மத்வாக்கிய சரணிர்பூயாத் ஸ்ரீமதாச்சாரிய பாவகா ஹராய வஜகாரிஷ்ட ஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோகம் வீணே சேதோபிமானினஹ யூயம் சர்வே பிரகுருதா மனோமே மத்வபாவகம் ஸ்ரீமத்வஹ கல்பவ்ருக்ஷஸ்து ஜயாரியஹ காமசுஸ்மிருதஹ சிந்தாமணிஸ்து வியாசாரியஹ முனித்ரயமுதாஹிருதம் வாதிராஜகுரும் வந்தே ரகுத்தமகுரும் ததா ராகவேந்திரான் ததா சர்வான் சத்குருன் பிரணதோஸ்மி ஸ்ரீகுருபோ நம. ஹரி ஓம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரயி. பரமபவித்ரவாதந்த ஸ்ரீமத்பபுராணத ஸ்ரீமத் பாகவத மகாத்மியத்தில் நாலக்கனே ஸ்கந்தத ஃபலஸ்ருதியன்னாகி சுயஜ்ஞ மற்றும் சுதேவ அந்தக்கந்தவர கதையன்னு ஹேடி ஹேகி சுயஜ்ஞ தானு மாடிதந்த சோத்தம துரோகத அபராததிந்தாகி தன்னை யஜ்ஞமன்னெல்ல வர்த்த மாடிக்கொண்ட அத்தியந்த விசித்திரவாத ரோகக்கு குறியாத பயங்கரவாதந்த ஹிம்சைக்கு ஒழகாகி கொனைகூ சக ஸ்ரீமத் பாகவத சதுர்த்த ஸ்கந்தத மகாத்ம சிரவணதிந்த ಆತ ಉದ್ಧಾರವಾದ ಅಂತ ಹೇಳಿದರು. ಇದರಿಂದ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸ್ವತೋ ಮಹದವಜ್ಞಾನ ರುದ್ರೋಪಿ ಆದಹೇತ್ ಸ್ವಾತ್ಮಾನಮಾದಹೇತ್ ಅಂತ ಆಚಾರ್ಯರ ಮಾತು. ಸ್ವತಃ ಮಹದವಜ್ಞಾನ ರುದ್ರೋಪಿ ಸ್ವಾತ್ಮಾನಮಾದಹೇತ್, ರುದ್ರದೇವರಂಥ ದೊಡ್ಡ ವ್ಯಕ್ತಿಗಳು ಸಹ ತಮಗಿಂತ ಹಿರಿಯರಿಗೆ ವಿರೋಧ ಮಾಡಿದಾಗ, ದ್ರೋಹ ಮಾಡಿದಾಗ ಹಿಂಸೆ ಒಳಗಾಗ್ತಾರೆ ಅಂತ ಮೇಲೆ ಮನುಷ್ಯ ಉಳಿದವರ ಪಾಡೆಯರು ಅಂತ. ಇದನ್ನು ನಾವು ಜೀವನದ ದೊಡ್ಡ ಅಭ್ಯಾಸ ಮಾಡಬೇಕು. ಸಾವಿರ ಪಾಪಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತು, ನಮಗೆ ಆ ತಪ್ಪಾಗಿರ್ಬೋದು ಈ ತಪ್ಪಾಗಿರ್ಬೋದು ಅಂತೇಳಿ. ಆ ಗುಣ ಬರೋದೇ ಭಾರಿ ದೊಡ್ಡದು. ನಮ್ಮಿಂದ ತಪ್ಪೇ ಆಗಿಲ್ಲ ಅಂತಕ್ಕಂಥ ದುರಹಂಕಾರ ಬಿಟ್ಟು ನಾವು ತಪ್ಪು ಮಾಡಿರ್ಬೋದು ಅಂದ್ಕೊಂಡ್ರೇ ದೊಡ್ಡ ಪುಣ್ಯ. ಆ ಯೋಚನೆಯೇ ನಮ್ಮನ್ನು ಉದ್ಧಾರ ಮಾಡುತ್ತೆ. ಅಂಥ ಪಾಪಗಳು ಯಾವುದಿರ್ಬೋದು ತೊಂದೊಂದೇ ಯೋಚನೆ ಮಾಡ್ತಾ ಹೋದಾಗ ಆ ಪಾಪದ ಪಟ್ಟಿಯಲ್ಲಿ ಮೊದಲು ಯಾವುದು ಸೇರಿಸ್ಬೇಕು ಅಂದರೆ ನನ್ನಿಂದ ದೊಡ್ಡವರಿಗೆ ಅಪಚಾರವಾಯ್ತಾ ಅಂತ ಯೋಚನೆ ಮಾಡಬೇಕು. ಆ ದೊಡ್ಡ ಪಾಪ ಅದು. ಬೇರೆ ಎಲ್ಲ ಪಾಪಗಳಿಗೂ ನಾವು ನಿಷ್ಕೃತಿಯನ್ನು ಕಾಣಬಹುದು, ಪರಿಹಾರವನ್ನು ಕಾಣಬಹುದು. ಆದರೆ ಸೋತ್ತಮ ದ್ರೋಹಕ್ಕೆ ಎಂದೂ ಕೂಡ ನಿಷ್ಕೃತಿ ಇಲ್ಲ. ಕೃತಜ್ಞನಿಗೆ ಮತ್ತು ಸೋತ್ತಮ ದ್ರೋಹ ಮಾಡಿದವರಿಗೆ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಎಷ್ಟೋ ಕರ್ಮದ ಬಂಧನವನ್ನು ಜ್ಞಾನಿಗಳು ದಾಟ್ತಾರೆ, ಆದರೆ ಈ ಸೋತ್ತಮ ದ್ರೋಹದ ಪಾಪ ಮಾತ್ರ ಅವರನ್ನೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಶ್ರೇಷ್ಠಾಪರಾಧ ನಾಣ್ಯ ದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಸೋತ್ತಮನ ದ್ರೋಹ ಎಂಥ ದೊಡ್ಡ ದೇವತೆಗಳಿಗೂ ಬಿಡೋದಿಲ್ಲ ಅಂದಮೇಲೆ ಸಾಮಾನ್ಯರ ಪಾಡೇನು? ಇದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಎಲ್ಲ ಪಾಪಗಳನ್ನು ಬಿಡಬೇಕು. ನಾವು ಈ ಪಾಪವನ್ನು ಮೊದಲು ಬಿಡಬೇಕು. ಯಾವ ಕಾಲಕ್ಕೆ ನಾವು ನಮ್ಮಿಂದ ನಮಗೆ ಅಪಚಾರ ಆದರೆ ಯೋಚನೆ ಇಲ್ಲ, ನಮ್ಮಿಂದ ಇನ್ನೊಬ್ಬರಿಗೆ ಅಪಚಾರ ಆಗಬಾರ್ದು. ಇವತ್ತು ನಾವು ಹಾಗಲ್ಲ, ನಮ್ಮ ಅಪಚಾರಣೆ ಭಾರಿ ದೊಡ್ಡದು ಅಂತ ಭಾವಿಸಿಬಿಟ್ಟು ತಮಗೆ ಸ್ವಲ್ಪ ಅಪಚಾರವಾದರೆ ಅದಕ್ಕೆ ನೂರಾರು ಪಟ್ಟು ಹೆಚ್ಚು ಅಪಚಾರವನ್ನು ದೊಡ್ಡವರಿಗೆ ಮಾಡಿ ಇದ್ದು ಬಂದ ಎಲ್ಲ ಪುಣ್ಯವನ್ನು ಕಳ್ಕೊಳ್ತಕ್ಕಂತಹ ದೊಡ್ಡ ಅನರ್ಥಕ್ಕೆ ಗುರಿಯಾಗ್ತೇವೆ. ಅದರ ಎಚ್ಚರಿಕೆ ಕೊಡ್ತಕ್ಕಂಥ ಕಥೆ ಇದು. ನಿನ್ನೆ ಅದನ್ನು ಕೇಳಿದ್ದೇವೆ. ಅದಾದ ಮೇಲೆ ಮುಂದೆ ಪಂಚಮಸ್ಕಂಧದ ಮಹತ್ವ ಹೇಳೋದಕ್ಕೆ ಹೊರಟು, ಒಬ್ಬ ರಾಜ ಮತ್ತು ಒಳ್ಳೆ ಕನ್ಯಾಕುಬ್ಜ ದೇಶ ಅಜಾಮೇಳ ಇದ್ದಿದ್ದು ಕನ್ಯಾಕುಬ್ಜ ದೇಶದಲ್ಲಿ ಅಂತ ಹೇಳ್ತಾರೆ. ಆ ದೇಶದ ಒಂದು ರಾಜ ವಿಶ್ವತ ಅಂತ ಹೆಸರು, ಬಹಳ ಒಳ್ಳೆಯ ರಾಜ. ಅವನಿಗೆ ನೂರಾರು ಹೆಂಡದ್ದು ಭಾರ್ಯ ಶತ ಅಂತ ಕರೆದಿದ್ದ. ಶತ ಶಬ್ದಕ್ಕೆ ಹೆಚ್ಚು ಅಂತ ಮುಖ್ಯವಾದ ಅರ್ಥ. ನೂರಾರು ಹೆಂಡಂದಿರು, ಎಲ್ಲ ವಿಧವಾದ ಭೋಗಭಾಗ್ಯ ಇತ್ತು. ಆದರೆ ಅವನಿಗೆ ಸಂತತಿ ಮಾತ್ರ ಇರಲಿಲ್ಲ. ತುಂಬ ಯೋಚನೆ ಮಾಡ್ದ, ಅದರ ಪರಿಹಾರ ಹುಡುಕಿಕೊಂಡು ಕಾಡಿಗೆ ಹೋದ. ಅಲ್ಲಿ ಚವನ ಮುನಿಗಳ ಸಂದರ್ಶನವಾಯಿತು. ಅವರನ್ನು ಬೇಡಿಕೊಂಡ, ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗಿ ಮಡಕೇಡಕ್ಕೆ ಹೋಗಿ ಸೇವೆ ಮಾಡಿ ಸಂತತಿ ಪಡೆಯೋದನ್ನು ಕೇಳಿದ್ದೇವೆ ನಾವು. ರಾಘವೇಂದ್ರ ಸ್ತೋತ್ರ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಗೊತ್ತಾ, ಮಹಾವಂಧ್ಯಾ ಸುಪುತ್ರ ಪ್ರದಃ. ರಾಯರ ಸ್ವರ್ಗ್ರಹದಿಂದ ಬರೀ ಬಂಜೆಯರಿಗೆ ಮಕ್ಕಳಾಗ್ತಾರೆ ಅಲ್ಲ, ಮಹಾವಂಧ್ಯಾ ಸುಪುತ್ರ ಪ್ರದಃ. ಮಹಾಮಹಾ ಬಂಜೆ, ಯಾವ ವೈದ್ಯರ ಪ್ರಕಾರ ಕೂಡ ಮಕ್ಕಳಾಗೋ ಚಾನ್ಸೇ ಇಲ್ಲ ಅವ್ರಿಗೆ. ಅಂಥವರಿಗೂ ಅವ್ರು ಅನುಗ್ರಹ ಮಾಡಿದರೆ ಮಕ್ಕಳಾಗ್ತಾರೆ ಅಂತೇಳಿ ರಾಘವೇಂದ್ರ ಸ್ತೋತ್ರ ಹೇಳುತ್ತೆ. ಅಂದಮೇಲೆ ದೊಡ್ಡವರ ಅನುಗ್ರಹದಿಂದ ಆ ರೀತಿ ಆಗೋದು ಪುರಾಣ ಪ್ರಸಿದ್ಧವಾದಂಥ ದೊಡ್ಡ ತತ್ವ. ಅದರಿಂದಾಗಿ ಹೋಗಿ ಕೇಳಿದರು, ನೋಡಿ ದೊಡ್ಡವರ ಒಂದು ಮುಖ ಅಂದರೆ ಕಾರುಣ್ಯ. ತಾವು ಫಲ ಕೇಳೋದಿಲ್ಲ, ಫಲ ಕೇಳಿದವರು ಕೊಡದೇ ಇರೋದಿಲ್ಲ. ಇದು ಅವ್ರ ದೊಡ್ಡವರ ವೈಶಿಷ್ಟ್ಯ. ಮಾಫಲೇಶು ಕದಾಚನ, ತಾವು ಫಲಾಪೇಕ್ಷೆಯಿಂದ ಕೆಲಸವನ್ನು ಮಾಡೋದಿಲ್ಲ. ರಕ್ಷಣೆ ಬಯಸಿ ತಮ್ಮ ಹತ್ರ ಬಂದರೆ ಅವರ ನಿರಾಶರನ್ನಾಗಿ ಕಳಿಸೋದಿಲ್ಲ ಎಂಬುದು ಜ್ಞಾನಿಗಳ ದೊಡ್ಡ ಲಕ್ಷಣ. ಅಂಥ ಜ್ಞಾನಿಗಳ ಗುಣದಿಂದಾಗಿಯೇ ಸಾಮಾನ್ಯರು ಉದ್ಧಾರವಾಗಲಿಕ್ಕೆ ಸಾಧ್ಯವಾಗಿರೋದು. ಆಗಾತ ಕೇಳಿಕೊಂಡವರನ್ನು ಅವರು ಹೇಳಿದರು, ಆಗಲಿ ಯೋಚನೆ ಮಾಡಬೇಡ, ಹೇಳ್ತೇನೆ ಅಂತ ಹೇಳಿ ನೀನು ಯಜ್ಞವನ್ನು ಮಾಡು, ನೀನು ಸಂತತಿ ಆಗತ್ತೆ ಅಂತೇಳಿ ಪರಿಹಾರವನ್ನು ಸೂಚಿಸಿದರು. ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಪರಿಹಾರದಲ್ಲಿ ಮೊದಲ ಪರಿಹಾರ ಅಂದರೆ ಯಜ್ಞ. ಯಜ್ಞೋ ದಾನಂ ತಪಶ್ಚೈವ ಪಾವನಾರಿ ಮನೀಷಿಣ. ಭಗವದ್ಗೀತೆಯ ಮಾತು ಎಲ್ಲದಕ್ಕೂ ವ್ಯಾಖ್ಯಾನ ಇದ್ದಂತೆ, ಭಾಷ್ಯ ಇದ್ದಂತೆ ಆ ಮಾತು. ಯಜ್ಞ ದಾನ ತಪಸ್ಸು ಮೂರು ಎಂಥ ಪಾಪವನ್ನು ಬೇಕಾದರೂ ಕಡಿಯುತ್ತೆ, ಎಂಥ ಸಿದ್ಧಿಯನ್ನು ಬೇಕಾದರೂ ಕೊಡ. ಆ ಮೂರನ್ನು ಬಿಟ್ಟು ಏನು ಮಾಡಿದರೂ ಕೂಡ ಸಿದ್ಧಿ ಬರೋದಿಲ್ಲ, ಬಂದ ಸಿದ್ಧಿ ಪೂರ್ಣ ಆಗೋ ಸಾಧ್ಯತೆ ಇಲ್ಲ, ಅದು ಸತ್ಫಲಕ್ಕೂ ಕಾರಣವಾಗುವುದಿಲ್ಲ. ಇದು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮೂರನ್ನು ಗಮನಿಸಬೇಕು. ಅದಕ್ಕೆ ಆಚಾರ್ಯರು ಸಾಧಕರನ್ನು ತ್ರಿಕರ್ಮ ಅಂತ ಕರೀತಾರೆ. ಮೂರು ಕರ್ಮ ಮಾಡಬೇಕು ಅಂತ ಹೇಳಿದ್ದಾರೆ. ಮೂರು ಕರ್ಮ ಅಂದರಿದ್ದೇನೆ, ಯಜ್ಞೋದಾನಂ ತಪಶ್ಚೈವ ಪಾವನಾರಿ ಮನೀಷಿಣ. ಅವರಿಗೆ ಮಾಡಬೇಕು ಅಲ್ಲ, ಎಂದೂ ಬಿಡಬಾರದು. ಯಜ್ಞದಾನ ತಪ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್, ಅದೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ. ಅದು ಎಂದೂ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಕಾರ್ಯಮೇವ ತತ್. ಮತ್ತು ವಿಶೇಷಾಂಶವನ್ನು ಆಚಾರ್ಯ ಹೇಳ್ತಾರೆ, ಯಜ್ಞ ಅಂದರೆ ನಾವು ಅಗ್ನಿ ಹೋಮ ಇದೆಲ್ಲ ಅರ್ಥ ಮಾಡ್ಕೊಂಡಿರ್ತೇವೆ. ಈ ಯಜ್ಞ ಹೌದು, ಅದು ಇದಷ್ಟೇ ಯಜ್ಞ ಅಲ್ಲ. ನಾವು ಮಾಡ್ತಕ್ಕಂಥ ಭಗವತ್ಪ್ರೀತಿಕರವಾದ ಯಾವುದೇ ಕಾರ್ಯಕ್ಕೂ ಯಜ್ಞ ಅಂತ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಅಲ್ಲಿ ಆಚಾರ್ಯರು ಬರೀತಾರೆ, ನಾವು ಹಸಿದವರಿಗೆ ಅನ್ನ ಹಾಕಿದ್ರೆ ಅದೊಂದು ಯಜ್ಞ, ಬಾಯಾರ ನೀರು ಕೊಟ್ಟರೆ ಅದೊಂದು ಯಜ್ಞ. ಹೀಗೆ ಯಜ್ಞದ ವಿಶಾಲವಾದ ಪರಿಕಲ್ಪನೆಯನ್ನು ಭಗವದ್ಗೀತೆ ಕೊಟ್ಟಿದ್ದನ್ನು ಶ್ರೀಮದ್ ಆಚಾರ್ಯರು ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಯತಿಗಳಿಗೆ ಹಾಗಿದ್ದರೆ ಹೋಮ ಹವನದ ಅಧಿಕಾರವೇ ಇಲ್ಲ, ಅವರೇನು ಯಜ್ಞ ಮಾಡಬೇಕು ಅಂತ ಕೇಳಿದರೆ ತಕ್ಷಣ ಆಚಾರ್ಯ ಹೇಳ್ತಾರೆ, ಜ್ಞಾನ ಯಜ್ಞವನ್ನು ಮಾಡಬೇಕು, ಅದೊಂದು ದೊಡ್ಡ ಯಜ್ಞ. ಅದು ಒಂದು ಯಜ್ಞನ ಅಂತ ಕೇಳಬೇಡಿ, ಯಜ್ಞದಲ್ಲಿ ಬಹಳ ಶ್ರೇಷ್ಠವಾದ ಯಜ್ಞ ಅದು. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಜ್ಞಾನವನ್ನು ಪ್ರವಚನ ಮಾಡೋದು ಯಜ್ಞ, ಪ್ರವಚನ ಕೇಳೋದು ಯಜ್ಞ. ಅರ್ಥ ಮಾಡ್ಕೋಬೇಕು, ಬರೀ ಹೇಳೋದಷ್ಟೇ ಯಜ್ಞ ಅಲ್ಲ, ಕೇಳೋದು ಯಜ್ಞ. ಇದು ಅರ್ಥ ಮಾಡಿಕೊಂಡಾಗ ಯಾಕೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನ ಊಹೆಗೆ ಮೀರಿದ ಪ್ರಯೋಜನವಾದ್ದರಿಂದ ಅದನ್ನು ಒತ್ತಿ ಹೇಳುತ್ತಾರೆ. ತಕ್ಷಣ ಅದು ಅರ್ಥ ಮಾಡಿಕೊಂಡ, ಹೇಳೋದು ಎಷ್ಟು ದೊಡ್ಡದೋ ಕೇಳಿ ನಡೆಯೋದು ಇನ್ನೂ ಅಷ್ಟೇ ಯೋಗ್ಯರಿಗೆ ಮಾತ್ರ ಸಾಧ್ಯ. ಅದು ಬಹಳ ಶ್ರದ್ಧೆಯಿಂದ ಶುರು ಮಾಡಿದ, ದೊಡ್ಡ ಯಜ್ಞವನ್ನೇ ಆರಂಭ ಮಾಡಿದ. ಆ ಯಜ್ಞದಲ್ಲಿ ಅವನಿಗೆ 100 ಜನ ಹೆಂಡಂದರಿದ್ರಲ್ಲ, ಅದರಲ್ಲಿ ಜ್ಯೇಷ್ಠ ಪತ್ನಿ ಮಾತ್ರ ಬರಲಿಲ್ಲ, ಎಲ್ಲರೂ ಭಾಗವಹಿಸಿಬಿಟ್ರು, ಅವಳು ಮಾತ್ರ ಬರಲಿಲ್ಲ, ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು. ಕುತ್ಸಿತ ಅಂತ ಅವಳು ಹೆಸರು, ಹೆಸರಿತಕ್ಕದ್ದೇ ಇದ್ದಾಳೆ. ಹೆಸರಿಡಬೇಕಾದ್ರೂ ಕೂಡ ಕುತ್ಸಿತ. ಇವತ್ತೆಲ್ಲರೂ ಇಂದ ಹೆಸರು ಇಟ್ಕೋತಾರೆ ಅಂತ ಕೇಳಿದ್ದಾರೆ. ಇವತ್ತು ಎಂತೆಂಥ ಹೆಸರು ಇಟ್ಕೊಂಡಿದ್ದಾರೆ, ರಾಕ್ಷಸರು ಇಟ್ಕೊಳ್ಳೋ ಜನ ಇವತ್ತು ಇದ್ದಾರೆ. ಯಾರೋ ಒಬ್ಬ MLA ದುರ್ಯೋಧನ ಅಂತ ಹೆಸರು ಆತಂದು, ಗೊತ್ತಾಯ್ತಾ? ಆ ಕಡೆ ಬೆಳೆ ಪೇಪರಲ್ಲಿ ನೋಡ್ತಿರ್ತೇನೆ, TVಯಲ್ಲಿ ತೋರಿಸಿರ್ತಾರೆ, ಹಾಗಾಗಿ ದುರ್ಯೋಧನ ಅಂತಲೇ ಆತನ ಹೆಸರು. ಅವ್ರ ಹೆಮ್ಮೆ ವಿಚಾರ, ಅವ್ರು ಕೆಟ್ಟದು ಅಂತ ಅನಿಸೋದೇ ಇಲ್ಲ ಅಂತ ಕೇಳಿದರೆ, ದುರ್ಯೋಧನ ಅಂದ ಹೆಸರು ಒಳ್ಳೆ ಹೆಸರು ಆಗ್ಬೋದು, ಕೆಟ್ಟ ಹೆಸರು ಆಗ್ಬೋದು. ದುರ್ಯೋಧನ ಒಳ್ಳೆ ರಾಜ ಬೇರೆ ಇದ್ದ, ಭಾಳ ಹಿಂದಿನ ಕಾಲಕ್ಕೆ ಅದೇ ಕುರುವಂಶದಲ್ಲೇ ಇದ್ದ ಮೊದಲು. ಇವನಿಂದಾಗಿ ಹೆಸರು ಕೆಟ್ಟ ಹೋಯ್ತು ಅಷ್ಟೇ, ಎಲ್ಲ ಹೆಸರನ್ನು ಒಳ್ಳೆ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೂ ಬರುತ್ತೆ, ಕೆಟ್ಟ ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಕುತ್ಸಿತಾ ಅಂತ ಅವಳ ಹೆಸರಾಗಿ, ಜೀವನಿ ಭಾರತದಲ್ಲಿ ಚಂಡಿ ಅಂತ ಬರುತ್ತಲ್ಲ ಹಾಗೆ, ಚಂಡಿ ಕಥೆ ಅಂತಲೇ ಹೆಸರು. ಇದು ಬೇಕಾದಷ್ಟು ಸಿಗತ್ತೆ. ಅವಳು ಮಾತ್ರ ಹೋಗಲಿಲ್ಲ, ಅಷ್ಟೇ ಇಲ್ಲ, ಯಜ್ಞದಲ್ಲಿ ಯಾವ ರೀತಿಯೂ ಪಾಲ್ಗೊಳ್ಳಲಿಲ್ಲ, ವಿರೋಧ ಮಾಡಿದ್ಲು. ಅಂಥವರು ಇರ್ತಾರೆ ಅಂದರೆ ಬೇಕಾಷ್ಟು ಜನ ಇರ್ತಾರೆ. ಇವತ್ತು ಎಷ್ಟೋ ಜನ ಮನೆ ಸ್ವಾಮಿಗಳು ಬರ್ತಾರೆ ಅಂತ ತಿಳ್ಕೊಂಡು, ಮನೆಯಲ್ಲಿ ಕೆಲವರು ಹೇಳ್ತಾರೆ ನಾವು ಮನೆಯಲ್ಲಿ ಇರೋದಿಲ್ಲ ಹಾಕಿದ್ದಾರೆ, ಬರೋವರು ಹೋಗೋವರು ಬರೋದಿಲ್ಲ ಅಂತ ಹೇಳ್ತಾರೆ. ನಡೀತಾರೆ, ಕಣ್ಣಾರೆ ಕಾಣ್ಬೋದು ದೃಶ್ಯಗಳನ್ನು. ಅವ್ರು ಬರಬಾರದು, ನೀವು ಹಠ ಮಾಡಿ ಕರೆಸಿ ನಾನು ಹಠ ಮಾಡಿ ಹೋಗ್ತೇನೆ ಅಂತ ಹೇಳ್ತಾರೆ. ನೀವು ಕರೆಸಬಾರದು, ಕರೆಸಿದರೆ ಮನೆಯಲ್ಲಿ ಇರೋದಿಲ್ಲ ಅಂತ ಎಷ್ಟೋ ಜನ ಹೇಳ್ಕೊತಾರೆ. ಪಾಪ ಕರೆಸ್ಬೇಕಂತ ಭಾರಿ ಅಪೇಕ್ಷೆ ಇದೆ, ಮನೆಯಲ್ಲಿ ಯಾರೂ ಒಪ್ಪೋದಿಲ್ಲ ಅಂತ ಬಾಯ್ಬಿಟ್ಟು ಹೇಳೋ ಜನಗಳಿತ್ತ. ಅದು ಎಲ್ಲ ಕಾಲಕ್ಕೂ ಅಂತ ಯೋಗ್ಯರು ಇದ್ದೇ ಇರ್ತಾರೆ. ಅವಳು ಹಿರಿಯ ಪಟ್ಟದ ರಾಣಿ ಮತ್ತೆ ಅಂತ ಸಭೆಯಲ್ಲಿ ಕೂಡೋದೇ ಪುಣ್ಯ, ಪಾತ್ರ ವಹಿಸೋದು ಪುಣ್ಯ. ಪುಣ್ಯದ ಪಾತ್ರವನ್ನು ಅನೇಕ ರೀತಿಯಲ್ಲಿ ಪಡೆಯಲಿಕ್ಕೆ ಸಾಧ್ಯ. ಆ ಯೋಗ ಅವಳಿಗಿರಲಿಲ್ಲ, ನಾನು ಬರೋದಿಲ್ಲ ಅಂತ ಹೇಳಿ ಹಠ ಮಾಡಿದ್ಲು. ಆಯಿತು, ರಾಜ ಉಳಿದವ್ರನ್ನೆಲ್ಲ ಉಳಿದು 99 ಜನ ತನ್ನ ಕೂಡಿಸಿಕೊಂಡು ಯಜ್ಞವನ್ನು ಮಾಡಿದ. ಯಜ್ಞ ಸುಳ್ಳಾಗೋದಿಲ್ಲ ಅನ್ನೋದಕ್ಕೂ ಕಥೆ ಸಾಕ್ಷಿ ಇದೆ. ಕಥೆಯಲ್ಲಿ ಅನೇಕ ಮುಖಗಳು, ಯಜ್ಞ ಸತ್ಯವಾಗಲೇಬೇಕು, ಯಾಕೆ ಶಾಸ್ತ್ರೋಕ್ತವಾದ ವೇದೋಕ್ತವಾದದ್ದಾದ್ದರಿಂದ ಅದು ಫಲ ಸಿಗಲೇಬೇಕು. ಇದೆಲ್ಲ ವೆರಿಫೈ ಮಾಡೋಕ್ಕೂ ಕಥೆಗಳನ್ನು ಮುಖ್ಯ ಆಗುತ್ತೆ. ಮಾಡಿದರು, ಎಷ್ಟು ಜನ ಭಾಗವಹಿಸಿದ್ರಲ್ಲ, 8 ಜನಕ್ಕೂ ಮಕ್ಕಳಾದರು, ಇದು ಭಾರಿ ವಿಶೇಷ. ಎಷ್ಟು ಜನ ಭಾಗವಹಿಸಿದ್ರು, 8 ಜನ. ಇವರಿಗೆ ಪರೀಕ್ಷೆ ಕೂತವರೆಲ್ಲ ಪಾಸಾಗ್ತಾರೆ ಅಂತ ನಿಯಮ ಇಲ್ಲ, ಆದರೆ ಶಾಸ್ತ್ರದಲ್ಲಿ ಹಾಗಲ್ಲ. ಆಚಾರ್ಯ ಹೇಳ್ತಾರೆ, ನಚೈತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ. ವೇದವಾಕ್ಯಗಳ ಬಗ್ಗೆ ಅಪ್ರಾಮಾಣ್ಯ ಶಂಕ ಮಾಡಬೇಡಿ. ಅಪೌರುಷೇಯತ್ವಾತ್ ವೇದಸ್ಯ, ಅಪೌರುಷೇಯ, ಸುಳ್ಳಾಗೋ ಸಂಭವನೇ ಇಲ್ಲ. ವಿಷ್ಣುತತ್ವ ನಿರ್ಣಯದ ಸಂದೇಶವನ್ನು ಇಂಥ ಕಥೆ ಕೇಳಿದಾಗಲ್ಲ ಶಾಸ್ತ್ರ ಗಟ್ಟಿಯಾಗ್ತದೆ. ಹೌದು, ಸತ್ಯವಾದ ಪುರಾಣ ಪ್ರಪಂಚ, ವೇದ ಪ್ರಪಂಚ, ಶಾಸ್ತ್ರ ಪ್ರಪಂಚ ಇವೆಲ್ಲ ಧಾರ್ಮಿಕ ಮೌಲ್ಯಗಳನ್ನು, ಆಧ್ಯಾತ್ಮಿಕ ಮೌಲ್ಯಗಳನ್ನು ಪ್ರಯೋಗ ಸಿದ್ಧ ಮಾಡಿ ತೋರಿಸ್ತಕ್ಕಂಥವುಗಳು. ಯಜ್ಞ ಇವತ್ತು ಉಪಮಾನ ಹೋಮ ವಾಯುಸ್ತುತಿ ಪುರಶ್ಚರಣ ಇತ್ಯಾದಿ ಮಾಡಿ ಎಷ್ಟು ಜನ ಫಲ ಕಂಡಿಲ್ಲ, ಬೇಕಾಶನ ಫಲ ಸಿಕ್ಕಿದೆ. ಆದರೆ ಎಲ್ಲರಿಗೂ ಸಿಕ್ಕಿಲ್ಲ, ಕಾರಣ ಅರ್ಹತೆ ಇಲ್ಲದೆ ಮಾಡಿದರೆ ಸಿಗೋದಿಲ್ಲ ಅಷ್ಟೇ. ಅರ್ಹತೆ ಇರಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ಅರ್ಹತೆ ಇದ್ದವರಿಗೆ ಫಲ ಸಿಗಲೇಬೇಕು. ದೃಶ್ಯತೆ ಇತ್ತು ಬ್ರಹ್ಮಸೂತ್ರ ಹೇಳ್ತಾರೆ, ಫಲ ಸಿಗಲೇಬೇಕು. ನಾ ವಿಲಕ್ಷಣತ್ವಾದಸ್ಯ ತಥಾತ್ವಂ ಚ ಶಬ್ದಾತ್ವಂ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಇತರ ಗ್ರಂಥಗಳಂತೆ ವೇದಗಳನ್ನು ನೋಡಬಾರದು. ವಿಲಕ್ಷಣತ್ವ, ವಿಲಕ್ಷಣ ಗ್ರಂಥಗಳು, ಬೇರೆ ಗ್ರಂಥಗಳು ಬರೆದ ಗ್ರಂಥಗಳಾದರೆ ಇವು ಬರೆಯದೇ ಇರತಕ್ಕಂಥ ಗ್ರಂಥಗಳು, ಅವುಗಳಲ್ಲಿ ತಪ್ಪು ಬರೋ ಸಂಭವ ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಮಕ್ಕಳಾದರು. ಇವಳು ಹೋಗಲಿ, ಇವಳು ಮಕ್ಕಳಾಗಲಿಲ್ಲ, ಇವಳು ಒಂದು ಸಂತತಿ ಆಗಲಿಲ್ಲ. ಆದರೆ ಹೋದವರಿಗೆ ಆಯಿತು, ಹೋದಿದ್ದರೆ ಆಗಲಿಲ್ಲ ಅಂದಮೇಲೆ ಕನ್ಫರ್ಮ್ ಆಯಿತು. ಹೋದರೆ ಹಾಗೇ ಆಗುತ್ತೆ. ಬೆಂಕಿ ಕೈ ಇಟ್ಟರೆ ಯಾರು ಕೈ ಇಟ್ಟರು ಸುಡುತ್ತಲ್ಲ ಆ ಟೈಪ್, ಅವ್ರ ಕೈ ಇಟ್ಟರೆ ಇವ್ರ ಕೈ ಇಟ್ಟರೆ, ಯಾವ ಜಾತಿ ಇಲ್ಲ ಅದಕ್ಕೆ, ಯಾವ ವಯಸ್ಸಿಲ್ಲ, ಹೆಣ್ಣು ಗಂಡು ಅಂತಿಲ್ಲ. ಬೆಂಕಿ ಸುಟ್ಟೇ ಸುಡುತ್ತೆ ಅಂತ ನಮಗೆ ಹೇಗೆ ಗೊತ್ತೋ, ಬೆಂಕಿಯಲ್ಲಿ ಮಾಡಿದ ಯಜ್ಞ ಪಾಪಗಳನ್ನು ಸುಟ್ಟೇ ಸುಡುತ್ತೆ. ಬೆಂಕಿ ಸುಡೋದು ಗೊತ್ತಿದೆ, ಬೆಂಕಿ ಜಡ ಪದಾರ್ಥ ಅದೇ ಸುಡುತ್ತೆ. ಅದಕ್ಕೆ ಅಭಿಮಾನಿ ದೇವತೆ ಅಗ್ನಿದೇವರು, ಅವರು ಸುಡುತ್ತಾರೆ. ಇನ್ನು ಸವಿಶ್ವರಾಮ ದೇವರು ಸಾಕ್ಷಾತ್ ನಿಯಾಮಕ ರೂಪ, ಯಾವ ಪಾಪ ತಾನೇ ಕಡಿಮೆ ಮಾಡೋದಿಲ್ಲ, ಯಾವ ಪಾಪ ಕಡಿಯೋದಿಲ್ಲ ಭಗವಂತ. ಅಂದರೆ ಪಾಪ ಯಜ್ಞ ಮಾಡಿದರೆ ಪಾಪ ಪರಿಹಾರ, ಅದರಿಂದ ನಮಗಿದ್ದ ತೊಂದರೆ ಪರಿಹಾರ ಆಯಿತು, ಮುಂದೆ ಕೆಲಸ ಆಗುತ್ತೆ ಅಂತ ಅರ್ಥ. ಆಗ ಅವಳಿಗೆ ಈಗ ಎಚ್ಚರ ಬಂತು, ಓಹೋ ನಾನು ಹೋಗಲಿಲ್ಲ ಅಂಬುದು ತಪ್ಪು ಹತ್ತಾ ಇತ್ತು ಅವಳಿಗೆ. ಅದು ತಿದ್ಕೋಬೇಕೋ ಇಲ್ವೋ ಅದನ್ನು ವಿಕೃತ ರೂಪದಲ್ಲಿ ತಿಳ್ಕೊಳ್ಕೊಟ್ರು. ನಾನು ತಪ್ಪು ಮಾಡಿದೆ, ನಾನು ಯಜ್ಞಕ್ಕೆ ಹೋಗಬೇಕಾಗಿತ್ತು, ನನಗೂ ಸಂತತಿ ಆಗ್ತಿತ್ತು, ಎಂಥ ಭಾಗ್ಯ ಕಳ್ಕೊಂಡೆ ಅಂತ ಹೇಳಿ ಅದರ ಪಾಸಿಟಿವ್ ಆಗಿ ಯೋಚನೆ ಮಾಡಲಿಲ್ಲ, ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರು. ಅವರೆಲ್ಲ ಹೋದರು, ಅವರಿಗೆ ಫಲ ಸಿಕ್ಕಿದೆ. ನಾನು ಹೋಗಲಿಲ್ಲ, ಸಿಕ್ಕಲಿಲ್ಲ, ಒಂದು ಕೆಲಸ ಮಾಡ್ತೇನೆ, ಆ ಮಕ್ಕಳನ್ನೆಲ್ಲ ಕೊಂದು ಬಿಡ್ತೇನೆ ಅಂದ್ಕೊಳ್ಳುತ್ತೆ. ಅಂಥ ರಾಕ್ಷಸಿ ಡಿಸ್ಟ್ರಕ್ಟಿವ್ ಅಪ್ರೋಚ್ ಅಂದ್ರೆ ತನಗಾಗಲಿಲ್ಲ ಅಂತ ಕೊರಗಲ್ಲ, ಸರಿ ಮಾಡಿಕೊಳ್ಳೋ ಎಚ್ಚರ ಅಲ್ಲ, ಅವರನ್ನು ನಾಶ ಮಾಡಿಬಿಡ್ತೇನೆ ಅಂತ ಸಮಯ ಕಾಯ್ತಾ ಇತ್ತು. ಒಂದು ಉತ್ಸವದ ಕಾಲ ಬಂತು. ಅಮಾ ಸೋಮೇನ ಸಂಯುತ ಅಂತ ಹೇಳಿದ್ದಾರೆ. ಅಮಾ ಸೋಮೇನ ಸಂಯುತ, ಅಮಾವಾಸ್ಯ ಪರ್ವಕಾಲ, ಅದು ಸೋಮವಾರ ಬಂದರೆ ಮಹಾಪರ್ವಕಾಲ, ಅದೊಂದು ವಿಶೇಷಾಂಶ. ಕೆಲವು ತಿಥಿಗಳು ಕೃಷ್ಣಾಷ್ಟಮಿ ಯಾವಾಗ ಬಂದರೂ ಪುಣ್ಯ, ಬುಧವಾರ ಬಂದರೆ ಭಾಷೆ, ಸೋಮವಾರ ಬುಧವಾರ ಬಂದರೆ ಭಾರಿ ದೊಡ್ಡ ವಿಶೇಷ ಯೋಗ ಅಂತ ಕರೀತಾರೆ. ಸೂರ್ಯಗ್ರಹಣ ಇತ್ಯಾದಿಗಳು ಬುಧವಾರ ಬಂದರೆ ಚೂಡಾಮಣಿ ಯೋಗ ಅಂತ ಹೆಸರು. ಸಗಣವೇ ಭಾರಿ ದೊಡ್ಡದು, ಅದರಲ್ಲಿ ಕೆಲವು ಕಾಲ ಇದಕ್ಕೆ ತಕ್ಕಂತೆ ಮಹತ್ವ ತುಂಬ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಜನ ಬೈಕೋತಾರಲ್ಲ, ಜನರ ಹಾಡಿ ಸಂಡೆ ಬಂದುಬಿಟ್ರೆ ಪಜೀತಿ ಆಗುತ್ತೆ ಆ ಟೈಪ್. ಸಂಡೆ ಓ ಒಂದು ರಜೆ ಹೋಯ್ತು, ರಜೆ ಹೋಯ್ತು ಅಂತ ಉದ್ದಾಡ್ತಿರ್ತಾರೆ. ಅದೇ ದಿವಸ ಬೇರೆ ಬಂದು ರಜೆ ಸಿಗೋದು ಅದು ಮಿಸ್ ಆಗುತ್ತೆ, ಕೆಲವು ದಿವಸ ಬೇರೆ ದಿವಸ ಬಂದರೆ ಪ್ಲಸ್ ಆಗುತ್ತೆ, ಮಿಸ್ ಆಗೋದು ಬೇರೆ ಪ್ಲಸ್ ಆಗೋದು ಬೇರೆ. ಆ ಟೈಪು ಒಂದು ವಿಕೃತವಾದಂತಹ ಚಿಂತನೆ ಮಾಡೋರು ಇರ್ತಾರೆ, ಒಳ್ಳೆ ಪಾಸಿಟಿವ್ ಯೋಚನೆ ಮಾಡ್ತಾರೆ. ಒಳ್ಳೆ ಯೋಗ ಅಮಾ ಸೋಮೇನ ಸಂಯುತ ಅಂದಮೇಲೆ ದೊಡ್ಡ ಪುಣ್ಯಕಾರ ಇದೆಲ್ಲ ಅರ್ಥ ಮಾಡ್ಕೋಬೇಕು. ತರ್ಪಣ ಕೊಡೋರು ಇವರೆಲ್ಲ ಕೂಡ ವಿಶೇಷ ರೀತಿಯಲ್ಲಿ, ಅದು ನೂರಾರು ಅಮಾವಾಸ್ಯಗಳ ಪುಣ್ಯ ಒಂದು ಅಮಾವಾಸ್ಯೆಯಲ್ಲಿ ಬರುತ್ತಂತೆ, ಅಷ್ಟು ಶ್ರೇಷ್ಠವಾದ ಪರ್ವಕಾಲ. ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದರೆ ಹೇಗೆ ಪುಣ್ಯ ಸಂಪಾದನೆ ಮಾಡಬೇಕು ನೋಡ್ತಾರೆ. ಇವತ್ತು ಪುಣ್ಯವನ್ನು ಇವತ್ತು ಸೀರಿಯಲ್ ಮಾಡ್ಕೊಂಡಿರ್ತಾರೆ, ಯಾವ ಟೈಮ್ ಏನೇನು ಬರುತ್ತೆ ಅಂತ ನೋಡ್ಕೊಂಡು ಕಾಯ್ತಾ ಕೂತಿರ್ತಾರೆ. ಆ ನೋಟ್ ಮಾಡ್ಕೊಳ್ಳೋದು ಜಾಸ್ತಿ ಪುಣ್ಯ ಬಂದಿರೋದು, ನೋಟ್ ಮಾಡ್ಕೊಂಡು ಹೆಚ್ಚು ಪಾಪ ಕಟ್ಕೋತಾರೆ, ಪುಣ್ಯ ಬರೋದನ್ನು ಕಳ್ಕೊತಾರೆ. ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ರೆ ವರ್ಷದಲ್ಲಿ ಎಷ್ಟೋ ಬರುತ್ತೆ ಅಂತಾರೆ. ಅಮಾವಾಸ್ಯೆ ಸೋಮವಾರ ಬರೋದು ಆಶ್ಚರ್ಯ ಅಲ್ಲ, ಉಪಯೋಗ ಮಾಡ್ಕೊಳ್ಳೋದು ಆಶ್ಚರ್ಯ ಅಷ್ಟೇ. ಎಲ್ಲ ಒಂದು ನದಿ ಸ್ನಾನಕ್ಕೆ ಅಂತ ಹೊರಟು, ಪರ್ವಕಾಲ ನದಿ ಸ್ನಾನ. ತರ್ಪಣಾದಿಗಳಿಗೆ ಅಧಿಕಾರ ಇದ್ದವರು ತರ್ಪಣಾದಿಗಳನ್ನು ಕೊಡ್ಬೋದು, ಉಳಿದವರಿಗೆ ಅದು ಉಪಯೋಗ ಇಲ್ಲ ಅಂತಲ್ಲ. ಪರ್ವಕಾಲವಾದರೆ ಸ್ನಾನಾದಿಗಳು ಭಾರಿ ಪುಣ್ಯಕಾಲ. ಹುಣ್ಣಿಮೆ ಇತ್ಯಾದಿ ಹೇಗೆ ಸ್ನಾನಕ್ಕೆ ಶ್ರೇಷ್ಠ, ಅಮಾವಾಸ್ಯನೂ ಶ್ರೇಷ್ಠ, ಈ ರೀತಿ ಬಂದಾಗ ಇನ್ನೂ ಶ್ರೇಷ್ಠ. ಎಲ್ಲ ಸ್ನಾನಕ್ಕೆ ಅಂತ ನದಿಗೆ ಹೋಗಿದ್ದಾರೆ. ಚಿಕ್ಕ ಮಕ್ಕಳು ಅಂತ ಅವ್ರು ಹೋಗಿಬಿಟ್ಟಿದ್ದಾರೆ, ಮಕ್ಕಳನ್ನ ಕರ್ಕೊಂಡು ಹೋಗಿಲ್ಲ. ಇವಳು ಅಲ್ಲೇ ಇದ್ದಾಳೆ. ಎರಡು ಕಾರಣ, ಅವಳಿಗೆ ಪರ್ವಕಾರ ನಂಬಿಕೆನೇ ಇಲ್ವಲ್ಲ, ಪುಣ್ಯಕಾರ ನಂಬಿಕೆ ಇಲ್ಲ ಒಂದು ಕಾರಣ. ಜೊತೆಗಳು ಆಪರ್ಚುನಿಟಿ ಬೇಕಾಗಿತ್ತು ಸಿಕ್ತೇವೆ ಅವ್ರಿಗೆ, ಎಲ್ಲರೂ ಹೋದರಲ್ಲ, ರಾಜನ ಸಮೇತ ಅವರೆಲ್ಲ ಹೋಗಿದ್ದರಿಂದ ತನಗೊಳ್ಳೆ ಅವಕಾಶ ಸಿಕ್ತು ಅಂಥೇಳಿ ತಾನು ಅಲ್ಲೇ ಉಳ್ಕೊಂಡು. ಅಷ್ಟು ಜನದ ಮಕ್ಕಳು ಅಲ್ಲಿದ್ದಾರೆ. ಇವಳು ಮಾಡಿದ್ದೇನು, ಹೋದ ತಕ್ಷಣ ಮಕ್ಕಳಿಗೆ ಎಲ್ಲ ವಿಷ ಬೆರೆಸಿ ಆಹಾರ ಕೊಟ್ಬಿಟ್ಟಿದ್ದಾರೆ, ವಿಷ ಬೆರೆಸಿ ಆಹಾರ ಕೊಡ್ತಾ ಅಷ್ಟು ಜನರು ಸತ್ತು ಹೋಗ್ತಾರೆ. ಅದು ಎಂಥ ರಾಕ್ಷಸಿ ಇರಲಿ, ಈ ಜನದಲ್ಲಿ ಮಕ್ಕಳಾಗಲಿ, ಯಾವ ಜನದಲ್ಲೂ ಮಕ್ಕಳಾಗಲ್ಲ ರೀತಿ ಮಾಡ್ಕೋತಾರೆ. ಬಾಲಹತ್ಯಾ ಕೃತಾಪುರ ಆಚಾರ್ಯ ಇಂಥ ಮಾತಿಗೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಹೇಳಿಬಿಡ್ತಾರೆ. ಸಂತತಿ ಮೊದಲಾದರೂ ಇಲ್ಲದೆ ಕೊರಗ ಪ್ರಸಂಗ ಬಂದರೆ ಬಾಲಹತ್ಯಾ ಕೃತಾಪುರ, ಯಾವುದೋ ಜನದಲ್ಲಿ ಬಾಲಹತ್ಯೆ ಮಾಡಿದ ಪಾಪ ಈಗ ಕಾಡತ್ತೆ ಅಂತ ಹೇಳ್ತಾರೆ. ಅಷ್ಟು ಜನ ಮಕ್ಕಳನ್ನು, ಅದು ರಾಜನ ಮಕ್ಕಳನ್ನು ಕೊಂದರೆ ಅದು ಒಬ್ಬೊಬ್ಬರನ್ನು ಕೊಲೆ ಕೊಲೆನೇ. ಆದರೆ ಯಾರನ್ನು ಕೊಲ್ತಾರೆ ಅಂದರ ಮೇಲೆ ಆ ಕೊಲೆಯ ಪಾಪದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಬಹಳ ಪಾಪ ಕಟ್ಟಿಕೊಡು, ಎಲ್ಲ ಬಂದು ನೋಡ್ತಾರೆ. ಎಂಥ ಉತ್ಸವ, ಎಂಥ ಶ್ರೇಷ್ಠವಾದಂಥ ಸಂಭ್ರಮ ಆಚರಿಸ್ತಾ ಇದ್ರು. ಪಾಪ ದುಃಖದ ವಾತಾವರಣ ಶುರುವಾಗಿ ಹಾಹಾಕಾರ ಶುರುವಾಯಿತು ಎಲ್ಲ ಕಡೆಯೂ. ರಾಜನಿಗೆ ಭಾರಿ ಕೊರಿ, ಎಷ್ಟೋ ಕಷ್ಟಪಟ್ಟು ಪಡೆದಿದ್ದೆ, ಒಬ್ಬ ಮಗುನೂ ಉಳಿದೆ ಹೋಯ್ತಲ್ಲ ಅಂಥೇಳಿ ಅವನು ದುಃಖಿಸಿ ದುಃಖಿಸಿ ಸತ್ತೇ ಹೋಗಿ, ರಾಜ ಸತ್ತೇ ಹೋಗ್ತಾನೆ. ಇವಳು ಮಕ್ಕಳಿಗೊಂದು ಪಾಪ, ಗಂಡನ ಕೊಂದ ಪಾಪ ಒಂದು ಅದರಿಂದ ಸತ್ತಿದ್ದರಿಂದ ಎಷ್ಟೋ ಜನ ಹಾಗೆ ಮಾಡೋರಿದ್ದಾರೆ ಇವತ್ತಿಗೆ ಕೂಡ ಕಣ್ಣಾರೆ ಕಂಡಿರ್ಬೋದಕ್ಕೆನವರೆಲ್ಲ ಒಳ್ಳೆ ಗಟ್ಟಿಮುಟ್ಟಾಗಿರ್ತಾರೆ ಪಾಪ. ಮಕ್ಕಳು ಏನೋ ಮಾಡಬಾರ್ದನ್ನು ಮಾಡಿಬಿಡ್ತಾರೆ, ಯಾವುದೋ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಕೆಡದೆ. ಅವರಾಗ ತುಂಬ ದುಃಖ ಪಡ್ತಾರೆ, ತುಂಬ ದುಃಖಪಟ್ಟು ಎಷ್ಟೋ ಜನ ನಾನು ಕಣ್ಣಾರೆ ಕಂಡಿದ್ದೆ. ಕೆಲವು ವರ್ಷದಲ್ಲೇ ಕೆಲವು ತಿಂಗಳಲ್ಲೇ ಸತ್ತೋಗ್ತಾರೆ, ಕೆಲವರು ಹೊರಗಿನಿಂದ, ಕೆಲವು ತಿಂಗಳಲ್ಲೇ ಸಾಯ್ತಾರೆ, ಕೆಲವು ವರ್ಷದಲ್ಲೇ ಸಾಯ್ತಾರೆ, ಅದರಾಗಲೇ ಸಾಯ್ತಾರೆ. ಅಂದರೆ ಇವ್ರು ಮಾಡಿದ್ದೇನು ಮಾಡಿದ್ದು ಅನರ್ಥ, ಅದ್ರ ಪರಿಣಾಮ ಇವರು ಸಾಯ್ತಾರೆ. ಈ ಪಾಪದ ಫಲ ಬರಲೇಬೇಕು ಅವರು. ಡೈರೆಕ್ಟಾಗಿ ಒಂದು ಪಾಪ ಕೊಲೆ ಹೇಗೆ, ಇದು ಒಂದು ಕೊಲೆನೇ. ಇದು ಯೋಚನೆ ಮಾಡಬೇಕು. ತಾವು ಹೆದರ್ಸ್ತಾರೆ, ನಾವು ಸಾಯ್ತೇವೆ ಅಂತ ಹೆದರ್ಸ್ತಾರೆ, ಇವರು ಸಾಯ್ತಾರೆ ಅಂತ ಯೋಚನೆ ಮಾಡೋದೇ ಇಲ್ಲ. ಇವತ್ತು ಸಮಾಜ ಒಂದೇ ರೀತಿ ಏಕಮುಖ ಚಿಂತನೆ ಮಾಡೋದು ಜಾಸ್ತಿ. ನಮಗೆ ತೋಚದೇ ಮಾಡ್ತೇವೆ, ಸರಿ ಅವ್ರಿಗೂ ತೋರಿಸ್ತಾರಲ್ಲ ಹಾಗಿದ್ರೆ. ಮಕ್ಕಳೆಲ್ಲ ಹಠ ಹಿಡಿದು ನಾವು ತೋರಿಸ್ತಾ ಮಾಡ್ತೇವೆ ಅಂತ ಹೇಳಿದರೆ ನಮಗೆ ಸ್ವಾತಂತ್ರ್ಯ ಇದೆ, ಸರಿ ಅವ್ರಿಗೂ ಸ್ವಾತಂತ್ರ್ಯ ಇದೆ, ಅವ್ರು ತೋರಿಸ್ತಾ ಮಾಡ್ಬೋದಲ್ಲ ಹಾಗಿದ್ರೆ. ನೀನು ಒಬ್ಬನಿಗೆ ಸ್ವಾತಂತ್ರ್ಯ ಇರೋದ? ನಮ್ಮ ಜನ ಒಂದೇ ಒನ್ ಸೈಡೆಡ್ ಥಿಂಕಿಂಗ್ ಮಾಡಿದ್ರೆ ತಪ್ಪಾಗುತ್ತೆ, ನಮ್ಮನ್ನು ಯಾರೂ ಕೇಳಬಾರ್ದು. ನಾನು ಇಂಡಿಪೆಂಡೆಂಟ್ ಥಿಂಕ್ ಮಾಡ್ತೇನೆ. ಇವೆಲ್ಲ ಇತ್ತೀಚಿನ ದಿವಸದಲ್ಲಿ ಬಂದಿರತಕ್ಕಂಥ ಕೆಲವು ಭ್ರಾಂತ ವಿಚಾರಗಳು, ವಿಕೃತ ಚಿಂತನೆಗಳು. ಇನ್ನೊಬ್ಬರಿಗೆ ಯೋಚನೆ ಮಾಡದೇನೆ, ನಾವು ದೊಡ್ಡ ಹುಚ್ಚಾಪಟ್ಟೆ ಇವನು ಹೋಗ್ತಿದ್ರೆ ಹುಚ್ಚಾಗ ಇನ್ನೊಬ್ಬರು ಅಂದ್ರೆ ಗತಿಯನ್ನಾಗುತ್ತೆ. ಯೋಚನೆ ಮಾಡಿ, ಇವರೊಬ್ಬನೇ ಹೋದರೆ ಅವನು ಇನ್ನೊಬ್ಬರು ಹಾಗೆ ಮಾಡ್ತಾನೆ. ಆಮೇಲೆ ನಿಯಮಗಳಿರೋದು ಯಾತಕ್ಕೆ? ಇವತ್ತು ಲೋಕದ ನಿಯಮವನ್ನು ಪಾಲನೆ ಮಾಡಿದರೆ ಲೋಕದಲ್ಲಿ ಸುಖವಾಗಿರಬಹುದು, ಶಾಸ್ತ್ರದ ನಿಯಮ ಪಾಲನೆ ಮಾಡಿದರೆ ಪರಲೋಕದಲ್ಲೂ ಸುಖವಾಗಿರಬಹುದು. ಇಂಥ ಒಂದು ವಿಚಿತ್ರವಾದ ಕೆಟ್ಟ ಪ್ರವೃತ್ತಿಯ ಫಲ, ಇಂಥ ವಿನಾಶವನ್ನು ಕಂಡು ಅದರ ದುಷ್ಪರಿಣಾಮ ಹೌದು. ಇವಳು ನಿಧಾನವಾಗಿ ಇವಳು ಸತ್ಲು ಮುಂದೆ ಎಷ್ಟು ದಿವಸ ಇಲ್ಲ ಸಾಯ್. ಎಷ್ಟೇ ನೀವು ಕೋಟ್ಯಾಧೀಶರಾದರೂ ಸಾಯ್ತಾರೆ, ಬಡವರಾದರೂ ಸಾಯ್ತಾನೆ, ಸಾಯಲೇಬೇಕು. ಹಣಕಾಸು ಜಾಸ್ತಿ ಇದ್ದರೆ ಆಯುಷ್ಯ ಜಾಸ್ತಿ ಆಗ್ತದೆ ಅಂತ ಇದ್ದಿದ್ರೆ ಎಲ್ಲರೂ ಹಣಕಾಸು ಜಾಸ್ತಿ ಮಾಡ್ಕೋಬೋದಾಗಿತ್ತು. ಆಯುಷ್ಯ ಇನ್ನೂ ಕಡಿಮೆ ಆಗ್ತದೆ, ಚಿಂತೆ ಆಗಿ ಆಗಿ ಏನು ಕೊರತೆ ಆಗುತ್ತೆ, ಅದನ್ನೆಲ್ಲಿ ಇರಬೇಕು. ಇದನ್ನೆಲ್ಲ ಯೋಚನೆ ಮಾಡ್ತಾ ಸತ್ತೋಗ್ತಾನಷ್ಟೇ. ಹಣಕಾಸಿನಿಂದ ಮನುಷ್ಯ ಬದುಕೋದಿಲ್ಲ, ಹಣದಿಂದ ಮನುಷ್ಯ ಬದುಕೋದಿಲ್ಲ, ಗುಣದಿಂದ ಬದುಕ್ತಾನೆ. ಯೋಚನೆ ಮಾಡಬೇಕು. ಹಣವಂತ ಅನ್ನೋದು ಲೌಕಿಕ, ಗುಣವಂತ ಅಂಬೋದು ಶಾಸ್ತ್ರ. ಗುಣವಂತನಿಗೆ ಎಲ್ಲಿ ಹೋದರೂ ಬೆಲೆ ಇರುತ್ತೆ, ಪ್ರತಿ ಜನ್ಮದಲ್ಲೂ ಬೆಲೆ ಇರುತ್ತೆ, ಪ್ರತಿ ಸ್ಥಳದಲ್ಲೂ ಬೆಲೆ, ಪ್ರತಿ ಕಾಲದಲ್ಲೂ ಬೆಲೆ, ಪ್ರತಿ ಲೋಕದಲ್ಲೂ ಬೆಲೆ ಗುಣವಂತರಿಗೆ. ಹಣವಂತರಿಗೆ ಅತ್ಯಂತ ಸೀಮಿತ. ಕೆಲವು ಎರಡು ಸರ್ವನಾಶಕ್ಕೆ ಕಾರಣವಾಗೋದು ರೊಕ್ಕ, ಎರಡಕ್ಕೂ ದುಃಖ ಕಾರಣಕ್ಕ. ಪುರಂದರದಾಸರ ಮಾತು ಈ ಹಣಕಾಸಿನ ಬಗ್ಗೆ ಕೂಡ ಎಚ್ಚರ. ಸಂಪೂರ್ಣ ನಾಶವನ್ನು ಕಂಡು ಭಯಂಕರವಾದ ರೌರವಾದ ನರಕಗಳಿಗೆ ಹೋಗ್ತಾಳೆ. ಸಣ್ಣ ಪುಟ್ಟ ನರಕ ಆಗೋದಿಲ್ಲ, ಇದಕ್ಕೆಲ್ಲ ಕೂಡ ಭಯಂಕರವಾದ ನರಕ ಅನುಭವಿಸ್ತಾಳೆ. ಎಷ್ಟೋ ವರ್ಷಗಳಿದೆ. ಒಂದು ನರಕಕ್ಕೆ ಹೋದ್ರು ಅಂತ ನರಕ ಅರ್ಥ ಮಾಡ್ಕೋಬೇಕು. ಒಂದು ದಿವಸಕ್ಕೆಲ್ಲ ನರಕಕ್ಕೆ ಹೋಗೋದಿಲ್ಲ, ಒಂದು ತಿಂಗಳ ನರಕ ಅಂತಿಲ್ಲ, ಒಂದು ವರ್ಷ ನರಕ ಅಂತಿಲ್ಲ, ಎಷ್ಟೋ ನರಕ ಲಕ್ಷಗಟ್ಟಲೆ ವರ್ಷಗಳ ಕಾಲ ಇರೋದು. ಕೆಲವು ನರಕಗಳು ಕೋಟಿಗಟ್ಟಲೆ ವರ್ಷ, ಕೆಲವು ವರ್ಷಗಳು ಕಲ್ಪಗಟ್ಟಲೆ, ಕೆಲವು ಮನ್ವಂತರಗಟ್ಟಲೆ ನರಕ ಇದೆ. ಅಂಧ ತಮಸ್ಸು ಶಾಶ್ವತ, ಅದು ಯಾವ ಕಾಲಕ್ಕೆ ವಾಪಸ್ ಬರೋ ಪ್ರಸಕ್ತಿನೇ ಇಲ್ಲ. ಪಾಪದ ಪ್ರಮಾಣಕ್ಕೆ ತಕ್ಕಂತೆ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಇವಳು ಮಾಡಿದ ಇಷ್ಟೆಲ್ಲ ಪಾಪದ ಪರಿಣಾಮದಿಂದ ಎಷ್ಟೋ ವರ್ಷಗಳ ಕಾಲ ಭಯಾನಕವಾದ ನರಕಗಳಿಗೆ ಹೊಂದು ಆಮೇಲೆ ಕೊನೆಗೆ ಮತ್ತೆ ಹುಟ್ಟಿ ಬಂದು ಭೂಲೋಕದಲ್ಲಿ. ಆ ಸಮಯದಲ್ಲಿ ಅವಳಿಗೆ ಒಂದು ಯೋಗ ಬಂತು. ಮತ್ತೆ ಭೂಮಿಯಲ್ಲಿ ಚಂಡಾಲಿಯಾಗಿ ಹುಟ್ಟಿ ಬರ್ತಾಳೆ, ಮತ್ತೆ ಅತ್ಯಂತ ಹೀನ ಯೋನಿಯಲ್ಲಿ ಹುಟ್ಟಿ ಬರ್ತಾಳೆ. ಆಗ ಅವಳಿಗೆ ಒಂದು ದೊಡ್ಡ ದೊಡ್ಡ ಆ ಜನ್ಮಕ್ಕೆ ಯಾವುದೋ ಜನ್ಮದ ಪಾಪ ಎಲ್ಲ ಪಾಪ ಕಳೀಬೇಕಾದ್ರೆ ಅಷ್ಟಾಯ್ತು. ನಮ್ಮ ಪಾಪ ತಕ್ಷಣ ಕಳೆಯೋದಾಗಿದ್ದು ಯಾರು ಬೇಕಾದ್ರೂ ಕೂಡ ಮಾಡ್ಕೋಬೋದಾಗಿತ್ತು. ಕೈ ಕೊಳೆ ಹತ್ತುತ್ತೆ, ತೊಳ್ಕೊಂಡ್ರೆ ಹೋಗ್ಬಿಡುತ್ತೆ. ಕೆಲವು ಕೆಟ್ಟ ಕೆಟ್ಟ ಎಣ್ಣೆ ವಾಸನೆ ಬರುತ್ತೆ, ತೊಳ್ಕೊಂಡು ಹೋಗೋದಿಲ್ಲ. ಕೆಲ ಏನೇನೋ ಕಷ್ಟಪಟ್ಟರೆ ಹೋಗುತ್ತೆ, ಕೈ ಸುಟ್ಕೊಂಡ್ಬಿಡ್ತಾನೆ, ಅದು ವರ್ಷಕ್ಕೆ ಹೋಗೋದಿರುತ್ತೆ, ಎಷ್ಟೇ ಕಣ ಇರುತ್ತೆ, ಕೊನೆ ಕಲೆ ಹಾಗೆ ಉಳ್ಕೊಳ್ಳುತ್ತೆ ಕೊನೆ. ಅಂದರೆ ಪಾಪದ ಪ್ರಮಾಣ ಕೂಡ ವೇರಿ ಆಗ್ತಾ ಹೋಗುತ್ತೆ. ಕೆಲವು ಪಾಪ ಸಣ್ಣ ಪುಟ್ಟದಕ್ಕೆ ಹೋಗಿಬಿಡುತ್ತೆ, ಪುಣ್ಯ ಸಾಮಾನ್ಯ ಪುಣ್ಯಕಾರ್ಯಕ್ಕೆ ಹೋಗುತ್ತೆ. ಕೆಲವು ಪಾಪಗಳು ವಿಶೇಷ ಪ್ರಯಶ್ಚಿತ್ತವೆ, ಕೆಲವು ಜನ್ಮ ಜನ್ಮಕ್ಕೆ ಕಾಡುತ್ತೆ. ಅಟ್ಟು ಅನುಭವಿಸಿ ಕೊನೆಗೆ ಭಾಗವತದ ಪಂಚಮಸ್ಕಂದ ಕೇಳಲು ಹೋಗ್ತಕ್ಕಂಥ ಬಂತು. ಅದರ ಪ್ರಭಾವದಿಂದ ಅವಳಿಗೆ ಎಲ್ಲ ವಿಧವಾದಂಥ ಪುಣ್ಯ ಬಂದು ಪಾಪ ಹೋಗಿ ಆಗ ಸದ್ಗತಿಗೆ ಹೋದ್ಲು. ಇದರಿಂದ ಏನಾಯಿತು? ಬಾಲಹತ್ಯೆ ಮೊದಲಾದ ಪಾಪ ಮಾಡಿದವರು ಕೂಡ ಭಾಗವತವನ್ನು ಕೇಳೋದ್ರಿಂದ ಶುದ್ಧರಾಗಲಿಕ್ಕೆ ಸಾಧ್ಯತೆ ಇದೆ ಅಂತಾಯಿತು. ಇದರಿಂದ ಮೊದಲೇ ಹೇಳಿದಂತೆ ಈ ಜನ್ಮದಲ್ಲಿ ಮಾಡದೇ ಇರಬಹುದು. ಯಾವ ಜನ್ಮದಲ್ಲಿ ಮಾಡಿದ್ದೇವೋ ಯಾರಿಗೂ ಗೊತ್ತು, ಅಥವಾ ಮಾಡ್ತೇವೋ ಯಾರಿಗೂ ಗೊತ್ತು, ಅದು ನಮಗೆ ಗೊತ್ತಿಲ್ಲ. ಹಿಂದೆ ಮಾಡಿರೋದು ಗೊತ್ತಿಲ್ಲ, ಮುಂದೆ ಮಾಡ್ತೇವೆ ಅಂತಲೂ ಇಲ್ಲ. ಆಕ್ಸಿಡೆಂಟ್ ಇವರಿಗೂ ಮಾಡಿಲ್ಲ ಅಂದ್ರೆ ಮುಂದಾಗಬಾರ್ದು ಅಂತಿಲ್ವಲ್ಲ. ಫಸ್ಟ್ ಟೈಮ್ ಆಕ್ಸಿಡೆಂಟ್ ಆದರೆ ಮಾಡಿದ್ದಿಲ್ಲ ಅಂತ ಅರ್ಥವನ್ನು ಅವತ್ತೇ ಮಾಡ್ಕೋಬೋದಲ್ಲ. ಆದ್ದರಿಂದ ನಾವು ಯಾರೋ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದ್ರ ಬದಲು ನಾವು ಮಾಡೋ ಪ್ರಸಂಗ ಬರಬಾರ್ದು ಅಂತಿದ್ರು ಕೂಡ ಭಾಗವತ ಕೇಳಬೇಕು. ಇಲ್ಲಿ ಎರಡು, ಮಾಡಿದರೆ ಪಾಪ ಹೋಗುತ್ತೆ, ಕೇಳಿದರೆ ಮುಂದೆ ಪಾಪ ಮಾಡೋ ಯೋಗ ಪರಿಹಾರ ಆಗುತ್ತೆ. ಎರಡೆರಡು ಯೋಗ ಇವತ್ತು ಕೆಲವೆಲ್ಲ ತಗೋತಾರೆ, ಚಿಕ್ಕ ಟ್ರಿಪಲ್ ಆ್ಯಂಟಿಜನ್ ಕೊಡ್ತಾರಲ್ಲ, ಮುಂದೆ ರೋಗ ಬಂದ ರೋಗ ಹೋಗ್ಲಿಕ್ಕಲ್ಲ, ರೋಗ ಬರದೇ ಇರೋಕ್ಕೋಸ್ಕರ ಕೊಡೋದು. ಕೆಲವನ್ನು ಕೊಡೋದು ರೋಗ ಪರಿಹಾರಕ್ಕೆ, ಕೆಲವು ರೋಗ ಬರದಂತೆ ಪ್ರಿವೆನ್ಷನ್ಗೋಸ್ಕರ. ಭಾಗವತ ಪುರಾಣ ಎರಡು ಕೆಲಸ ಮಾಡುತ್ತೆ, ಪಾಪ ಮಾಡಿದರೆ ಪರಿಹಾರ ಮಾಡುತ್ತೆ, ಪಾಪ ಮಾಡಿಲ್ಲದ ಹೋದರೆ ಮುಂದೆ ಪಾಪ ಮಾಡದಂತೆ ಮಾಡುತ್ತೆ. ಅದು ವಿಶೇಷ. ನಾವು ಪಾಪ ಮಾಡಿಲ್ಲದ ಗುಂಪಿ ಸೇರೋ ಚಾನ್ಸಸ್ ಭಾಳ ಕಡಿಮೆ. ಎಷ್ಟು ಜನ್ಮ ಆಗಿದ್ದು ನಮಗೇನು ಗೊತ್ತಿ ಮತ್ತೆ? ಅದರದ್ದು ಯಾವಾಗ ಏನು ತಿಳ್ಕೊಬೇಕಂತೆ, ತಪ್ಪು ಮಾಡಿರೋ ಸಂಭವನೇ ಜಾಸ್ತಿ ಅಂತ. ನಾವು ಮಾಡದೇ ಇರೋದಕ್ಕಿಂತ ಮಾಡಿರೋ ಪಾಪಗಳ ಸಂಭವನೇ ಜಾಸ್ತಿ. ಆದ್ದರಿಂದ ಆಚಾರ್ಯ ಬರೀತಾರೆ, ಋಷಯೋ ಮುನಯೋ ದೇವಾಹ ವಕ್ತವ್ಯಾ ಕಿಮತಃ ಪರೇ ಜನ್ಮ ಜನ್ಮಾಂತರಾಜ್ಞಾನಾತ್ ಅವಜಾನಂತಿ ಯತ್ಸದಾ. ನಿರ್ಣಯದಲ್ಲಿ ಆಚಾರ್ಯರ ಮಾತು, ಇನ್ನು ದೇವತೆಗಳೇ ತಪ್ಪು ಮಾಡೋ ಸಂಭವ ಇದೆ ಅಂದ ಮೇಲೆ ಋಷಿಗಳನ್ನು ಬಿಟ್ಟರೆ ಉಳಿದ ದೇವತೆಗಳೇ ತಪ್ಪು ಮಾಡೋ ಸಂಭವ ಇರಬೇಕಾದ್ರೆ ಇನ್ನು ಋಷಿ ಮುನಿಗಳ ಬಗ್ಗೆ ಹೇಳೋದಂತ ಕೇಳ್ತಾರೆ. ಇನ್ನು ಸಾಮಾನ್ಯರ ಬಗ್ಗೆ ಹೇಳೋದಾ? ಜನ್ಮ ಜನ್ಮಾಂತರಾಜ್ಞಾನಾತ್ ಅವಜಾನಂತಿ ಯತ್ಸದ. ದೇವರಿಗೆ ಅವಮಾನ ಮಾಡ್ತೇವೆ, ಅದಕ್ಕಿಂತ ದೊಡ್ಡ ಪಾಪ ಬೇಕಾ? ದೇವ್ರ ಪೂಜೆ ಮಾಡೋದಿಲ್ಲ, ದೊಡ್ಡ ಅವಮಾನ. ಅದ್ರ ಬದಲು ದೇವನ ಇಟ್ಕೊಂಡಿದ್ರೆ ಇನ್ನೊಂದು ಭಾರಿ ಅವಮಾನ, ಇನ್ನೂ ದೊಡ್ಡ ದೇವರಿಗೆ ದ್ರೋಹ ಮಾಡಿದಾಗ ಲೆಕ್ಕ. ಇದೆಲ್ಲ ಯೋಚನೆ ಮಾಡಿದರೆ ಪಾಪ ಪರಿಹಾರದ ರಾಜಮಾರ್ಗವಾಗಿ ಭಾಗವತ ಪುರಾಣ ನಮಗೆ ಹೇಳುತ್ತೆ. ಪಂಚಮಸ್ಕಂದದಲ್ಲಿ ಹಾಗೇನೆ ಕೊಲ್ಲೋ ಕಥೆ ಬರುತ್ತದೆ. ಒಂದು ಭದ್ರಕಾಡಿಗೆ ಬೆಳೆಕೊಳ್ಳಕ್ಕೆ ಅಂತ ಹೊರಟಿದ್ದಾರೆ ಅವರು. ಇಲ್ಲಿ ಹೇಗೆ ಕೊಲ್ಲೋ ಪ್ರಸಂಗ, ಅಲ್ಲಿ ಕೊಲ್ಲೋ ಪ್ರಸಂಗ. ಅವರಿಗೂ ಅನರ್ಥ, ಇಲ್ಲಿಯೂ ಅನರ್ಥ. ಅವನು ನಡೆದ ಜಡಭರತರಾಜನ ಹಿಡಿತಾನೆ ಕೊಲ್ಲೋದಕ್ಕೋಸ್ಕರ. ಪಂಚಮಸ್ಕಂದದ ಅನ್ನಿ ಮುಖ್ಯ ಕಥೆಗಳಲ್ಲಿ ಭರತರಾಜನ ಕಥೆ ಬಹಳ ಮುಖ್ಯವಾದ ಕಥೆ. ಆತ ಬದಲು ರಾಜನಾಗಿದ್ದವನು, ಆಮೇಲೆ ಜಿಂಕೆಯಾಗ, ಆಮೇಲೆ ಬ್ರಾಹ್ಮಣನಾಗಿ ಹುಟ್ಟಿದ. ಮೂರು ಜನ್ಮಗಳ ಕಥೆ ಅದು. ಆ ಬ್ರಾಹ್ಮಣನಾಗಿದ್ದಾಗಲೇ ಏಡಮೂಕನಂತೆ ಇದ್ದ. ವಿಸ್ತಾರವಾದ ಕಥೆಗೆ ಪ್ರಸಕ್ತಿ ಅಲ್ಲ ಇದು. ಏಡಮೂಕನಂತೆ ಇದ್ದ, ಕಿವಿನೂ ಕೇಳೋದಿಲ್ಲ ಮಾತು ಬರೋದಿಲ್ಲ ಅಂತ ಇದ್ದ. ಅದು ಹುಟ್ಟಿದಾಗಿನಿಂದ ಮತ್ತೆ ಆಗ ಅವನ ಮನೆಯವರೆಲ್ಲ ಅವನು ದೂರ ಮಾಡಿದ್ದರು. ಕೊನೆಗೆ ಅವನನ್ನು ಹೊಲಗದ್ದೆ ಕೆಲಸಕ್ಕೆ ಹಾಕಿದರು. ಅಣ್ಣಂದಿರು, ಇವನ ತಾಯಿ ಬೇರೆ, ಅವರ ತಾಯಿ ಬೇರೆ, ತಂದೆ ಒಬ್ಬನೇ, ತಾಯಂದಿರು ಬೇರೆ. ಇವನನ್ನು ಮೊದಲೇ ಮಲತಾಯಿ ಮಗ ಅಂತ ಅವಮಾನ, ಅವಜ್ಞೆ. ಎರಡನೇದಾಗಿ ಮಾತು ಬರೋದಿಲ್ಲ ಕಿವಿನ ಕೇಳೋದು ಇನ್ನೊಂದು ಅವಮಾನ. ಅದಕ್ಕೆ ಅಂಥ ಕೆಲಸಕ್ಕೆ ಹಾಕಿದ್ರು. ಆಗ ಅವನು ಹಾಗೆ ಬೇಡ ಅಂತ ಹೇಳಿದ್ರು. ಎಲ್ಲ ಮೂರು ಜನ್ಮದ ಜ್ಞಾನ ಅವನಿಗಿತ್ತು. ತಾನು ಮಾಡಿದ ಪಾಪ ಕಳ್ಕೋಬೇಕು, ಪ್ರಾರಬ್ಧ ಸವಿಸಬೇಕು ಅಂತ ಆಗಿದ್ದ. ಆಗ ಒಬ್ಬ ಭದ್ರಕಾಳಿ ಬಲಿ ಕೊಡಲಿಕ್ಕೆ ಅಂತ ಯಾರೋ ಒಬ್ಬನ ಹಿಡಿದಿಟ್ಟಿದ್ರು. ಅವನು ತಪ್ಪಿಸ್ಕೊಂಡು ಹೊರಟೋದ. ದೇವರ ಸಂಕಲ್ಪ, ಅಷ್ಟು ಗಟ್ಟಿಯಾಗಿ ಹಿಡಿದಿದ್ದರೆ ತಪ್ಪಿಸ್ಕೊಂಡು ಹೋದ. ಇವನು ಸಿಕ್ಕ, ಅವನು ಹುಡುಕೊಂಡು ಹೋದ, ಇವನು ಸಿಕ್ಕ. ಬಲಿ ಕೊಡಲಿಕ್ಕೆ ಯಾತಕ್ಕೆ ಕೊಟ್ಟಿದ್ದ ಗೊತ್ತೋ? ಅವನು ತನಗೆ ಸಂತತಿಯಾಗಿಲ್ಲ, ಸಂತತಿಯಾಗಬೇಕು ಅಂತ ಬಲಿ ಕೊಡಕ್ಕೆ ಹೊರಟಿದ್ದಂತೆ. ಏನು ಲಾಜಿಕ್ ಇರಬೇಕು ಅಂತ? ತನ್ನ ಮಕ್ಕಳು ಇನ್ನೊಬ್ಬರು ಮಕ್ಕಳಿಗೆ ಬಂದರೆ ಮಕ್ಕಳಾಗ್ತಾರ? ಸ್ವಲ್ಪ ಕಾಮನ್ ಸೆನ್ಸ್ ಬೇಕಲ್ಲ. ಸೈನ್ಸ್ ಸೈನ್ಸ್ ಅಂತ ಮಾತಾಡ್ತಾರಲ್ಲ, ಇನ್ನೊಬ್ರಿಗೆ ಅನ್ಯಾಯ ಮಾಡಿ ನಮಗೆ ಅನ್ಯಾಯ ಆಗದೇ ಇರ್ತದ? ಸರಳ, ಇನ್ನೊಬ್ಬರ ಮಕ್ಕಳನ್ನು ಕೊಂದು ತಾನು ಮಕ್ಕಳನ್ನು ಪಡಿತೇನೆ ಎಂಬುದು ಯಾವ ಶಾಸ್ತ್ರ? ನಮ್ಮ ಶಾಸ್ತ್ರ ಇಂಥ ವಿಷಯ ಎಲ್ಲರೂ ಬರುತ್ತಾ ಯೋಚನೆ ಮಾಡಿ. ಈ ವಾಮಾಚಾರಾದಿಗಳಲ್ಲಿ ಕೆಟ್ಟ ಕೆಟ್ಟ ಕಥೆಗಳನ್ನು ಕೇಳುತ್ತೇವೆ. ನಮ್ಮ ಎಲ್ಲೆಲ್ಲೂ ಇಂಥ ಕಥೆಗಳು ನಮ್ಮಲ್ಲಿ ಬರೋದಿಲ್ಲ. ಎಲ್ಲ ತಪ್ಪು ಮಾಡಿದ ಶಿಕ್ಷಿಸ ಕಥೆ ಬರುತ್ತೆ ಹೊರತು ತಪ್ಪಿನಿಂದ ಉದ್ಧಾರವಾದವರ ಕಥೆ ಒಂದು ಕೂಡ ಪುರಾಣಗಳಲ್ಲಿ ದಾಖಲಾಗೋದಿಲ್ಲ. ಯಾಕಂದರೆ ಆಗೋದೇ ಇಲ್ಲ. ಆದ್ದರಿಂದ ಒಡಿ ಕೆಟ್ಟದಿಂದ ಒಳ್ಳೇದು ಹೇಗಾಗುತ್ತೆ? ಅದಕ್ಕೋಸ್ಕರ ಅವನು ಬಲಿ ಕೊಡಲಿಕ್ಕೆ ಅಂತ ದೊಡ್ಡ ಇಂಥ ಮಹಾನುಭಾವನ ಹಿಡಿದು ಬಲಿ ಕೊಡಲಿಕ್ಕೆ ಅಂತ ಹೊರಟಿದ್ದಾನೆ. ಇನ್ನೇನು ಬಲಿ ಕೊಡಬೇಕು ಅಂತ ಖಡ್ಗ ಎತ್ತಿದ್ದಾನೆ ಆಗಲೇ. ಮತ್ತು ಸಾಕಷ್ಟು ಅಲಂಕಾರ ಮಾಡ್ತಾರೆ ಅವನಿಗೆ, ಸ್ನಾನ ಮಾಡಿಸ್ತಾರೆ, ಅಭ್ಯಂಜನ ಮಾಡಿಸ್ತಾರೆ, ಅಲಂಕಾರ ಮಾಡಿಸ್ತಾರೆ, ಮುಷ್ಟಾನ್ನ ಭೋಜನ ಕೊಡ್ತಾರೆ. ಕೊಲ್ಲೋದಕ್ಕಿಂತ ಮುಂಚೆ ಮಾಡಿದ ವ್ಯವಸ್ಥೆಗಳು, ಅಲಂಕೃತ ಶಿರಚ್ಛೇದ ನ್ಯಾಯ ಅಂತಾರಲ್ಲ ಹಾಗೆ, ಸಿಕ್ಕಾಬಟ್ಟೆ ಸಂಬಳ ಇಲ್ಲೇ ಬಿದ್ದೀರಿ ಅಂತಾರಲ್ಲ ಹಾಗೆ, ಸಾಕಷ್ಟು ಸಂಬಳ. 24 hours ಅಲ್ಲೇ ಇದ್ದರೆ ಇವನು ಸಂಬಳ ಕೊಟ್ಟು ಏನು ಪರ್ಚೇಸ್ ಮಾಡಿದಾಗಾಯ್ತು ನಿಮ್ಮನ್ನು. ಆ್ಯಕ್ಚುಲಿ ಸೇಲ್ ಮಾಡಿಕೊಂಡೆ ಲೆಕ್ಕ. ಐ ಆಮ್ ಫಾರ್ ಸೇಲ್ ಅಂತ ಹೇಳ್ಕೊಂಡ್ರೆ ಆಗೋ ಹಾಗೆ, ವ್ಯಾರ್ ಆಲ್ ಫಾರ್ ಸೇಲ್ ಡಿಕ್ಲೇರ್ ಮಾಡಿದಾಗ ಲೆಕ್ಕ. ನಾವು ಸೇಲ್ ಆಗ್ಲಿಕ್ಕೆ ಬಂದಿಲ್ಲ, ನಾವು ಸಾಧನೆ ಮಾಡ್ಲಿಕ್ಕೆ ಬಂದಿರೋ. ಅದಕ್ಕೆ ಹೊಟ್ಟೆ ಬರಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹೊರತು ಮಿತಿಮೀರಿದ ಸಂಪಾದನೆಗೆ ಅವಕಾಶ ಕೊಟ್ಟರೆ ಪದಿತಿ ಆಗೋದು ಹಾಗೇನೆ. ಎಲ್ಲ ಮಾಡಿದರು, ಕೊನೆಗೆ ತಲೆ ಕಡಿಬೇಕು. ತಲೆ ಅಂದರೆ ಕಡಿಯೋದು ಅಂದರೆ ಏನು? ಇವತ್ತಿನ ವ್ಯವಸ್ಥೆ ತಲೆ ಕಡಿಯೋದೆ. ತಲೆ ಅಂದರೆ ಜ್ಞಾನ, ಜ್ಞಾನ ಇಲ್ಲದಂತೆ ಮಾಡೋದು ಅಂತ ಅರ್ಥ. ತಪ್ಪು ತಪ್ಪು ಹೇಳ್ತಾರಲ್ಲ ತಲೆ ಇಲ್ಲವರು ಅಂತ ಬೈತಾರ, ತಲೆ ಇಲ್ಲದವನೇ ಅಂತ ಹೇಳ್ತಾರಲ್ಲ, ಅದೇ ತಲೆ ಕಡಿಯೋದು ಅಂದರೆ ಹಾಗೆ. ದುಷ್ಟ ವಿಚಾರಗಳು ನಮ್ಮ ತಲೆಯನ್ನು ಕಡಿತ, ತಲೆ ತಿನ್ನಬೇಡ ಅಂತ ಇಡೀ ಬಂದು ಹೆಚ್ಚಿನ ಮಾತ್ರ ತಲೆ ತಿನ್ನಬೇಡ ಹೋಗಯ್ಯ ಅಂತ ಹೇಳ್ತಾರಲ್ಲ, ಅಂಥ ಕೆಲಸ ಇದೆ. ಅಂದಮೇಲೆ ಆಧುನಿಕವಾಗಿರ್ತಕ್ಕಂಥ ಭೋಗ ಸಾಮಗ್ರಿಗಳೆಲ್ಲ ನಮಗೆ ಎಚ್ಚರ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು, ಎಚ್ಚರ ತರತಕ್ಕಂಥ ಕೆಲಸಗಳೆಲ್ಲ ಅದೇ ರೀತಿ ಕೊಲ್ಲಕ್ಕೆ ಹೊರಟರು. ಆಗ ಸುಮ್ಮನೆ ಇದ್ದಾನೆ ಜ್ಞಾನಿಯವನು, ಪಾಪ ಸುಮ್ಮನೆ ಇದ್ದಾನೆ, ಯಾವ ತಂಟೆ ಹೋಗಿಲ್ಲ. ಈ ಪ್ರಾರಬ್ಧ ಕಳ್ಕೊಂಡು ಹೋಗ್ಬೇಕು, ಒಂದೇ ಗುರಿ ಆತಂದು ಪ್ರಾರಬ್ಧ ಕಳ್ಕೊಂಡು ಹೋಗ್ಬೇಕಷ್ಟೆ. ಆಗ ನಡೆದಿದ್ದೇನು ಇದೇ ಹೇಗೋ ಇಲ್ಲಿ ಇವನಿಗೆ ದೊಡ್ಡ ಮಹಾರಾಜನಾದ್ರಿಂದ ಮಕ್ಕಳನ್ನ ಕೊಲ್ಲಕ್ಕೆ ಅವನಿಗೆ ಆಯಿತು. ಇವನು ಕೊಲ್ಲಕ್ಕಾಗಲಿಲ್ಲ, ಇವನು ಕೊಲ್ಲಕ್ಕೆ ಅಂತ ಖಡ್ಗ ಎತ್ತಿ ನಿಂತ್ಕೊಂಡ್ರೆ ಆ ಕ್ಷಣಕ್ಕೆ ಭದ್ರಕಾಳಿನೇ ಬಂದು ಅವ್ರನ್ನೆಲ್ಲರನ್ನು ಕೊಂದು ಇವನು ಕಾಪಾಡಿ ಹೋಗಿಬಿಡ್ತಾನೆ. ತಾನೇ ಇವನು ಹಗ್ಗ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಬಿಡುಗಡೆ ಮಾಡಿ ಹೋಗಿಬಿಟ್ಲಂತೆ. ಅಲ್ಲಿ ಮಕ್ಕಳು ಸತ್ತ ಕಥೆ, ಇಲ್ಲಿ ಕೊಲ್ಲಲಿಕ್ಕೆ ಹೋದರೆ ಸಾಯ್ದಿದ್ದವನ ಕಥೆ ಇದು. ಅದಕ್ಕೆ ಇಂಥ ಕಥೆ ಕೇಳಿದಾಗ ನಾವು ಹೇಗೆ ಸಾಯ್ದೇ ಇರಲಿಕ್ಕೆ ಬರುತ್ತೆ ಅನ್ನೋ ತತ್ವವನ್ನು ಹೇಳುತ್ತಾನೆ. ಆ ಮಾಡಲಿಕ್ಕೆ ಹೊರಟಂಥ ಆ ಶೂದ್ರರಾಜ ಅವನತಿಯನ್ನು ಕಂಡ, ಆದರೆ ದೇವರೇನು ಭಾರ ಹಾಕಿದವನು ಉದ್ಧಾರ ಆಗಿಬಿಟ್ಟು. ನಾಟಕ ಮಾಡಿಕೊಂಡು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೊಲ್ಲೋರು ಯಾರೂ ಇದ್ದೇ ಇರ್ತಾರೆ. ಆದರೆ ದೇವರು ಮಾತ್ರ ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ. ಆದ್ದರಿಂದ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಇದು ಗಟ್ಟಿಯಾಗ್ತಾ ಹೋಗುತ್ತೆ. ಇರೋದು ನಮ್ಮನ್ನು ಕಾಪಾಡೋ ಭರವಸೆ ಇಲ್ಲ, ಅವ್ರನ್ನ ಕಾಪಾಡೋ ವ್ಯವಸ್ಥೆ ಅವರಿಗಿಲ್ಲ ಅಂದರೆ ನಮ್ಮನ್ನು ಅವರೇನು ಕಾಪಾಡ್ತಾರೆ? ಈ ಮಧ್ಯೆ ನಾವು ಎಷ್ಟಿದ್ರು ಕೂಡ ಮೂಲರಕ್ಷಣೆ ಭಗವಂತ. ನಾವೆಲ್ಲ ಪ್ಯಾಸೆಂಜರ್ಸ್ ಡ್ರೈವ್ ಮಾಡೋದಿಲ್ಲ, ಡ್ರೈವ್ ಮಾಡೋನು ಬೇರೆ ಇರ್ತಾನೆ. ಪ್ಯಾಸೆಂಜರ್ಸ್ ಡ್ರೈವ್ ಮಾಡೋಕ್ಕೆ ಗೊತ್ತಿಲ್ಲ, ಡ್ರೈವ್ ಮಾಡೋನು ಬೇರೆ ಹೇಗಿದ್ದಾನೋ. ಈ ಜಗತ್ತಿನಲ್ಲಿ ನಾವೆಲ್ಲ ಇರೋರಷ್ಟೇ, ನಡೆಸೋನು ಭಗವಂತ. ಧಿಯೋ ಯೋನಃ ಪ್ರಚೋದಯ, ಅವನು ಹೇಳಿದಾಗ ನಾವು ನಡೀಬೇಕು. ಅವನ ಸಂಕಲ್ಪಕ್ಕೆ ತಕ್ಕಂತೆ ಹೋಗೋದೇ ಹೊರತು ನಮ್ಮ ಸಂಕಲ್ಪಕ್ಕೆ ತಕ್ಕಂತೆ ಹೋಗೋಕ್ಕೆ ಆಗೋದಿಲ್ಲ. ನಿನ್ನ ಸಂಕಲ್ಪಾನುಸಾರ ಮಾಡು. ಜಗನ್ನಾಥಾಸ್ತ್ರ ದೇವರನಾಮವು ನಮ್ಮ ಇಷ್ಟದಂತೆ ನಡೆಯೋದಿಲ್ಲ. ನಾವು ಕೂತಿರ್ತೇವೆ, ನಾವು ಹೋಗಿ ಎಲ್ಲೋ ತಿರುಗಿಸ್ತಾನೋ, ಏನು ಮಾಡೋಕ್ಕಾಗೋದಿಲ್ಲ. ಅವಾಗ ನಮ್ಮ ಕೈಯಲ್ಲಿ ಇದಿಲ್ಲ, ಸ್ಟೇರಿಂಗ್ ಇಲ್ಲ, ಅಯ್ಯೋ ಅನ್ಬೋದೇ ಹೊರತು ಅವನ ಛಾಯ್ಸ. ಆದರೆ ದೇವರು ಎಂದೂ ಕೂಡ ಬೇರೆ ಕಡೆ ಕರ್ಕೊಂಡು ಹೋಗೋದಿಲ್ಲ, ನಂಬಿದರೆ ಮಾತ್ರ ಉದ್ಧಾರ ಮಾಡಿಯೇ ಮಾಡ್ತಾನೆ. ಆ ಭರತರಾಜ ಸುಖವಾಗಿ ಉಳ್ಕೊಂಡ. ಇಂಥ ಕಥೆ ಕೇಳಿದಾಗ ಏನಾಯಿತು, ಆಗ ಅವಳು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಶುರುವಾಗ್ತದೆ. ಕೊಲ್ಲೋ ಪದ್ಧತಿ ನಮ್ಮನ್ನು ಉಳಿಸೋದಿಲ್ಲ, ಉಳಿಸೋ ಪದ್ಧತಿ ನಮ್ಮನ್ನು ಉಳಿಸ್ತದೆ. ಇನ್ನೊಬ್ಬರು ಉಳಿಸಿ ನಾವು ಬೆಳಿಬೇಕೇ ಹೊರತು ಉಳಿದವರು ಅಳಿಸಿ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ಬರ ನೋವು ನಮಗೆ ಒಳ್ಳೇದು ಮಾಡೋ ಸಂಭವನೇ ಇಲ್ಲ. ಇನ್ನೊಬ್ಬರಿಗೆ ನಾವು ಉಂಟು ಮಾಡೋ ಸಂತೋಷ ಉದ್ಧಾರ ಮಾಡುತ್ತೆ ಹೊರತು ಅವರಿಗೆ ಮಾಡುವ ಕೆಡುಕು ನಮ್ಮನ್ನು ಸರ್ವನಾಶ ಮಾಡುತ್ತೆ. ರಾಮಾಯಣದಲ್ಲಿ ಹನುಮಂತ ದೇವರ ಬಗ್ಗೆ ವರ್ಣನೆ ಮಾಡ್ತಾ ಬಂದಿರೋ ಶ್ಲೋಕ ಇದೇ ಮಾತನ್ನು ಹೇಳು. ಉಲ್ಲಂಘ್ಯ ಸಿಂಧೋ ಸಲೀಲಂ ಸಲೀಲಂ ಯಶೋಕ ವನ್ಹಿಂ ಜನಕಾತ್ಮಜಾಯಾಹ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿತಂ ಪ್ರಾಂಜಲಿ ರಾಂಜನೇಯಂ. ಹನುಮಂತ ಇಟ್ಟ ಬೆಂಕಿ ಬರೀ ಆಯಿ ಬೆಂಕಿಯಲ್ಲ, ರಾವಣ ಏನು ಸೀತಾಕೃತಿಗೆ ನೀರು ತರಿಸಿದ್ನಲ್ಲ ಆ ಬೆಂಕಿ ಇಟ್ಟ ಅಂತ ಹೇಳಿದ. ಇನ್ನೊಬ್ಬರ ಕಣ್ಣಲ್ಲಿ ತರಿಸಿದ ನೀರು ಮನೆ ಸುಡೋ ಬೆಂಕಿ ಆಗತ್ತೆ ಅಂತ ಅರ್ಥವೆ. ಎಷ್ಟು ಒಳ್ಳೆಯ ಸಾರಾಂಶವನ್ನು ಹೇಳ್ತಾರೆ. ಇನ್ನೊಬ್ಬರನ್ನು ಅಳಿಸಿ ನಾವು ಎಂಜಾಯ್ ಮಾಡೋಕ್ಕೆ ಹೋದರೆ ಅದು ಎಂಜಾಯ್ಮೆಂಟ್ ಅಲ್ಲ, ನಾವು ಶಾಶ್ವತವಾದಂಥ ನೋವನ್ನು ಕಟ್ಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ ಅಂತ. ಇಂಥ ಒಂದು ಒಳ್ಳೆಯ ಸುಸಂಸ್ಕೃತವಾದಂಥ ಶಿಕ್ಷಣ ಮತ್ತು ಹೊರಗೆ ಎಲ್ಲೆಲ್ಲೂ ಕೂಡ ವ್ಯವಸ್ಥೆ ಇಲ್ಲ. ನೆನಪಿರಲಿ, ಹೊರಗಿನ ಶಾಲಾ ಕಾಲೇಜುಗಳಲ್ಲಿ ಮೌಲಿಕ ಚಿಂತನೆಯೇ ಇಲ್ಲ. ಇವತ್ತು ನೈತಿಕ ವ್ಯಾಲ್ಯೂಸ್ ಎಲ್ಲೆಲ್ಲೂ ಹೇಳೋ ಚಾನ್ಸಸ್ ಇಲ್ಲ. ಅಧ್ಯಾತ್ಮ ಬಿಟ್ಬಿಡಿ, ಅಧ್ಯಾತ್ಮ ಬೇಡ. ಈ ಲೋಕನೀತಿ ಹೇಳೋ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ಇವತ್ತು ಪ್ರೈಮರಿ ಸ್ಕೂಲಿಂದ ಹೇಳಿ ಯಾವ ಹಂತದಲ್ಲೂ ಇಲ್ಲ ಅಂದಮೇಲೆ ತಂದೆ ತಾಯಿನಾರು ಹೇಗೆ ರಕ್ಷಣೆ ಮಾಡ್ತಾನೆ, ಲೋಕಹಿತ ಆದರೂ ಹೇಗೆ ಮಾಡ್ತಾನೆ? ಸಾಧ್ಯ ಇಲ್ಲ. ಅದು ತುಂಬಿಸ್ಕೋಬೇಕಾದ್ರೆ ಭಾಗವತಾದಿಗಳ ಪ್ರವಚನ ಒಂದೇ ನಮಗೆ ದಾರಿ. ಮಹಾಭಾರತ, ಮಹಾಭಾಗವತ, ರಾಮಾಯಣ, ಪುರಾಣಗಳು, ಭಗವದ್ಗೀತೆ ಇವೆಲ್ಲ ನಮ್ಮ ಜೀವನವನ್ನು ಅತ್ಯುನ್ನತ ಮಟ್ಟಕ್ಕೆ ಎತ್ತತಕ್ಕಂತಹ ಶ್ರೇಷ್ಠ ಸಾಧನಗಳು. ಅಲ್ಲಿ ಮುಕ್ತಾಯ ಮಾಡಿ ಮುಂದಿನ ಇದರಲ್ಲಿ ಮತ್ತೊಂದು ಕಥೆ ಹೇಳ್ತಾರೆ ಆರನೇ ಸ್ಕಂದಕ್ಕೆ. ಅದೆಲ್ಲ ಒಂದಷ್ಟಿಂದ ಗೊತ್ತಿರೋ ಕಥೆನೇ. ಅದೇನು ಹೇಳ್ತಾರೆ ಗೊತ್ತಾ? ಒಬ್ಬ ಅಗಮ್ಯಾಗಮನ ಮಾಡಿದ ಪಾಪವನ್ನು ಪರಿಹಾರ ಮಾಡೋದು ಹೇಗೆ? ಅಗಮ್ಯ ಅಗಮ್ಯ, ಯಾವ ಸ್ತ್ರೀ ಗಮನಕ್ಕೆ ಯೋಗ್ಯಳಲ್ಲ ಅವಳು ಅಗಮ್ಯಾಗಮನ ಅಂತ ಕರೀತಾರೆ. ಇವತ್ತು ನಡೀತಿರೋದು ಹಾಗೆ, ಬೇರೆ ಜಾತಿಯೊಂದಿಗೆ ಮದುವೆ ಅಂದರೆ ಅಗಮ್ಯಾಗಮನ ಅಂತ ಹೇಳ್ತಾರೆ ಅದಕ್ಕೆ. ಅಗಮ್ಯ ಯಾವ ಸವರ್ಣೀಯ ವಿವಾಹವಾಗಬೇಕು, ನೆನಪಿರಲಿ. ಸವರ್ಣೀಯ ವಿವಾಹವಾಗಬೇಕು, ಅವರ್ಣೀಯ ವಿವಾಹವಾಗಬಾರದು. ತಮ್ಮ ವರ್ಣದಲ್ಲೇ ಆಗಬೇಕು. ಅವರಿಗೂ ಶ್ರೇಯಸ್ಸು, ಇವರಿಗೂ ಶ್ರೇಯಸ್ಸು. ಅವರಿಂದ ಎಲ್ಲರೂ ಒಳ್ಳೆಯದಾಗೋದಿಲ್ಲ. ಬೇರೆ ಆದರೆ ಅಗಮ್ಯಾಗಮನ ಅಂತಲೇ ಕರೆಯೋದು. ಅಂತ ಪಾಪಕ್ಕೆ ಹಾಗೆ ಪ್ರಾಯಶ್ಚಿತ್ತ. ಅದು ಪ್ರಸಿದ್ಧವಾದ ಕಥೆ. ಗೌತಮ ಋಷಿಗಳ ಕಥೆ ಗೊತ್ತು ನಮಗೆ. ಅಹಲ್ಯ ಅವರ ಪತ್ನಿ ರಾಮಾಯಣ ಹೇಳುತ್ತದೆ, ರಾಮದೇವರ ಅಹಲ್ಯೋದ್ಧಾರವನ್ನು ಮಾಡಿದ ಕಥೆ ಕೇಳ್ತೇವೆ. ಈ ಕಥೆಯ ಅನೇಕ ಮುಖದಲ್ಲಿ ಒಂದು ಮುಖ ಸಾಕ್ಷಾತ್ ದೇವತೆಗಳ ರಾಜ ಇಂದ್ರದೇವರು. ಅವರು ಮೇಲಿನ ಕಥೆಯ ಪ್ರಕಾರ ಏನು ಕಾಣುತ್ತೆ ನಮಗೆ, ಅಹಲ್ಯ ಭಾರಿ ಸುಂದರಿ, ಇಂದ್ರದೇವರು ಕಣ್ಣು ಹಾಕಿದರು, ಅಹಲ್ಯೆಯನ್ನು ತಾವು ಮೋಸದಿಂದ ಭೋಗಿಸಿಬಿಟ್ರು ಅನ್ನೋ ಕಥೆ ಕೇಳಿದ. ಸಾಮಾನ್ಯವಾಗಿ ಕೇಳಿರೋ ಕಥೆ ಅಹಲ್ಯ ಭಾರಿ ಸುಂದರಿ, ಇಂದ್ರದೇವರು ಕಾಮುಕರು. ಈ ಚಿತ್ರ ಜನ ತಲೆ ಕೂತ್ಬಿಟ್ಟಿದೆ. ಪುರಾಣ ವ್ಯಕ್ತಿಗಳ ಬಗ್ಗೆ ಕೆಲವೆಲ್ಲ ಒಂದು ತಲೆ ಕೂತು ನಾರದರು ಜಗಳಗಂಟರು, ಎಲ್ಲೂ ಜಗಳ ಅಂಟಿಸ್ಬಿಟ್ರೆ ಆರಾಮಾಗಿ ಬಿಟ್ಟಿರ್ತಾರೆ. ಇವರು ಬಂದು ಅವರಿಗೆ ಅವರು ಚಾವಡಿ ಹೇಳಿ ಹೋಗಿಬಿಡ್ತಾರೆ. ವಿಶ್ವಾಮಿತ್ರ ಮನೆಗಳು ಮಳೆ ಹಾಳು ಮಾಡೋರು, ನಕ್ಷತ್ರನ ಕಳಿಸಿಬಿಟ್ಟು ಹಾಳು ಮಾಡ್ತಾರೆ. ಇವೆಲ್ಲ ದುರ್ಯೋಧನ ಭಾರಿ ಒದ್ದಿವಂತ ಚರದೊಳು ದುರ್ಯೋಧನ, ಅವನ ಬಗ್ಗೆ ಭಾರಿ ಒಳ್ಳೆಯ ಐಡಿಯಾ ಇದ್ದರೆ ದುರ್ಯೋಧನ ಇದ್ದಾಗಿರಬೇಕು ಅಂತ ಹೇಳಿಕೊಡೋರು. ಕೆಲವು ಇಂದ್ರದೇವರು ಭಾರಿ ಕಾಮಕರು, ಕಂಡವರ ಹೆಂಡಂದಿರುವ ಕಣ್ಣು ಹಾಕೋರು ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಭಾರಿ ಮೂರ್ಖತನ ಇಂದ್ರದೇವರು. ಎಂಥವ್ರು ಗೊತ್ತಾ, ಇಂದ್ರಂ ಇಂದ್ರಿಯ ಕಾಮಸ್ತು ಭಾಗವತ ಪುರಾಣ ಹೇಳ್ತದೆ. ಇಂದ್ರದೇವರ ಆರಾಧನೆ ಯಾರು ಮಾಡ್ತಾರೋ ಅವರ ಜೀವನ ಪೂರ್ತಿ ಗಟ್ಟಿಮುಟ್ಟಾಗಿರ್ತಾರೆ. ಅವ್ರ ಇಂದ್ರಿಯಗಳು ಸರಿಯಾಗಿರ್ತವೆ ಅಷ್ಟೇ ಇಲ್ಲ, ಸನ್ಮಾರ್ಗದಲ್ಲಿ ಹೋಗ್ತವೆ ಅಂತ ಹೇಳ್ತಾರೆ. ಸಾಕ್ಷಾತ್ ಜಯತೀರ್ಥರಾಗಿ ಬಂದ ಮಹಾನುಭಾವರ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡಬೇಕು. ಈ ಕಥೆ ಸುಮ್ಮನೆ ಕಥೆ ಕೇಳಿದ್ರೆ ತಲೆ ಕೆಟ್ಟು ಹೋಗ್ತದೆ ಅಷ್ಟೇ. ಸರಿಯಾದ ಕಥೆ ಕೇಳಿದರೆ ಇಂದ್ರದೇವರು ಭಾರಿ ಒಳ್ಳೆಯವರು. ಮೇಲಿನ ಕಥೆಯ ಪ್ರಕಾರ ಅಹಲ್ಯೆಯನ್ನು ಮೆಚ್ಚಿದರು. ಶಚಿದೇವಿ ಅಂತ ಹೆಂಡತಿ ಇದ್ದಾರೆ ಅವರಿಗೆ. ಅಹಲ್ಯ ಯಾವ ಮೂಲೆಗೆ ಬರಬೇಕು ಲೆಕ್ಕ ಇಟ್ಕೊಳ್ಳಿ. ಅಹಲ್ಯ ಮುನಿಪುತ್ರಿ, ಬ್ರಹ್ಮದೇವರ ಮಗಳವಳು. ಬ್ರಹ್ಮ ಸಾಮಾನ್ಯಳೇನೂ ಅಲ್ಲ, ತಾರತಮ್ಯದಲ್ಲಿ ಭಾರಿ ಕಡಿಮೆ. ಶಚಿದೇವಿ ತುಂಬ ಮೇಲಿದ್ದಾರೆ ತಾರತಮ್ಯದಲ್ಲಿ. ಇಂದ್ರದೇವರು ಹಾಗೆಲ್ಲ ಕಾಮುಕರಲ್ಲ, ಆದರೆ ಲೋಕಹಿತಕ್ಕೋಸ್ಕರ ಮಾಡಿದರು. ಮೇಲ್ನೋಟದ ಕಥೆಯ ಪ್ರಕಾರ ಅವರು ಬಂದರು ಗೌತಮ ವೇಷದಲ್ಲೇ ಬಂದರು. ಅಹಲ್ಯ ಗೊತ್ತಾಗಲಿಲ್ಲ, ಅದರಿಂದಾಗಿ ಇಂದ್ರದೇವರಿಗೆ ಮೋಸ ಮಾಡಿದ ಪಾಪ ಬಂತು ಅಂತೇಳಿ ಕಥೆ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಆದರೆ ಇಂದ್ರದೇವರು ನಿಜವಾಗಲೂ ತಪ್ಪನ್ನು ಮಾಡೋ ಪ್ರಸಂಗ ಬರಲಿಲ್ಲ. ತಪ್ಪನ್ನು ಮಾಡಿದ್ದ ಇಂದ್ರದೇವರಲ್ಲ, ಗೌತಮರೇ ಮಾಡಿದ್ದ ತಪ್ಪು ಒಂದಿತ್ತು. ಗೌತಮರು ಒಂದು ಅಯೋಗ್ಯವಾದ ತಪಸ್ಸನ್ನು ಮಾಡಿತ್ತು. ತಪಸ್ಸಿನಲ್ಲಿ ಎರಡು ಭಾಗ, ಯೋಗ್ಯ ತಪಸ್ಸು ಬೇರೆ, ಅಯೋಗ್ಯ ತಪಸ್ಸು ಬೇರೆ. ತನಗೆ ಏನು ಸಾಧ್ಯ, ಯಾವುದು ವಿಹಿತ, ಅದನ್ನು ಆತ್ಮೋದ್ಧಾರಕ್ಕೆ ಲೋಕ ಕಲ್ಯಾಣಕ್ಕೆ ಮಾಡಿದರೆ ಶ್ರೇಷ್ಠವಾದ ತಪಸ್ಸು. ಪರಸ್ಯ ಉತ್ಸಾಧನಾರ್ಥಮ್ಮ ಭಗವದ್ಗೀತೆ ಹೇಳಿದ್ರು, ಇನ್ನೊಬ್ಬರು ಹಾಡಾಗಬೇಕು ಅಂತ ಮಾಡಿದರೆ ಅದು ಕೆಟ್ಟ ತಪಸ್ಸು. ಗೌತಮರು ತಮ್ಮ ಯೋಗ್ಯತೆಗೆ ಮೀರಿದ ಪುಣ್ಯವನ್ನು ಮಾಡಿ ಕೆಟ್ಟ ಪದವಿಯ ಉದ್ದೇಶ ತಲೆಯಲ್ಲಿ ಹಾಕ್ಕೊಂಡಿದ್ದರು. ಅದರ ಪ್ರಭಾವದಿಂದ ಅವರ ತಪಸ್ಸು ಹೆಚ್ಚಾಗಿ ಅವರಿಗೀಗ ಆಪತ್ತು ಕಾಡ್ತಾ ಇತ್ತು. ಆಗ ದೇವತೆಗಳು ಸಭೆ ಮಾಡಿ ಇಂದ್ರದೇವರನ್ನು ಕಳಿಸಿಕೊಡ್ತಾರೆ. ಗೌತಮರು ಉದ್ಧಾರ ಆಗಬೇಕೀಗ, ಪಾಪ ಗೌತಮರು ಉದ್ಧಾರ ಆಗಬೇಕು, ಅದಕ್ಕೆ ಅವರು ಹೆಚ್ಚು ಪುಣ್ಯ ಕಳ್ಕೋಬೇಕು. ನಾವು ನೋಡ್ತೇವೆ ಓ ಸಿಕ್ಕಾಬಿಟ್ಟು ಸ್ಪೀಡಲ್ಲಿ ಹೋಗ್ತಿರ್ತಾರೆ, ಯಾರು ನೋಡ್ತಾರೆ ಅಯ್ಯೋ ಈ ಸ್ಪೀಡಲ್ಲಿ ಬಿದ್ದುಬಿಡ್ತಾರೆ, ನಾಳೆ ಅವ್ನ ಗತಿ ಏನು, ಮುಂದೆ ಟರ್ನಿಂಗ್ ಬೇರೆ ಇದೆ, ಇನ್ನು ಗತಿ ಏನಾಗುತ್ತೆ ಅಂತ ಎಚ್ಚರಿಸ್ತಾರಲ್ಲ, ಸ್ವಲ್ಪ ಮೆಲ್ಲಗೆ ಹೋಗು ಅಂತ ಹೇಳ್ತಾರಲ್ಲ ಆ ಟೈಪ್. ಓವರ್ ಸ್ಪೀಡ್ ಅನ್ನೋದು ಪ್ಲೇನ್ ರೋಡ್ ಇದ್ದರೆ, ಟ್ರಾಫಿಕ್ ಫ್ರೀ ಇದ್ದರೆ, ಸೆಕ್ಯೂರಿಟಿ ಇದ್ದರೆ ಪ್ರಾಬ್ಲಮ್ ಇಲ್ಲ. ಆದರೆ ಯಾವುದೋ ಘಾಟ್ ಸೆಕ್ಷನಲ್ಲಿ 100 ಕಿಲೋಮೀಟರ್ ಗತಿ ಏನಾಗಬೇಕು, ಇವಾಗ ಅಂಥ ಅಯೋಗ್ಯ ಸ್ಪೀಡ್ ಇರಬೇಕು ಅಂತಲ್ಲಿ ಇರಬಾರ್ದು. ಗೌತಮರ ಅಂತ ತಪ್ಪು ಮಾಡಿದ್ದು, ಆ ತಪ್ಪನ್ನು ಹೋಗಿಸ್ಬೇಕಾದ್ರೆ ಆ ಸ್ಪೀಡ್ ಕಟ್ ಮಾಡಬೇಕು, ಆ ಸ್ಪೀಡ್ ಕಟ್ ಮಾಡಿದ್ರೆ ಒಳ್ಳೇದಾಗ್ತಾರೆ ಅಂತ ಹೇಳಿ ಇಂದ್ರದೇವರು ಗೌತಮ ವೇಷದಲ್ಲೇ ಬಂದು ಅಹಲ್ಯ ರೀತಿಯ ಸಂಗಮ ಮಾಡಿದಾಗ ಗೌತಮರು ಸಿಟ್ಟಿನಿಂದ ಅವರು ಶಾಪ ಕೊಟ್ಟಿದ್ದು ಪುಣ್ಯ ಎಲ್ಲ ಹೋಯಿತು. ಆಗ ಅವರು ನಾರ್ಮಲ್ ಆದರು. ಇಂದ್ರದೇವರು ಕಾಮುಕರಾದ ಕಥೆ ಎಲ್ಲ ಇದು, ಇಂದ್ರದೇವರು ಕರುಣೆಯ ಕಥೆ ಇದು. ಒಬ್ಬ ಋಷಿನ ಉದ್ಧಾರ ಮಾಡಲಿಕ್ಕೆ ತಾವು ಕೆಟ್ಟದ್ರು ತೊಗೊಂಡ್ರಲ್ಲ ಪುಣ್ಯಾತ್ಮರು, ಎಂಥ ಆಶ್ಚರ್ಯ. ತಾವು ಲೋಕನಿಂದ ಪಡ್ಕೊಂಡಾಗಾಯಿತು, ಶಾಪ ಬೇರೆ ಕೊಡ್ತಾರೆ, ಮೈಯೆಲ್ಲ ಕಣ್ಣಾಗಲಿ. ಸಹಸ್ರಾಕ್ಷ ಅಂತ ಹೇಳ್ತಾರೆ ಇಂದ್ರದೇವರಿಗೆ, ಸಹಸ್ರಾಕ್ಷ ಅಂತ ಕರೀತಾರೆ ದೇವರಿಗೂ ಸಹಸ್ರಾಕ್ಷ ಅಂತ ಹೇಳ್ತಾರೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ, ಈ ಸಹಸ್ರಾಕ್ಷ ದೋಷದ ಸಂಕೇತ, ಪರಮಾತ್ಮ ಸಹಸ್ರಾಕ್ಷ ಅದು ಗುಣದ ಸಂಕೇತ. ಅವ್ರಿಗೆ ಮೈಯೆಲ್ಲ ಕಣ್ಣು ಅಂತ ಹೇಳ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ ಮೈಯೆಲ್ಲ ಕಣ್ಣು, ಹೈಲಿ ಅಟೆಂಟಿವ್ ಅಂತ ಹೇಳೋದಕ್ಕೆ ಮೈಯೆಲ್ಲ ಕಣ್ಣು ಅಂತಾರೆ, ಅದು ಗ್ರೇಟರ್. ಮೈಯೆಲ್ಲ ಎಲ್ಲ ಏಟ್ ಹೊಡಿಸ್ಕೊಂಡು ರಂಧ್ರ ಬಿದ್ದಿರುತ್ತೆ, ಮೈಯೆಲ್ಲ ಕಣ್ಣು ಅಂದರೆ ರಂಧ್ರಗಳಿವೆಲ್ಲ, ಅಂದರೆ ಒಳ್ಳೇದಕ್ಕೂ ಬರುತ್ತೆ ಕೆಟ್ಟದಕ್ಕೂ ಬರುತ್ತೆ. ಇಂದ್ರದೇವರಿಗೆ ಅದು ಒಂದೃಷ್ಟಿಯಿಂದ ದೋಷ, ದೇವರಿಗೆ ಬರೀ ಗುಣ. ದೇವರನ್ನು ಯಾವಾಗ ಹೇಳಿದ್ರು ಗುಣನೇ, ಇಂದ್ರ ಸಹಸ್ರಾಕ್ಷ ಎಲ್ಲ ಪದಗಳು ಗುಣ ದೇವರಿಗೆ. ಇಂದ್ರದೇವರಿಗೆ ಶಾಪ ಬಂತು ಗೌತಮರಿಂದ, ಮೈಯೆಲ್ಲ ಕಣ್ಣಾಗಲಿ, ನೀವು ವ್ಯರ್ಥ ವೃಷಣರಾಗಲಿ ಅಂತ ಶಾಪವನ್ನು ಕೊಡ್ತಾರೆ. ಇಂದ್ರದೇವರು ಅದನ್ನು ತಡ್ಕೊಡ್ತಾರೆ. ಆದರೆ ಮೇಲ್ನೋಟಕ್ಕೆ ಒಂದು ವಿಶಿಷ್ಟವಾದ ಸಮಸ್ಯೆ ಬಂದಿದೆ, ಮೇಲ್ನೋಟಕ್ಕೆ ಒಂದು ಸಮಸ್ಯೆ ಇದೆ, ಒಳಗೆ ಅವರಿಗೆ ಸಮಸ್ಯೆ ಇಲ್ಲ. ತುಂಬ ಪುಣ್ಯ ಬಂತವರಿಗೆ. ಆಚಾರ್ಯರು ಹೇಳ್ತಾರೆ, ಗೀತಾಭಾಷ್ಯದಲ್ಲಿ ಬರೀತಾರೆ, ಅಹಲ್ಯ ಗಮನಾಂಬೋದು ಇಂದ್ರದೇವರಿಗೆ ಅವರ ಕೀರ್ತಿಯನ್ನು ಹೆಚ್ಚಿಸಿದಂತೆ, ಪುಣ್ಯವನ್ನು ತುಂಬ ವೃದ್ಧಿ ಮಾಡಿದಂತೆ, ಅದು ವೇದಗಳನ್ನು ಅವನು ಸ್ತೋತ್ರ ಮಾಡ್ತಾರೆ. ಅಹಲ್ಯ ಏ ಜಾರ ಅಂತ ಸ್ತೋತ್ರ ಮಾಡ್ತಾರೆ ಅಂತ. ಅಹಲ್ಯ ಜಾರ ನೀವು ನೋಡೋದಕ್ಕೆ ಬಯ್ಯೋ ಪದ, ಅದು ಹೊಗಳೋ ಪದ. ಯಾತಕ್ಕೆ ಗೌತಮರ ಕಲ್ಯಾಣಕ್ಕೋಸ್ಕರ ಜಾರ ಅನ್ಸ್ಕೊಂಡು ಉದ್ಧಾರ ಮಾಡಿದ್ರಲ್ಲ, ಎಷ್ಟು ಕರುಣಾಳು ನೀವು ಅಂತ ಸ್ತೋತ್ರ ಮಾಡ್ತಾರೆ. ಆದರೆ ಹೊರಗೊಂದು ದೋಷ ಇದೆ. ಏನು ದೋಷ ಅಂದರೆ ಪರಸ್ತ್ರೀ ಗಮನ ಅದಾಗಾಯಿತು, ಹೊರಗಡೆ ದೃಷ್ಟಿಯಿಂದ ದೋಷ ಅದು. ಪರಸ್ತ್ರೀ ಗಮನ ಅದು ಬ್ರಾಹ್ಮಣ ಸ್ತ್ರೀ ಗಮನ ಅದರಲ್ಲೂ ಕೂಡ, ಅದು ಮುನಿಪತ್ನಿಯ ಗಮನ, ಆ ದೋಷ ಪರಿಹಾರ ಆಗಬೇಕಲ್ಲ. ಇದು ನಮ್ಮ ಯೋಚನೆ ಮಾಡಿ, ಒಳ್ಳೆಯದು ಅಂತೀರಿ ತಪ್ಪು ಅಂತೀರಿ, ಹೇಗೆ ಸಾಧ್ಯ? ಒಳ್ಳೆಯದಾದರೆ ಒಳ್ಳೆಯದು, ಕೆಟ್ಟದಾದರೆ ಕೆಟ್ಟದ್ದು, ಎರಡು ಹೇಗಾಗುತ್ತೆ? ಇದೊಂದು ಒಗಟೆ, ಒಗಟಿಗೆ ಎರಡು ಉತ್ತರ. ಅಡುಗೆ ಮಾಡ್ತೇವೆ, ಊಟ ಮಾಡ್ತೇವೆ, ಎಲ್ಲದ ಒಳ್ಳೆ ದೇವ್ರ ನೈವೇದ್ಯ ಬೇರೆ ಮಾಡ್ತೇವೆ. ಒಳ್ಳೆಯದು ಅಂದರೆ ಒಳ್ಳೆಯದೇನೆ, ಅರೆ ನಾವು ವಸ್ತುವೇನು ಮಾಡ್ತೇವೆ, ಅದಕ್ಕೆ ಗೊತ್ತಾ? ಪಾಪ ಪರಿಹಾರಕ್ಕೋಸ್ಕರ ಅಡುಗೆ ಮಾಡಿದ್ರಲ್ಲಿ ಪುಣ್ಯನೂ ಇದೆ ಪಾಪನೂ ಇದೆ. ಪುಣ್ಯ ಯಾವುದಿದೆ, ದೇವ್ರ ನೈವೇದ್ಯಕ್ಕೋಸ್ಕರ ಉಪಯೋಗಿಸಿದ, ಆಮೇಲೆ ವಿಶೇಷವಾಗಿ ಅತಿಥಿ ಪೂಜೆ ಮಾಡಿದ, ತಾನು ದೇಹ ತಗೊಂಡ, ಬದುಕಿದ, ಸಾಧನೆ ಮಾಡಿದ, ಪುಣ್ಯಕ್ಕೆ ಕೆಲ ಕಾರಣ ಆಯಿತು. ಆದರೆ ಅಲ್ಲಿ ಅನೇಕ ಪ್ರಾಣಿಹಿಂಸೆಯಾಗಿದೆ ಈ ಮಧ್ಯೆ. ಆ ಬೆಳೆಯನ್ನು ಕೊಯ್ದಿರೋದು, ಅದನ್ನು ಕತ್ತರಿಸಿರೋದು, ತಂದಿರೋದು, ಕುಟ್ಟಿರೋದು, ರುಬ್ಬಿರೋದು. ನಮ್ಮ ಜನಕ್ಕೆ ನಿಶ್ಚಿಂತೆ ಬಿಡಿ, ನಾವು ಯಾವ ಪಾಪನೂ ಮಾಡೋದಿಲ್ಲ, ರೆಡಿಮೇಡ್ ತಂದುಬಿಡ್ತೇವಲ್ಲ ದರ್ಶನಿಗೆ ಹೋಗಿಬಿಟ್ಟು, ಬಹುಶಃ ಯಾವ ಪಾಪನೂ ಇಲ್ಲ ತಿಳ್ಕೊಂಡ್ಬಿಡ್ತಾರೆ. ಆದರೆ ಶೇರ್ ಮಾಡಿದ ಪಾಪ ಎಲ್ಲರೂ ಹಂಚ್ಕೋಬೇಕು ಅದನ್ನು. ಯಾರೇ ಒಬ್ಬರು ಮಾಡಿದರೂ ಕೂಡ, ಒಬ್ಬ ಗಂಡ ಮನೆ ಯಜಮಾನ ಲಂಚ ತೊಗೊಂಡು ದುಡ್ಡು ಮನೆಗೆ ತಂದು ಪಾಪ ಮಾಡಿದರೆ ಅದು ಉಪಯೋಗಿಸಾರೆಲ್ಲ ಪಾಪ ಭಾಗ್ಯಗಳೇ. ಬರೀ ಆ ತಂದಿರೋದು ಅವನಾಗಿರಬಹುದು, ಎಲ್ಲರೂ ಪಾಪ ಭಾಗ್ಯಗಳೇ. ಬೆಂಕಿ ಇಟ್ಟವನ್ನಷ್ಟೇ ಅಲ್ಲ, ಅಲ್ಲಿ ಕೂತವರೆಲ್ಲ ಸುಡುತ್ತಲ್ಲ ಆಟ, ಬೆಂಕಿ ಇಟ್ಟವನು ಮಾತ್ರ ಸುಡೋದಾಗಿದ್ದರೆ ಯಾರು ಬೇಕಾದ್ರೆ ಬೆಂಕಿ ಇಡ್ಬೋದಾಗಿತ್ತು. ಇಡಪ್ಪ ಈ ವೃತ್ತಿಗಳೆಲ್ಲ ಹೇಗ್ತಾ ಇತ್ತು, ಅವರು ಪಾಪ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಆ ಒಂದೃಷ್ಟಿಯಿಂದ ಪುಣ್ಯ, ಒಂದೃಷ್ಟಿಯಿಂದ ಪಾಪ, ಎರಡು ಏಕಕಾಲಕ್ಕಾಗಿದೆ. ಆ ಪುಣ್ಯ ಎಲ್ಲ ಬಂತು ನಮಗೆ, ವೈಶ್ವದೇವಾದಿ ಮಾಡ್ಕೊಂಡು ಪಾಪ ಕಳ್ಕೋಬೇಕಾಗ, ಪಂಚಮಹಾಯಜ್ಞ ಮಾಡಿ ಪಾಪ ಕಳ್ಕೋಬೇಕಲ್ಲ. ಹಾಗೆ ಪುಣ್ಯ ಪಾಪ ಎರಡು. ಇನ್ನೊಂದು ದೃಷ್ಟಾಂತ ತೊಗೊಂಡ್ರೆ ಡಾಕ್ಟರ್ ಇದ್ದಾರೆ, ಅವಳು ಆಪರೇಷನ್ ಮಾಡ್ತಾರೆ, ಆಪರೇಷನ್ ಒಳ್ಳೆ ಕೆಲಸ ಕೆಟ್ಟ ಕೆಲಸ, ರೋಗಿ ಫಸ್ಟ್ ಕ್ಲಾಸ್ ವಾಸಿ ಆಗುತ್ತೆ, ಖುಷಿನೋ ಖುಷಿ ಅವನಿಗೆ, ಅವನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ಆಪರೇಷನ್ ಮಾಡಿ ಡಾಕ್ಟರ್ ಸಕ್ಸಸ್ಫುಲ್ ಅಂತ ಹೇಳ್ತಾರೆ, ಹೋಗ್ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ಬರ್ತಾರೆ. ಪುಣ್ಯ ಕೆಲಸ ಕೈಯಾಗಿ ತೊಳ್ಕೊಂಡ್ರಿ ಅಂತೇಳಿ ಏನು ಮಾಡ್ಬೇಕು ಅದಕ್ಕೀಗ? ಪುಣ್ಯ ಕೆಲಸ ಅಂದರೆ ಯಾರೋ ಮುಳ್ಳು ಚಚ್ಚಿರುತ್ತೆ, ತೆಗೆದು ರಕ್ತ ಬರುತ್ತೆ, ಕೈ ತೊಳ್ಕೊಂಡ್ರೆ ಮುಳ್ಳು ಚುಚ್ಚಿ ಕೆತ್ತಿದ್ದು ಒಳ್ಳೆ ಕೆಲಸ ಕೆಟ್ಟ ಕೆಲಸನೋ? ಒಳ್ಳೆ ಕೆಲಸ ಬಾಯಲ್ಲಿ ಇಟ್ಕೊಳ್ಳಿ ಅಂತ ಕೇಳಿ ಅರ್ಥ. ಅದಕ್ಕೆ ಸಾಧ್ಯ ಎರಡು ಮಿಕ್ಸ್ ಆಗಿದೆ ನೆನಪಿರಲಿ, ಒಳ್ಳೆ ಭಾಗ ಮಿಕ್ಸ್ ಆಗಿದೆ, ಕೆಟ್ಟ ಭಾಗವೂ ಇದೆ. ಒಳ್ಳೆ ಭಾಗ ದೊಡ್ಡ ಪುಣ್ಯ ಇದೆ, ಇದನ್ನು ತೊಳ್ಕೊಬಿಟ್ರೆ ಪಾಪ ಹೋಗಿಬಿಟ್ಟಂತೆ. ಇಂದ್ರದೇವರು ಅದನ್ನು ತೋರಿಸ್ಬೇಕಾಗಿದೆ. ಅಂದರೆ ಲೋಕೋದ್ಧಾರಕ್ಕೋಸ್ಕರವಾಗಿ ಅಹಲ್ಯಾಗಮನ ಮಾಡಿದರೂ ಕೂಡ, ಗೌತಮರ ಕಲ್ಯಾಣವಾದರೂ ಕೂಡ, ಒಂದು ಬ್ಯಾಡ್ ಮೆಸೇಜ್ ಇದೆ ನೋಡೋದಕ್ಕೆ. ಬ್ರಾಹ್ಮಣ ಸ್ತ್ರೀ ಗಮನವಾಯಿತು, ಮುನಿಪತ್ನಿ ಗಮನವಾಯಿತು, ಅದು ಪ್ರಾಯಶ್ಚಿತ್ತ ಆಗಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೂ ಕೆದೆಯೇ. ನಾವೆಲ್ಲ ಏನೋ ಅಂದ್ಕೊಂಡ್ಬಿಟ್ಟಿರ್ತೇವೆ, ನಾವು ನಮ್ಮ ಪಾಪನೇ ಮಾಡೋದಿಲ್ಲ ಅಂತ ಫಸ್ಟ್ ನಮ್ಮ ಕಲ್ಪನೆ. ನಾವು ಮಾಡಿದ್ದೆಲ್ಲ ಪುಣ್ಯ ಅಂತ ಇನ್ನೊಂದು ಬೇರೆ, ಮತ್ತು ನಮ್ಮಿಂದ ಉಳಿದವ್ರು ಕಲಿಬೇಕು ಅಂತ ಇನ್ನೂ ದೊಡ್ಡ ಮಾಡಲ್ಲ ನಾವು. ಶಾಸ್ತ್ರ ಭಗವಂತ ಕೃಷ್ಣ ತೋರಿಸ್ತಾನೆ, ಕೃಷ್ಣ ದೊಡ್ಡ ಯಜ್ಞವೊಂದನ್ನು ಮಾಡ್ತಾನೆ, ಏಕಾಹ ಯಜ್ಞ ಅಂತಂದ್ರೆ ಒಂದೇ ದಿವಸ ಅಶ್ವಮೇಧ ಯಾಗ. ಜಗತ್ತಿನ ಇತಿಹಾಸದ ಒಂದೇ ಸತ್ತು ನಡೆದು ಯಾರೂ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಒಂದು ವರ್ಷ ಮಿನಿಮಮ್ ಕುದುರೆ ಓಡಾಡಲಿಕ್ಕೆ ಬೇಕು, ಆಮೇಲೆ ಒಂದು ವರ್ಷ ಯಜ್ಞ ಮಾಡಲಿಕ್ಕೆ ಬೇಕು. ಕೃಷ್ಣ ಒಂದು ದಿವಸದಲ್ಲಿ ಯಜ್ಞ ಮಾಡ್ತಾನೆ. ಕೃಷ್ಣ ಸರ್ವೋತ್ತಮ ಅಂತ ತೋರಿಸ್ತಾನೆ, ಭಾಗವತದಲ್ಲಿ ಬರ್ತದೆ, ಹರಿವಂಶದಲ್ಲಿ ಬರುತ್ತೆ, ಶ್ರೀಮದ್ ಆಚಾರ್ಯ ನಿರ್ಣಯದಲ್ಲಿ ವಿಸ್ತಾರವಾಗಿ ಬರೀತಾರೆ. ಏಕಾಹ ಯಜ್ಞ ಅಂತ ಹೇಳಿ ಕೃಷ್ಣ ಕೃಷ್ಣನೇ ಪ್ರಸಂಗ ಬಂತು ಅಂತ ನೆನಪು ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಕೃಷ್ಣ ಆ ಕುದುರೆಯನ್ನು ಮಾಡಿದ್ದಾನೆ, ಆ ಕುದುರೆ ಒಂದು ದಿವಸದಲ್ಲಿ ಇಡೀ ಭೂಲೋಕ ಸುತ್ತಿದ್ರೆ ಸಾಕಿತ್ತು, ವಿಶ್ವ ಸುತ್ತಬೇಕು, ತಾನು ಸರ್ವೋತ್ತಮನಲ್ಲ ವಿಶ್ವನೇ ಸುತ್ತಬೇಕು ಅಂತ ಕುದುರೆ ಕೃಷ್ಣ ಮಾಡಿದನಂತೆ. ಹಯಸ್ತು ಕೃಷ್ಣ ನಿರ್ಮಿತ ಆಚಾರ್ಯ ಬರೀತಾರೆ, ಕೃಷ್ಣ ಸೃಷ್ಟಿ ಮಾಡಿದ ಕುದುರೆ. ದಿವಸಕ್ಕೆ ಎಷ್ಟು ಕವರ್ ಮಾಡ್ತಿತ್ತು ಗೊತ್ತಾ? ಅದು ಎಷ್ಟು ಕವರ್ ಮಾಡ್ತಿತ್ತು ಅಂದರೆ ಇಡೀ ಜಗತ್ತನ್ನು 6 ಅವರ್ಸಲ್ಲಿ ಕವರ್ ಮಾಡಿ, 6 ಅವರ್ ಎಂಟೈರ್ ಯೂನಿವರ್ಸ್. ಇದು 100 ವರ್ಷದಿಂದ ಜನ ಹುಚ್ಚ ಅಂತ ಕರಿತಿದ್ರು. ಇವತ್ತು 1 ಗಂಟೆ ಭೂಮಿ ಸುತ್ತ ರಾಕೆಟ್ ಮಾಡಿದ್ದಾರೆ ಮನುಷ್ಯ, 1 ಗಂಟೆ ಸುತ್ತುತ್ತೆ ಅಂಥ ವಿಜ್ಞಾನಿ ಮಾಡಿದ್ದಾನೆ ಇವತ್ತು. ನೆನಪಿಟ್ಕೊಳ್ಳಿ, ಈಗೇನೋ ಚೆನ್ನಲ್ಲಿ ಹೊಸ ಟ್ರೈನ್ ಬಂದಿದೆ ಅಂತ ಗೊತ್ತಾಯ್ತಾ, 2,500 ಕಿಲೋಮೀಟರ್ನ 8 ತಾಸನ್ನೇ ಹೋಗುತ್ತೆ ನೆನಪಿಟ್ಕೊಳ್ಳಿ, ಪ್ಲೇನ್ಗಿಂತ ಫಾಸ್ಟ್ ಹೆಚ್ಚು ಕಡೆ. ಅದು ರೈಲ್ ಆ್ಯಕ್ಚುಲಿ ನಿನ್ನೆ ನೋಡಿರ್ಬೇಕಂತ ಎಷ್ಟರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅವರು, ಅದು ಎಷ್ಟು ಸ್ಪೀಡ್ ಇರಬೇಕಂತ. ಇನ್ನು ಏನೇನೋ ಕಲ್ಪನೆಗಳಿದೆ ವಿಜ್ಞಾನಿಗಳ ಪ್ರಕಾರ. ಒಂದೊಂದು ಟ್ರೈನ್ ಕಲ್ಪನೆ ಆಮೇಲೆ ಹೋಗೋದಿಲ್ಲ, ಒಂದು ವೈಲ್ಸ್ ಮೇಲೆ ಅದು ಮೇಲೆ ಹೋಗುತ್ತೆ, ಟಚ್ ಆಗೋದಿಲ್ಲ, ಮೇಲೆ ಹೋಗೋದು ಮ್ಯಾಗ್ನೆಟಿಕ್ ಅದು. ಅಷ್ಟು ನಿಂಚನ್ ಮಾಡ್ಕೊಂಡು ಫಾಸ್ಟ್ ಆಗ ಅದು ಫ್ರಿಕ್ಷನ್ನೇ ಇಲ್ಲ, ಅದರಿಂದ ಫಾಸ್ಟೆಸ್ಟ್ ಟ್ರೈನ್ಗಳು. ಬೇರೆ ಬೇರೆ ದೇಶದಲ್ಲೇ ಬಂದಿದೆ, ಬೇರೆ ಲೋಕದಲ್ಲಿ ಹೇಗಿರ್ಬೇಕು? ಬೇರೆ ದೋಸ್ತಲ್ಲಿ ಇಷ್ಟು ಅಡ್ವೆಂಚರ್ ಆಗಿರ್ಬೇಕಾದ್ರೆ ಬೇರೆ ದೇಶಗಳಲ್ಲಿ ಬೇರೆ ಲೋಕ ಕೃಷ್ಣ ಹೇಗೆ ಮಾಡಿರ್ಬೇಕು? ಇಡೀ ಜಗತ್ತನ್ನು ವಿಶ್ವವನ್ನು ಒಂದು ಪಾಠ ಕೂಡ ಬಿಡಬಾರ್ದು ಅದು ಕೂಡ ಕೃಷ್ಣನಿಗೆ ಒಂದು ಕಣ್ಮುಚ್ಚಿ ಕಣ್ಸಿದ್ರೆ ಸಾಕು, ಅಷ್ಟು ಮಾಡ್ತಾನೆ. ಹಯಸ್ತು ಕೃಷ್ಣ ನಿರ್ಮಿತ ಹೊರಡಿತು. ಇನ್ನೊಂದು ಸಮಸ್ಯೆ ಇದೆ, ಅದನ್ನು ಕಟ್ಟಿದ ಮೇಲೆ ಬಿಡಿಸ್ಕೊಂಡು ಹೋಗಬೇಕಲ್ಲ, ಅದು ಬೇರೆ ಆಗುತ್ತಲ್ಲ ಗಡಾಟೆಗೆ. ಅದು ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೇಳಿದರೆ, ಹಿಂದೆ ಯಾರು ಹೋಗ್ತಾರೆ ಅನ್ನೋದ್ರ ಮೇಲೆ ಯಾರು ಕಟ್ತಾರೆ ಬಿಡ್ತಾರೆ ಗೊತ್ತಾಗುತ್ತೆ. ಕೃಷ್ಣ ಯಾರು ಕಳಿಸಿದ್ದು ಗೊತ್ತಾ? ಹಿಂದೆ ಭೀಮಸೇನ ದೇವರು ಕಳಿಸಿದ್ದು, ಮುಗಿತಲ್ಲ, ಯಾರು ಕಟ್ಟೋದು ಕೂಡ ಸಾಧ್ಯ ಇಲ್ಲ. ಅಂದರೆ ಹರಿ ಸರ್ವೋತ್ತಮ, ವಾಯುದೇವರು ಜೀವೋತ್ತಮರು, ಕುದುರೆ ಅವ್ರದ್ದು ಹೋಗೋರು ಹಿಂದೆ, ಇನ್ನು ಯಾರು ಹಿಡಿಬೇಕಾದ್ರೆ? ಒಂದಲ್ಲೇ ಸಲ್ಯೂಟಾಗಿ ಕಳಿಸ್ತಾ ಇದ್ರು, ಸಾಷ್ಟಾಗ ನಮಸ್ಕಾರ ಹಾಕ್ತಾ ಇದ್ರು, ಕುದುರೆ ವಾಪಸ್ ಬಂತು. ಆಮೇಲೆ ಬ್ರಾಹ್ಮಣನ ಕಥೆ ಬಂತು, ಅದು ಹೇಳೋದಕ್ಕೆ ಹೋಗೋದಿಲ್ಲ. ಆಗ ಕೃಷ್ಣ ಅರ್ಜುನನಿಗೆ ಅಹಂಕಾರ ಖಂಡನೆ ಮಾಡಿ ಕೃಷ್ಣ ಸ್ವತಃ ತಾನು ಹೋಗಿ ಆ ಬ್ರಾಹ್ಮಣನ ಮೃತ ಶಿಶುಗಳನ್ನು ತರಲಕ್ಕೆ ಅಂಥೇಳಿ ವೈಕುಂಠ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡೋಗಿ ವಾಪಸ್ ಬರ್ತಾನೆ. ಇದೆಲ್ಲ ಭಾಗವತದ ಕಥೆ. ಬ್ರಾಹ್ಮಣ ಎಲ್ಲ ಮಕ್ಕಳೆಲ್ಲ ಯಾರು ದೇವತೆಗಳು ಬರಲ್ಲ, ಕೃಷ್ಣ ಪಾರ್ಶ್ವದಲ್ಲಿ ತೋರಿಸ್ಕೊಡ್ತಾನೆ ಕೃಷ್ಣ. ಇದು ಕಥೆಯ ಭಾಗ, ಅದು ಇಂಪಾರ್ಟೆಂಟ್ ಭಾಗ. ಯಾರು ಹೇಳ್ತಾರೆ ಕೃಷ್ಣ ಏನು ಮಾಡಿದ ಗೊತ್ತಾಗ, ಯಜ್ಞದಲ್ಲಿ ದೀಕ್ಷಿತರಾದವರು ಜಾಗ ಬಿಟ್ಟು ಹೋಗಬಾರ್ದು, ನಿಯಮ ಆಗಬಾರ್ದು. ಆ ಜಾಗ ಬಿಟ್ಟು ಹೋದರೆ ಅದು ಮಹಾದೋಷ ಅಂತ ಕರೀತಾರೆ. ನಮ್ಮ ಜನಕ್ಕೆ ಗೊತ್ತೇ, ಹೋಮಕ್ಕೆ ಕೂತಿರ್ತಾನೆ, ಎಲ್ಲ ಮನೆಯಲ್ಲ ಸುತ್ತು ಬರ್ತಿರ್ತಾನೆ, ಹಾಗಾಗಿ ಮನೆಯಲ್ಲಿ ಕೂತು ಕೂಡೋದಕ್ಕಿಂತ ಓಡಾಡೋದೇ ಜಾಸ್ತಿ ಅವರು. ಹಾಗೆ ಕೂಡಲಕ್ಕೆ ಬರೋದು ದೇರ್ ಪೂಜೆಗಿಂತ ಕೊಡ್ತಾನೆ, ಆಸನ ಹಾಕ್ಕೊಂಡು ಕೊಡ್ತಾನೆ. ಮುಗಿಯವರಿಗೆ ಹೇಳಾಗಿಲ್ಲ, ಮತ್ತೆ ಎದ್ದು ಬಿಟ್ಟರೆ ಆಸನ ಭಂಗ ಆಯ್ತು. ನಮಗೆ ಇದರ್ಥ, ಎಕ್ಸಾಮಲ್ಲಿ ಕೂತಿರ್ತಾನೆ, ಹೊರಗೆ ಹೋಗಿ ಬಂದರೆ ಗೆಟ್ ಔಟ್, ಮತ್ತೆ ಚಲಿಸೋದಿಲ್ಲ ಆ ಟೈಪ್. ಪರೀಕ್ಷೆ ಪೇಪರ್ ಕೊಡೋವರೆಗೆ ಹೊರಗೆ ಹೋಗೋಗಿಲ್ಲ, ಹೊರಗೆ ಹೋದ್ರೆ ಮತ್ತೆ ಕೊಡೋದಿಲ್ಲ, ಮುಗಿದೋಯ್ತು ಅವರು. ಆ ಜಾಗದಲ್ಲಿ ಕೂತು ಎಂಟರ್ ಆಗಿ ಆನ್ಸರ್ ಕ್ವಶನ್ ಪೇಪರ್ ಕೊಟ್ಟರು, ಮುಗಿತು, ಮೂಮೆಂಟ್ ಇಲ್ಲ ಅವನು, ಬಿಟ್ಟು ಹೋಗೋವರಿಗೆ. ಅದು ನಿಯಮ ಅದು ಒಂದು. ಅದೇ ರೀತಿ ಯಜ್ಞ ಹಾಗೆ ಮಾಡಬೇಕು, ಚಾತುರ್ಮಾಸ್ಯ ಕೊಡ್ತಾರಲ್ಲ ಹಾಗೆ, ಮಧ್ಯೆ ಬಿಟ್ಟು ಹೋಗೋಗಿಲ್ಲ. ಕೂತ್ರೆ ತಾನೇ ಬಿಟ್ಟು ಹೋಗೋಕ್ಕೆ ಇನ್ನೊಂದು ಸಮಸ್ಯೆ ಇರುತ್ತೆ, ಕೂತ್ರೆ ಬಿಟ್ಟು ಹೋಗಬಾರ್ದು ಅಂತ ಇರ್ತದಲ್ಲ, ನಿಯಮ ಅದು ಒಂದು. ಕೃಷ್ಣ ಯಜ್ಞದಲ್ಲಿ ಕೂತವ್ರು ಬಿಟ್ಟು ಹೋಗಬಾರ್ದು, ಇದೆಲ್ಲ ತಿಳ್ಕೊಂಡ್ರೆ ಹೋಮ ಹವನ ಹೇಗೆ ಮಾಡಬೇಕು ಗೊತ್ತಾಗುತ್ತೆ. ಆ ರೀತಿ ಮಾಡಿದ್ರೆ ಫಲ ಕೊಟ್ಟೇ ಕೊಡುತ್ತೆ. ಅಲ್ಲಿ ಏನಾಯಿತು ತಮಾಷೆ, ಆ ಸಮಯದಲ್ಲಿ ಅಷ್ಟು ದೂರ ಕೃಷ್ಣ ಹೋಗಿ ಬಂದನಲ್ಲ, ಆಚಾರ್ಯ ಬರೀತಾರೆ ಪ್ರಾಯಶ್ಚಿತ್ತಂತೂ ಚಾಲನೆ, ಜಾಗ ಬಿಟ್ಟು ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೊಂಡಂತೆ ಕೃಷ್ಣ. ಏನು ಆಶ್ಚರ್ಯ ನೆನಪಿಟ್ಕೊಳ್ಳಿ, ಭಗವಂತನೇ ಪ್ರಾಯಶ್ಚಿತ್ತನ, ಅವನ ಹೆಸರು ಹೇಳಿದರೆ ಎಲ್ಲ ಪಾಪಕ್ಕೂ ಪ್ರಾಯಶ್ಚಿತ್ತ. ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಲ್ಪ ಆಚಾರ್ಯ ಮಾತ್ರ ಉಲ್ಲೇಖ ಮಾಡ್ತಾರೆ ಬದ್ಧ ಪುರಾಣದ ಮಾತನ್ನು. ಯಾಕೆ ಕೃಷ್ಣ ಹೇಗೆ ಮಾಡ್ದ? ಯದ್ಯದ ಆಚರಿತಿ ಶ್ರೇಷ್ಠ ತತ್ತದೇ ವೇತರೋ ಜನ. ಕೃಷ್ಣನಿಗೆ ದೋಷ ಅಲ್ಲ, ಕೃಷ್ಣನ ಸಂದೇಶವಂತೂ ಜನ ಆ ರೀತಿ ಮಾಡಬಾರದು ತೋರಿಸೋದಕ್ಕೋಸ್ಕರ. ಮಧ್ಯ ಮಧ್ಯ ಎದ್ದೋಗಬಾರದು. ಅಕಸ್ಮಾತ್ ಎದ್ದೋಗ ಪ್ರಸಂಗ ಬಂದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ತೋರಿಸ ಕೃಷ್ಣ ಹಾಗೆ ಮಾಡ್ತಾನೆ ದೊಡ್ಡವರ ರೀತಿ ಅಂದ್ರೆ ಅದು. ಆ ತಪ್ಪು ಮಾಡದೆ ಕೃಷ್ಣ ಪ್ರಾಯಶ್ಚಿತ್ತ ಮಾಡ್ಕೋತಾನೆ. ತಪ್ಪು ಮಾಡಿವು ನಾವು ಮಾಡದೆ ಹೋದ್ರೆ ಎಷ್ಟು ತಪ್ಪಾಗುತ್ತಾಗ. ಅದಕ್ಕೋಸ್ಕರ ಇಷ್ಟೆಲ್ಲ ಕಥೆ ಯಾತಕ್ಕೆ ಬಂತು. ಸರಿಯಾದ ರೀತಿಯಲ್ಲಿ ಮಾಡಿದರೆ ಫಲ ಕೊಡುತ್ತೆ. ಇಂದ್ರದೇವರಿಗೆ ಪುಣ್ಯನೂ ಬಂತು, ಒಂದು ಪಾಪನೂ ಬಂತು. ಆ ಪಾಪದ ಒಂದು ಮುಖ್ಯಾಂಶವನ್ನು ವಾದಿರಾಜ ಸ್ವಾಮಿಗಳು ಬರೀತಾರೆ. ಒಂದು ನಿಯಮ ಉಂಟು, ಸಣ್ಣವರಿಗೆ ಏನೇ ದ್ರೋಹ ಮಾಡಿದ್ರು ದೊಡ್ಡವರಿಗೆ ಪಾಪ ಬರೋದಿಲ್ಲ ಅಂಥೇಳಿ. ನಮಗೆ ಖುಷಿಯಾಗುತ್ತೆ ಯಾರೇ ದ್ರೋಹ ಮಾಡ್ಬೋದು, ಯಾಕಂದ್ರೆ ದೊಡ್ಡವ್ರನ್ನ ತಿಳ್ಕೊಂಡ್ಬಿಟ್ಟಿರ್ತೇವಲ್ಲ, ಅದು ಫಜೀತಿ ಆಗುತ್ತೆ. ಆಗಲ್ಲ, ದೊಡ್ಡವ್ರಂತೂ ಪ್ರೂವ್ ಆದಮೇಲೆ ಮುಂದಿನ ಪ್ರಶ್ನೆ ಅದು. ಮತ್ತು ಇಂದ್ರದೇವರ ಅಹಲ್ಯ ಭಾರಿ ಚಿಕ್ಕವಳು, ಇವರು ಭಾರಿ ದೊಡ್ಡವರು, ಪಾಪ ಬಂತು ಅಂದರೆ ಒಳ್ಳೆ ಉತ್ತರ ಕೊಡ್ತಾರೆ ವಾದಿರಾಜ ಸ್ವಾಮಿಗಳು. ಭಾವಪ್ರಕಾಶಿಯಲ್ಲಿ ಬರೀತಾರೆ, ಅಹಲ್ಯೆ ಯೋಗ್ಯತೆಯಲ್ಲಿ ಕಡಿಮೆನೆ, ಆದರೆ ವೈಷ್ಣವಳವಳು, ವೈಷ್ಣವರು ಚಿಕ್ಕವರಿಗೂ ದ್ರೋಹ ಮಾಡಬಾರ್ದು ಅಂತ ಹೇಳ್ತಾರೆ. ಎಷ್ಟು ಪಾಯಿಂಟ್, ನಮಗಿಂತ ದೊಡ್ಡ ವೈಷ್ಣವರಿಗೆ ದ್ರೋಹ ಮಾಡಬಾರದು ಅಲ್ಲ, ವೈಷ್ಣವ ಬಾಲಕರಿಗೂ ದ್ರೋಹ ಮಾಡಬಾರ್ದು ಅಂತ ಅರ್ಥ ಮಾಡಿಕೊಂಡ್ರೆ ವೈಷ್ಣವತ್ವ ಒಂದು ಭಾರಿ ದೊಡ್ಡ. ಚಿಕ್ಕ ವಯಸ್ಸಿನ ಡಿ ಸಿ ಅಂತ ಹೊಡೆದ್ರೆ ಗತಿ ಇರಬೇಕು. 20-25 ವರ್ಷ ಡಿ ಸಿ ಅಂತ ಹೊಡೆದ್ರೆ 25 ವರ್ಷ ಡಿ ಸಿ, ಡಿಸಿನೇ ಅವನು, ಡೆಪ್ಯೂಟಿ ಕಮಿಷನರ್, ಡೆಪ್ಯೂಟಿ ಕಮಿಷನರೇ, ಕಂಡಕ್ಟರ್ ಕಂಡಕ್ಟ್ರೇ, ಡ್ರೈವರ್ ಡ್ರೈವರೇ. ಏಜ್ ಕೌಂಟ್ ಆಗೋದಿಲ್ಲ, ಪೋಸ್ಟ್ ಕೌಂಟ್ ಆಗ್ತದೆ. ಅದೇ ರೀತಿ ವೈಷ್ಣವ ಅನ್ನೋ ಪೋಸ್ಟ್ ಭಾರಿ ದೊಡ್ಡದು. ಆದ್ದರಿಂದ ಚಿಕ್ಕವರಿಗೆ ಅವಮಾನವಾದರೂ ಕೂಡ ಚಿಕ್ಕ ಮಕ್ಕಳಿಗೂ ದ್ರೋಹ ಮಾಡಬಾರ್ದು, ದೊಡ್ಡವರಿಗೂ ಇಲ್ಲ, ಚಿಕ್ಕವರಿಗೂ ದ್ರೋಹ ಮಾಡಬಾರ್ದು. ಇದು ಎಚ್ಚರಿಕೆ ಕೊಡಲಿಕ್ಕೆ ಇಂದ್ರದೇವರ ಮಾಡಿದರು ಅಂಥೇಳಿ ನಿರ್ಣಯದಲ್ಲಿ ಬರೀತಾರೆ ವ್ಯಾಖ್ಯಾನದಲ್ಲಿ. ವಾದಿರಾಜ ಸ್ವಾಮಿಗಳು ಅರ್ಥ ಮಾಡಿಕೊಂಡು ಇಂದ್ರದ ಅದಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅದಕ್ಕೆ ಅಂತ ಪ್ರಶ್ನೆ ಅದಕ್ಕೆ ಕೇಳಿದರಂತೆ. ಆಗ ಬೃಹಸ್ಪತ್ಯಾಚಾರ್ಯ ಹೇಳುತ್ತಾರೆ, ಒಂದು ದಾರಿ ಅದಕ್ಕೆ, ನೀವು ಭಾಗವತ ಷಷ್ಠ ಸ್ಕಂಧ ಕೇಳಿ, ನಾರಾಯಣ ಕವಚ ಕೇಳಿ ಪರಿಹಾರ ಆಗುತ್ತೆ ಅಂತ ಹೇಳಿದರು. ಆಗ ಷಷ್ಠಸ್ಕಂಧ ಭಾಗವತ ಕೇಳುತ್ತಾರೆ, ಪಾಪ ಪರಿಹಾರ ಆಯಿತು. ಇದರ ಅರ್ಥ ಏನು? ಅಗಮ್ಯಾಗಮನ ಮಾಡಿದರೆ ಇನ್ ಜನರಲ್ ಸ್ಪೆಸಿಫಿಕ್ಕಾಗಿ ನಮಗಿಂತ ಚಿಕ್ಕವರಿಗೆ ಸೋತಮ ದ್ರೋಹದ ಕಥೆಯೆಲ್ಲ ಇದೆ. ಚಿಕ್ಕ ವೈಷ್ಣವರಿಗೆ ಅನ್ಯಾಯವಾಗಿದ್ದರೂ ಕೂಡ ಆ ಪಾಪ ಹೋಗಲಿಕ್ಕೆ ಷಷ್ಠಸ್ಕಂಧ ಭಾಗವತ ಕೇಳಬೇಕು ಅಂತ ಅರ್ಥ. ಷಷ್ಠಸ್ಕಂಧ ಭಾಗವತ ಕೇಳಿದಾಗ ವೈಷ್ಣವ ದ್ರೋಹದ ಪಾಪ ಪರಿಹಾರವಾಗುತ್ತೆ. ಅದನ್ನೇ ದೇವಪೂಜೆ ಕೂತಕ್ಕೆ ಹೇಳೋದು ನಾವು. ಕಾಯಿಕಾನ್ ವಾಚಿಕಾನ್ ದೋಷಾನ್ ಮಾನಸಾನಪಿ ಸರ್ವದಾ ವೈಷ್ಣವ ದ್ವೇಷ ಹೇತುವನ್ಮೇ ಭಸ್ಮಸಾತ್ ಕುರು ಮಾಧವ. ಇದನ್ನು ಹೇಳಿದ ಮೇಲೆ ದೇವರ ಸಂಪುಟ ತೆಗೆಯಲಿಕ್ಕೆ ಬರೋದು ಮತ್ತೆ ಮುಟ್ಟಾಗಿಲ್ಲ. ವೈಷ್ಣವರ ದ್ವೇಷ ಮಾಡ್ತಕ್ಕಂಥ ದೋಷ ನಮ್ಮಲ್ಲಿದ್ದರೆ ದೇವ್ರ ಪೆಟ್ಟಿಗೆ ಮುಟ್ಲಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ದೇವರು ಮುಟ್ಲಕ್ಕೆ ನಾಟಲು, ಅಷ್ಟರ ಮಟ್ಟಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇದು ವೈಷ್ಣವ ದ್ರೋಹ ದ್ವೇಷ, ವೈಷ್ಣವ ದ್ರೋಹದ ದೊಡ್ಡ ಪಾಪ, ಜನ್ಮ ಜನ್ಮಗಳಿಗೆ ಅಂಟತಕ್ಕಂಥ ಪಾಪ. ಇಂದ್ರದೇವರಂಥ ಮಹಾ ವೈಷ್ಣವರು ಕೂಡ ಮಾಡಿ ತೋರಿಸಿದ್ದಾರಾದ್ದರಿಂದ ಷಷ್ಠಸ್ಕಂಧ ಭಾಗವತ ಕೇಳಿದವರಿಗೆ ಇಂಥ ಪಾಪದ ಪರಿಹಾರವಾಗುತ್ತೆ ಅನ್ನೋ ಸಂದೇಶವನ್ನು ಈ ಕಥೆ ಕೊಡುತ್ತೆ ಎಂಬುದು ಇದರ ವೈಶಿಷ್ಟ್ಯ. ಹೀಗೆ ಷಷ್ಠಸ್ಕಂಧದ ಮಹಾತ್ಮ್ಯ ಆಯಿತು. ಮುಂದೆ ಸಪ್ತಮಸ್ಕಂಧದ ಮಹತ್ವ ಹೇಳುತ್ತಾರೆ. ಅದೊಂದು ಮತ್ತೊಂದು ವಿಚಿತ್ರವಾದ ಕಥೆ. ಮತ್ತೊಂದು ದೇಶ ಗುರ್ಜರ ದೇಶ, ಗುಜರಾತ್, ಗುರ್ಜರ ದೇಶ. ಅದೆಲ್ಲ ಪ್ರಾಚೀನ ಹೆಸರು, ಸೌರಾಷ್ಟ್ರ, ಗುರ್ಜರ ಅದೆಲ್ಲ ಹಿಂದಿನ ಕಾಲದ ಹೆಸರುಗಳು. ಇವತ್ತು ಗುಜರಾತ್ ಅಂತ ಬದಲಾಗಿದೆ ಅಷ್ಟೇ. ಅಲ್ಲಿ ಒಬ್ಬ ರಾಜ, ಒಳ್ಳೆ ರಾಜ, ದಶಾರಣ ಅಂತ ಹೆಸರು. ಅವನಿಗೆ ಇಬ್ಬರು ಹೆಂಡಂದರಿರ್ತಾರೆ. ಇಬ್ಬರು ಭಾರಿ ಯೋಗ್ಯರಾದರು. ಈ ರಾಜ ಮಾತ್ರ ಭಾರಿ ಅಯೋಗ್ಯನಾದ ರಾಜ. ಹಿಂದಿನ ಕಾಲಕ್ಕೆ ರಾಜನಲ್ಲ ಅಂತ ಹೇಳಿದ್ರೆ ಒಳ್ಳೆಯವನು ಅಂತಲೇ ಅರ್ಥ. ಅಯೋಗ್ಯ ಅಂತ ಹೇಳಿದರೆ ಮಾತ್ರ ಅಯೋಗ್ಯ. ಇವತ್ತು ರಾಜರು ಅಂದರೆ ಅಯೋಗ್ಯರು ಅಂತ ಅರ್ಥ. ಅಕಸ್ಮಾತ್ ಒಳ್ಳೆಯವರಾಗಿದ್ದರೆ ಒಳ್ಳೆಯವರು ಸೇರಿಸ್ಬೇಕು. ಕಾಲ ಕಲಿಯುಗನೇ ಇರೋದು ಆಗಿದ್ದ, ಅದರಿಂದ ವ್ಯತ್ಯಾಸಗಳು ಕಾಣಿಸುತ್ತೆ. ಅವನು ಅಯೋಗ್ಯ. ಇಬ್ಬರು ಹೆಂಡಂದರಿದ್ದಾರೆ, ಒಳ್ಳೆಯವರಿದ್ದಾರೆ, ಒಳ್ಳೆ ಮನೆತನದವರು, ತುಂಬ ಗುಣಮತಿಯವರು. ಮದುವೆ ಆದವನು ಅವ್ರನ್ನ ಮುಟ್ಲೇ ಇಲ್ಲಂತೆ, ಅಷ್ಟು ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ. ವಿಶಾಲೋಲ್ಪನಾಗಿರ್ತಾರೆ. ಜರದ್ ಘೋರ ಅಂತ ಒಬ್ಬ ವೇಷ್ಯ, ಹೆಸರೇ ಘೋರ ಅವಳು, ಜರದ್ ಘೋರ ಅಂತ ಹೆಸರಂತ ಆ ಊರಿನ ವೇಷ್ಯ. ಅನುರಕ್ತನಾಗ್ತಾನೆ, ಅವಳ ಮನೆಯಲ್ಲೇ ವಾಸ. ಅವನು ಹೆಸರಿಗೆ ರಾಜ, ಬರೀ ದುರಭ್ಯಾಸದ ಕಂತೆ ಅವನು. ಅವಳ ಮನೆಯಲ್ಲೇ ವಾಸ, ಬರೀ ವೇಷ್ಯಾಲೋಲ್ಪನಲ್ಲ. ಎಷ್ಟು ಅವನು ಕೆಟ್ಟವನಾಗಿದ್ದ ಅಂದರೆ ಆ ಕಾಲಕ್ಕೆ ಯಾವುದೋ ಸಂಸ್ಕಾರ ವಶ ಅವಳ ಮನೆಗೆ ಹೋಗೋದು, ಮೊದಲು ಅವಳಿಗೆ ಅವನು ತಾನೇ ಇವನು ಬಡಿಸೋದು, ಅವಳು ಎಂಜಲು ತಾನು ತಿನ್ನೋದು, ಆಮೇಲೆ ಅವಳು ನೀರು ಕುಡಿಸೋದು, ಆ ನೀರು ತಾನು ಕುಡಿಯೋದು. ಅಂದರೆ ದೇವರ ಸ್ಥಾನದಲ್ಲಿ ಇಟ್ಬಿಟ್ಟಿದ್ದಾರೆ. ಎಷ್ಟು ಪಾಪಿ ಇರಬೇಕು, ಬರೀ ಎಂಜಲು. ಇವತ್ತೇನು ಜನ ಎಂಜಲು ಕುಡಿಯೋದು ಅಂದರೆ ದೋಷನಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅರ್ಧ ಅರ್ಧ ಕುಡ್ಕೋತಾ ಹೋಗ್ತಿರೋರು, ಎಷ್ಟು ಪಾಪಿಗಳಿರ್ತಾರೆ ಮೀಟಿಂಗ್ಗಳಲ್ಲಿ. ನಾವು ಎಲ್ಲ ಹೇಳಿದ್ದೆ, ನಾನು ಮೀಟಿಂಗ್ಗಳಲ್ಲಿ ಕೂತಾಗ ಕೂತವರೆಲ್ಲ ಎಜುಕೇಟೆಡ್ಗಳು. ಲೆಕ್ಚರರ್ಸ್ ಮೀಟಿಂಗ್ ಅಂತ ಕೇಳಿದರೆ, ಪ್ರೊಫೆಸರ್ಸ್ ಮೀಟಿಂಗ್ ಅಂದರೆ ಎಲ್ಲ ಡಬಲ್ ಗ್ರಾಜುಯೇಟ್ಸ್ ಅವೆಲ್ಲ, ಪಿ ಎಚ್ ಡಿ ಮಾಡಿದವರು, ಓದ್ದವರು. ಮೀಟಿಂಗ್ ಆಗ್ತಿರುವ ಹ್ಯಾಕ್ ತಿಂತಾರೆ ಗೊತ್ತಾ, ಅಟೆಂಡರ್ ತಂದುಕೊಡ್ತಾನೆ, ಲಾಡು ತಂದುಕೊಡ್ತಾನೆ ಅಂತ ತಿಳ್ಕೊಳ್ಳಿ. ಒಬ್ಬನು ಕಚ್ಚಿಡ್ತಾರೆ, ಇವರು ಮತ್ತೆ ಅದನ್ನು ತಿಂತಾನೆ, ಇವರು ಅದನ್ನು ಕಚ್ಚಿಡ್ತಾನೆ. ಮತ್ತೆ ಪಶುಗಳು ವಾಸಿ ಇದಕ್ಕಿಂತ. ಇದು ತಿಂದ್ರೆ ಭಾರಿ ದೊಡ್ಡವ್ರು, ನಾವು ತಿನ್ನೋದಿಲ್ಲ ಏನ್ರಿ, ಯಾವ ಕಾಲದವ್ರು ನೀವು, ಅದ್ರ ಕಾಲ ಬೈಗ ಕಾಲಾಗ್ರಿ ಅಂತ ಅರ್ಥ. ತಿಂದ ಹೋಗಿಬಿಡ್ರಿ ಅಂತ ಅಂತ ಕಾಲದವ್ರು ಇವ್ ಓದ್ದವ್ರು ಅವರೆಲ್ಲ ಕೂಡ ಅಸಹ್ಯ ಅಂದ್ರೆ ಅಸಹ್ಯ. ಆ ಥರ ಜನ ಇವತ್ತು ವಿಚಿತ್ರವಾದ ವಾತಾವರಣದ ಕಾಲ. ಎಂಜಲು ಅಂದ್ರೆ ಗೊತ್ತಿಲ್ಲ, ಮುಸರಿ ಅಂದ್ರೆ ಗೊತ್ತಿಲ್ಲ, ನಮ್ಮ ಮಡಿ ಮೇಲಿಗೆ ಇಲ್ಲ ಅಂತ ಹೇಳ್ತಾರೆ. ಕರೆಕ್ಟು, ಬರೀ ಮೈಲಿಗೆನೇ ಇರುತ್ತೆ, ಮಡಿ ಮೇಲೆ ಪಾಪ ಬಡಿಯಲ್ಲಿ ಬರಬೇಕು ಅದರೊಳಗೆ. ಬರೀ ಮೈಲಿಗೆ ವಾತಾವರಣ, ಮನೆಯಲ್ಲಿ ಯಾವುದನ್ನು ಮುಟ್ಲಕ್ಕೆ ಸಾಧ್ಯ ಇಲ್ಲ ಅಂತ ಕೆಟ್ಟ ಸಂಸ್ಕಾರ ಮನೆ ಮನೆಗಳಲ್ಲಿ ತುಂಬಿರೋದು. ಆ ರೀತಿ ಮಾಡ್ತಾ ಇದ್ದಾನು ಅವಳು ದುರುಪ ಗೊತ್ತಲ್ಲ. ಇಂಥವರೆಲ್ಲ ಯಾವಾಗಲೂ ಕೂಡ ಹಾಗೇನೆ ಮನುಷ್ಯನ ದೌರ್ಬಲ್ಯವನ್ನು ಎಕ್ಸ್ಪ್ಲಾಯ್ಟ್ ಮಾಡೋದೇ ಅಯೋಗ್ಯರ ಲಕ್ಷಣ. ಅವಳು ನೋಡಿದ್ಲು ಇವನು ಮಹಾಮೂರ್ಖ ಅಂತ ಗೊತ್ತಾಯಿತು. ಏನೋ ಕೇಳಿ ಒಂದೊಂದೇ ಕೇಳ್ಕೊತಾ ಕೇಳ್ಕೊತಾ ಹೋದ್ಲು, ಎಲ್ಲ ಅಪಹರಣ ಮಾಡೋಕ್ಕೆ ಶುರು ಮಾಡಿ. ಕೊನೆಗೆ ಅವಳಿಗೆ ಭಾರಿ ದುರಾಸೆ ಬಂತು, ತಾನು ಮಹಾರಾಣಿ ಆಗಬೇಕು ಅಂತ ಸಂಕಲ್ಪ ಮಾಡಿ ಮಹಾರಾಣಿನೇ ಆಗಿಬಿಡಬೇಕು. ಸುಮ್ಮನೆ ಎಷ್ಟು ಆಸ್ತಿ ಬಂದರೂ ಮಹಾರಾಣಿ ಪೋಸ್ಟ್ ಬಂದಾಗ ಆಗೋದಿಲ್ಲ ಅಂತ ಯೋಚನೆ ಮಾಡಿ ಒಂದು ದಿವಸ ಅವನು ಬರ್ತಾನೆ ಯಥಾಪ್ರಕಾರ ರಾತ್ರಿ ಕಾಲದಲ್ಲಿ. ಆಗ ಅವಳು ಹೇಳ್ತಾಳೆ, ನೀನು ನಾನು ಮುಟ್ಟಾಗಿಲ್ಲ, ಒಂದು ಕೆಲಸ ಮಾಡಿದರೆ ಮಾತ್ರ ಮುಟ್ಟಬೇಕು ಅಂತ ಹೇಳ್ತಾಳೆ. ಇವನಿಗೋ ಕಾಮುಕ, ಏನು ಹೇಳಿದ್ರು ಮಾಡ್ತೇನೆ ಅಂತ, ಏನು ಹೇಳಿದ್ರು ಮಾಡ್ತೇನೆ ನಾನು, ಹಾಗಿರೋ ಒಂದು ಕೆಲಸ ಮಾಡಬೇಕು. ಇಬ್ಬರು ಹೆಂಡಂದಿರ್ತಾರಲ್ಲ ಅವ್ರನ್ನ ಕೊಂದು ಅವರ ತಲೆ ತಂದು ನಾನು ಕೊಡಬೇಕು. ಎಂಥ ರಾಕ್ಷಸೇರಿರ್ತಾರೆ, ಅವಳ ತಂದೆ ತಂದು ನಾನು ಕೊಡಬೇಕು, ಹಾಗಿದ್ದರೆ ಮಾತ್ರ ಅವಳ ಸೇರಿಸ್ತೇನೆ ಅಂದ. ಅವನು ಹೊರಟೇ ಬಿಡ್ತಾನೆ. ಹೇಳ್ತಾರಲ್ಲ ಕಾಮಾತುರಾಣಾಂ ನಭಯಂ ಲಜ್ಜ ಅಂತ ಒಂದು ಮಾತಿದೆ. ಸೀದಾ ಮನೆಗೆ ಹೋಗ್ತಾನೆ ಪಾಪ, ಮಧ್ಯರಾತ್ರಿ ಮಲಗಿರ್ತಾರೆ ಪಾಪ ಹೆಂಡಂದು, ಖಡ್ಗ ತಗೋತಾನೆ. ಇಬ್ಬರು ತಲೆನಕ್ಕೆ ರಾಜ ಹೇಳೋರಲ್ಲೇ ಕೇಳೋರಿಲ್ಲ, ಮುಖ್ಯ ಅಧಿಕಾರಿ ಆಡಿದ್ದೇ ಆಟ ಅಂತಾರಲ್ಲ ಆ ಸಮಯಕ್ಕೆ, ತಲೆ ಕತ್ತರಿಸೇ ಬಿಡ್ತಾನೆ. ತಲೆಗಳು ತಂದು ಕೊಟ್ಟನಂತ ಅವಳಿಗೆ, ಎಷ್ಟು ರಾಕ್ಷಸ ಇರಲಿ ಈ ತಲೆ ಕೊಡೋ ಪದ್ಧತಿ ಇದೆ ಅಂದರೆ ಅಶ್ವತ್ಥಾವರು ಮಾಡಿದ ಕೆಲಸ ಹಾಗೇ ಇದೆ. ಉಪಪಾಂಡವರ ತಲೆಗಳನ್ನು ಕತ್ತರಿಸಿ ದುರ್ಯೋಧನ ಒಯ್ದು ಕೊಡ್ತಾರೆ ಅವರು. ಅದಕ್ಕೆ ಕಾರಣ ದುರ್ಯೋಧನನ ಚೋದನೆ, ದುರ್ಯೋಧನ ಕಲಿ, ಕಲಿಯಿಂದ ಪ್ರೇರಿತರಾಗಿದ್ದೀಗ ಅಶ್ವತ್ಥಾಮ ಸಾಕ್ಷಾತ್ ರುದ್ರಾಂಶ ಸಂಭೂತರು. ಆದರೆ ದುರ್ಯೋಧನನ ಒಂದು ಆಕ್ರಮಣದಿಂದಾಗಿ ಅವರ ಬುದ್ಧಿಗೆ ಆಘಾತವಾಯಿತು. ಆದರೆ ಅವರಿಗೆ ದೋಷ ಯಾತಕ್ಕೆ ಬರಲಿಲ್ಲ ಅಂದರೆ ವಿಶೇಷವಾಗಿ ಅವತಾರ ಮಾಡಿದ್ದೇ ಅದಕ್ಕಾದ್ರಿಂದ ದೋಷ ಬರಲಿಲ್ಲ. ಆದರೆ ಉಳಿದವರು ಮಾಡಿದರೆ ಭಯಂಕರ ದೋಷ ಅದು. ಅದು ಸ್ತ್ರೀ ಹತ್ಯೆ ಒಂದು ಕಡೆಗೆ, ಪತ್ನಿ ಹತ್ಯೆ ಒಂದು ಕಡೆಗೆ, ಅದು ರಾಣಿಯರ ಹತ್ಯೆ. ಏಕಕಾಲಕ್ಕೆ ರುಂಡ ಕತ್ತರಿಸಿ ಒಯ್ದು ಕೊಡಬೇಕಾದ್ರೆ ಎಂಥ ಕಾಮುಕರ ಸ್ಥಿತಿ ಆಗಿರಬಹುದು. ಹೌದು, ಅವಳಿಗೆ ಕೊಟ್ಟಂತೆ ಅವಳಿಗೆ ಆನಂದನೋ ಆನಂದ, ಆನ ರಾಣಿ ಆಗಬೇಕು. ಆಯಿತು, ಒಟ್ಟದ ರಾಣಿ ಅವಳೇ. ಜನ ಎಲ್ಲ ನೋಡಿದರಂತೆ, ಇವತ್ತು ನಮ್ಮ ಜನಕ್ಕೆ ಇನ್ನೂ ಎಚ್ಚರಿಕೆ ಬಂದಿಲ್ಲ. ಆಗಿನ ಕಾಲದ ಜನ ಎಚ್ಚರಿಕೆ ಬಂತಂತೆ. ಇವತ್ತು ನೋಡಿದ್ರ ಕ್ರಿಮಿನಲ್ ಅಂದರೆ ಫಸ್ಟ್ ಓಟ್ ಹಾಕ್ಬಿಡ್ತಾರಂತ ಕಾಲ ಇದೆ. ಕ್ರಿಮಿನಲ್ ಎಲ್ಲ ಸಾಮಾನ್ಯ ಒಬ್ಬರು ಇದ್ದಾನೆ, ನಿಮಗೆ ಗೊತ್ತಿರಬೇಕು, ಒಬ್ಬರು ಎಮ್ ಎಲ್ ಎ ಇದ್ದಾನೆ, ಅವನು ಹೊರಗೆ ಬಂದೇ ಇಲ್ಲ. ಅವನು ಪ್ರತಿ ಸತಿ ಎಲೆಕ್ಟ್ ಆಗ್ತಾನೆ, ಜೈಲಲ್ಲೇ ಇದ್ದಾನೆ, ಹೊರಗೆ ಬಂದೇ ಇಲ್ಲ. ಎಲೆಕ್ಟ್ ಆಗ್ತಾನೆ ಅಲ್ಲೇ ಇರ್ತಾನೆ, ಜನ ಓಟ್ ಹಾಕ್ತಾನೆ ಇರ್ತಾರೆ ಅವನು. ಅಂದರೆ ಇವತ್ತು ಕೆಟ್ಟದ್ದನ್ನು ಮಾಡಿದರೆ ಭೂಷಣ ಅಂತ ಆಗಿಬಿಟ್ಟಿದೆ. ಕೆಟ್ಟದ್ದು ಮಾಡಿದಷ್ಟು ಭಾರಿ ಅವನು ಬೋಲ್ಡ್ ಅಂತ ಹೆಸರು ಅವನಿಗೆ. ಏನೇನೋ ಬಿರಿದು ಕೊಡ್ತಾರೆ ಪಾಪ. ಅಂಥ ಸ್ಥಿತಿ ಇವತ್ತು, ಅಂಥ ಕಾಲ. ಆ ಕಾಲ ಆಗಿರಲಿಲ್ಲ, ಜನ ನೋಡಿದರು ಭಾರಿ ಸಿಟ್ಟು ಬಂತ ಅವರಿಗೆ. ಎಂಥ ಪಾಪಿ ಇವನು, ಎಂಥ ಮಹಾಮೂರ್ಖ, ರಾಣಿ ಅಂದರೆ ಕೊಂದು ಹಾಕಿದ್ದಾನೆ ವೇಶ್ಯನಿಗೋಸ್ಕರ. ಇಂಥ ರಾಜ ನಮಗೆ ಬೇಕಿಲ್ಲ, ಎಲ್ಲ ಪ್ರೊಟೆಕ್ಟ್ ಬಾಯ್ಕಾಟ್ ಮಾಡಿದ್ರು ಓಡಿಸಿಬಿಟ್ರಂತೆ ದೇಶ ಬಿಟ್ಟು. ಇವು ಇರಲಿಕ್ಕೆ ಸಾಧ್ಯ ಇಲ್ಲ, ಅವಳ ಸಮೇತ ಓಡಿ ಹೋಗು ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ರೆಫರೆಂಡಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಲೆಕ್ಟ್ ಮಾಡಿ ಕಳಿಸಿದ್ದು ವಾಪಸ್ ಕಿತ್ತು ಕರ್ಕೊಳ್ಳೋಕೆ ರೇಟ್ ಬೇಕು ಅಂತ ಹೇಳ್ತಾರಲ್ಲ, ಆ ಥರ ರೇಟ್ ಆಗಿನ ಕಾಲಕ್ಕಿತ್ತು. ಎಲ್ಲ ಪ್ರೊಟೆಸ್ಟ್ ಮಾಡಿದರು, ರಾಜ ಇರಲಿಕ್ಕೆ ಆಗಲಿಲ್ಲ ರಾಜ್ಯದಲ್ಲಿ, ಬಿಟ್ಟು ಹೋಗಿಬಿಡ್ತಾರೆ. ಮತ್ತು ಮನೆಯಲ್ಲಿ ತಪ್ಪು ಮಾಡಿದವ್ರನ್ನ ಹೊರಗೆ ಹಾಕಬೇಕು ಅಂತ ಆಚಾರ ಹೇಳ್ತಾರೆ. ಏಕಾದಶಿ ಉಪವಾಸ ಮಾಡೋದಿಲ್ಲವದಲ್ಲೋ ಅವ್ರನ್ನ ವಾಚ್ ಮಾಡಿ ಅಂತ ಆಚಾರ ಹೇಳ್ತಾರೆ. ಅವ್ರನ್ನ ವಾಚ್ ಮಾಡಿ, ವಾಚ್ ಮಾಡಿಬಿಟ್ಟು ನಿಗ್ರಾಹ್ಯ ದಸ್ಯುವದ್ಭವೇ, ಅವನ್ನ ಕಳ್ಳ ಹಿಡಿದ ಹಿಡಿಬೇಕಂತೆ. ಏಕಾದಶಿ ಮನೇಲಿ ಓಡಾಡ್ತಿರ್ಬೇಕಂತೆ, ಯಾರು ತಿಂತ ಕೂತಿರ್ತಾರೆ, ಸಿಕ್ಕ ಕಳ್ಳ ಅಂತ ಹಿಡಿಬೇಕಂತೆ. ಇವತ್ತು ಅವರೇ ಕಳ್ಳರು ಹಿಡಿಯೋರೇ ಆಗಿರುತ್ತೆ, ಹಿಡಿಬೇಕಾದ್ರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಕಳ್ಳರಾಗಿಬಿಟ್ರೆ ಏನು ಮಾಡೋಕ್ಕಾಗತ್ತೆ? ತಂದೆ ಆಗಲಿ ಮಾತಾ ಪಿತಾ ಯಾರೇ ಆಗಿರಲಿ, ತಿನ್ನಕ್ಕೆ ಅವಕಾಶ ಕೊಡಬಾರ್ದಂತೆ, ಕೊಟ್ಟರೆ ಪಾಪ ಶೇರ್ ಮಾಡಿದಾಗತ್ತೆ ಅಂತ ಹೇಳ್ತಾರೆ. ಇದು ಯಾತಕ್ಕೆ? ಪುಣ್ಯ ಕಾರ್ಯವನ್ನು ಮಾಡಿಸಲೇಬೇಕು ಅಂತ ಹಠ ಇದೆ. ಎಕ್ಸಾಮ್ ಅಂದಲ್ಲಿ ಕಾಪಿ ಹೊಡೆದು ನಿಲ್ಲಿಸ್ತಾರಲ್ಲ, ಹಾಗೆ ಕಾಪಿ ಹೊಡೆದು ಪರ್ಮಿಷನ್ ಕೊಟ್ಬಿಟ್ರೆ ಏನು ಇರಬೇಕು? ಮೈ ಪರ್ಮಿಷನ್ ಕೊಡದೇ ಇವತ್ತು ಎಜುಕೇಷನ್ ಸ್ಥಿತಿ ಎಲ್ಲಿಗೂ ಹೋಗಿದೆ, ಅದು ರೆಗ್ಯುಲೈಸ್ ಮಾಡಿಬಿಟ್ರೆ ಹೇಗಿರ್ತದೆ? ಅವನು ಕಾಪಿ ಹೊಡೆಯೋದು ಹ್ಯಾಂಗೆ ತಪ್ಪಾಗುತ್ತೋ, ಏಕಾಶಿ ಬಿಡೋದು ತಪ್ಪು, ಸನ್ಯಾಸಿ ಬಿಡೋದು ತಪ್ಪು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಮನೆಯ ಮಟ್ಟಿಗೆ ರಾಜರಿದ್ದಾಗ ನಾವು ನಮ್ಮ ಮಾತು ನಡಿಬೇಕು. ಮನೆಯಲ್ಲಿ ರಾಜನಾದವನು ಯಾತ ಏನು ನಡೆಸ, ಕಾನೂನು ಪಾಲನೆ ಮಾಡಿದರೆ ರಾಜ, ಧರ್ಮ ಪಾಲನೆ ಮಾಡಿದರೆ ಯಜಮಾನ. ಆ ಕಾನ್ಸೆಪ್ಟ್ ನಮ್ಮಲ್ಲಿದ್ದರೆ ಮನೆಯಲ್ಲಿ ಊಟ ತಿಂಡಿ ಆದರೆ ಮನೆ ಅಂತ ಕರೆಯೋದಿಲ್ಲ, ಅದನ್ನು ಹೋಟ್ಲಲ್ಲೂ ಊಟ ತಿಂಡಿ ಹಾಕ್ತಾರೆ ಮನೆ ಅಂತ ಕರೀತಾರಾ? ಧರ್ಮ ಸಂಸ್ಕೃತಿ ಕೊಟ್ಟರೆ ಮನೆ, ಧರ್ಮ ಶಿಕ್ಷಣ ಕೊಟ್ಟರೆ ಮಾಡಿದರೆ ಮನೆ. ಮಠದ ಮಠಕ್ಕೆ ಬಂದಿರ್ತೇವೆ, ನಾವು ನಿರೀಕ್ಷೆ ಮಾಡ್ತೇವೆ ಕೆಲವನ್ನು, ಮಂತ್ರಾಕ್ಷತೆಯಲ್ಲಿ ಇದೆಯಲ್ಲಿ ತೀರ್ಥ ಇಲ್ಲಿ ಕೇಳ್ತೇವೆ. ಹೇ, ಇದೆ ವ್ಯವಸ್ಥೆ ಇಲ್ಲ ಅಂದರೆ ಮಠ ನಾನು ಕಷ್ಟ ಕೇಳುತ್ತೆ. ಅದು ಅವ್ರ ಮಠದಲ್ಲಿ ಒಂದು ವ್ಯವಸ್ಥೆ ಇರಬೇಕು, ಆಗ ಮಠ ಅಂತ ಹೆಸರು ಬರುತ್ತೆ. ಕಾಲೇಜಲ್ಲಿ ವ್ಯವಸ್ಥೆ ಇರುತ್ತೆ, ಸ್ಕೂಲಲ್ಲಿ ವ್ಯವಸ್ಥೆ ಇರುತ್ತೆ, ಮನೆಯಲ್ಲಿ ವ್ಯವಸ್ಥೆ ಇರಬೇಕು. ಇವತ್ತು ಯೋಚನೆ ಮಾಡಿದರೆ ಮನೆ ಅಂತ ಹೇಳಿದರೆ ನಾಲ್ಕು ಗೋಡೆಗಳಿದ್ದರೆ ಮನೆ ಆಗೋದಿಲ್ಲ, ಬರೀ ಜನ ಇದ್ದರೆ ಮನೆ ಆಗೋದಿಲ್ಲ, ಸಂಸ್ಕಾರ ಇದ್ದರೆ ಮನೆ ಆಗ್ತದೆ. ಸಂಸಾರ ಹೊಂದಿರೋ ಮನೆ ಹಾಗೆ ಗಲಾಟೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಲ್ಲಿ ಗಲಾಟೆ ಮಾಡ್ತಾರೆ ನೋಡಿ. ಯಾವುದೋ ಒಂದು ಕ್ಲಬ್ ಬಂದುಬಿಟ್ರೆ ಬೆಳ್ಳಿಯೊಳಗೆ ಪ್ರೊಟೆಸ್ಟ್ ಮಾಡ್ತಾರೆ, ಮೊದಲು ಎತ್ತಿ ಹಾಕ್ಸ್ರಿ, ಸಂಸಾರಸ್ಥರು ವಾಸ ಮಾಡೋ ಜಾಗ ಅಂತ ಹೇಳ್ತಾರೆ. ಅಂದರೆ ಬೀದಿಯಲ್ಲಿ ಕ್ಲಬ್ ಬಂದರೆ, ಒಂದು ವೈನ್ ಸ್ಟೋರ್ಸ್ ಬಂದರೆ ಆ ಬೀದಿಗೆ ಕಳಂಕ ಇದ್ದಾರೆ. ಇನ್ನು ಮನೆಯಲ್ಲೇ ಬಂದರೆ ಹೇಗಿರಬೇಕು? ಅದನ್ನ ಅರ್ಥ ಮಾಡಿಕೊಂಡು ಅವರೆಲ್ಲ ಜನ ಗಲಾಟೆ ಮಾಡಿದ್ದರ ಫಲ ಅವನು ಓಡ್ತಾನೆ, ಅವಳು ಓಡ್ತಾಳೆ. ಮಹಾಪಾಪದ ರಾಶಿಗಳು ಒಂದು ಕಡೆಗೆ, ಎಂಥ ದ್ರೋಹ ಇವನು ಮಾಡಿದ್ದಾನೆ ಅವಳು ಮಾಡಿಸಿದ್ದಾಳೆ, ಮಾಡಿಸಿದ ಪಾಪ ಅವಳಿಗೆ, ಮಾಡಿದ ಪಾಪ ಇವನಿಗೆ. ಅದರ ಫಲ ಅನೇಕ ನರಕಕ್ಕೆ ಹೋಗ್ತಾರೆ ಫಸ್ಟು. ಇದನ್ನು ನಮ್ಗೆ ಅರ್ಥ ಆಗಬೇಕು. ಬರೀ ಒಳ್ಳೆ ಉದ್ಧಾರ ಆಗಿಬಿಟ್ರು ಅಂತ ಹೇಳಿದರೆ ಒಂದು ಟ್ರೈ ಮಾಡ್ಬೋದಾಗಿತ್ತು. ಎಷ್ಟು ನರಕ ಅನುಭವಿಸ್ತಾರೆ ಫಸ್ಟು, ಚಿತ್ರವಿಚಿತ ನರಕಕ್ಕೆ ಹೋಗಿಬಿಟ್ಟು ತುಂಬ ವರ್ಷ ಅನುಭವಿಸಿಬಿಟ್ಟು ಆಮೇಲೆ ಮತ್ತೆ ಭೂಲೋಕದಲ್ಲಿ ಹುಟ್ಟಿ ಬರ್ತಾರೆ. ಅವಳೊಂದು ಇಬ್ಬರು ಕೂಡ, ಅವಳೊಬ್ಬ ಚಂಡಾಲಿ ಸ್ತ್ರೀಯಾಗಿ ಅವಳು ಬಂದರೆ, ಇವನೊಬ್ಬ ಮಾರ್ಜಾರ ಬೆಕ್ಕಾಗಿ ಹುಟ್ಟಿದನಂತೆ. ಬೆಕ್ಕು ಹಿಂದಿಂದ ಓಡಾಡ್ತಿರ್ತದೆ ಕಾಲು ಕಾಲು ಸಂತೆಗೆ ಆ ಥರ. ಇವನು ಅವಳಿಂದ ಓಡಾಡ್ಕೊಂಡಿದ್ದವನಲ್ಲ, ಬೆಕ್ಕಾಗಿ ಅವನು ಒಬ್ಬ ಚಂಡಾಲಿ ಸ್ತ್ರೀ ಅವಳು ಹುಟ್ಟಿ ಬರ್ತಾಳೆ. ಆ ಸಮಯಕ್ಕೆ ಜನ್ಮಾಂತ ಅಷ್ಟೆಲ್ಲ ಪಾಪ ಕಳೆದು ಆಗ ಕೇವಲ ಯೋಗ ಬಂತು. ಒಳ್ಳೆ ಆಶ್ರಮ, ದೊಡ್ಡ ಮುನಿಗಳು ಪುಲಸ್ತ್ಯರು ಪ್ರವಚನ ಮಾಡ್ತಾ ಇರ್ತಾರೆ. ಆ ಯೋಗ ಜಾಹ್ನವಿ ತೀರ, ಗಂಗಾ ನದಿಯ ತೀರ. ಪುಣ್ಯ ಕೂಡಿ ಬರ್ಬೇಕಾದ್ರೆ ಹಾಕಿ ಕೂಡಿ ಬರುತ್ತೆ, ಪಾಪ ಕೂಡಿ ಬರ್ಬೇಕಾದ್ರೆ ಹಾಕಿ ಕೂಡಿ ಬರುತ್ತೆ. ಪುಣ್ಯದ ಪ್ರಸಕ್ತಿ ಬಂದಾಗ ಉದ್ಧಾರ ಮಾಡೋ ರೀತಿಯೇ ಬೇರೆ ದೇವರು, ಪಾಪ ನಾವು ಕೊಟ್ಟು ಹಾಳು ಮಾಡಬೇಕಾದ್ರೆ ಬರೋ ರೀತಿಯೇ ಬೇರೆ. ಎಲ್ಲ ಕೂಡ್ಕೊಂಡು ಬಂತು ಪುಲಸ್ತ್ಯರು, ಬಾ ಬ್ರಹ್ಮದೇವರ ಮಕ್ಕಳಲ್ಲಿ ಬಂದು ಸಪ್ತ ಮಹರ್ಷಿಗಳಲ್ಲೊಬ್ಬರು ಅವರು ಭಾಗವತ ಹೇಳ್ತಾ ಇದ್ದಾರೆ, ಗಂಗಾ ತೀರದಲ್ಲಿ ಭಾಗವತ ಹೇಳ್ತಾ ಇದ್ದಾರೆ. ಅಲ್ಲಿ ಓಡ ಯೋಗ ಬಂತು, ಬೆಕ್ಕಿನ ರೂಪದಲ್ಲಿ ಇವಳು ಇವನು ಅವನು ಆ ರೀತಿ ಸಿಗುತ್ತಿದ್ದ. ಅದು ಕಿವಿಗೆ ಬಿತ್ತಂತೆ, ಕೇಳಿ ಕೇಳುತ್ತಿರ್ಲಿಕ್ಕೆ ಎಲ್ಲ ಪಾಪ ಕಳ್ಕೊಂಡು ಕಷ್ಟ ಸದ್ಗತಿ ಬಂತು. ಅಂದರೆ ಎಂಥ ಸ್ತ್ರೀಹತ್ಯಾದಿ ಮಾಡಿದ ಪಾಪ ಮಾಡಿದವನಿಗೂ ಕೂಡ ಈ ಸ್ಕಂದ ಕೇಳಿದ್ದ ಯಾವುದವರೀಗ ವಿಶೇಷವಾಗಿ ಈ ಷಷ್ಠ ಸ್ಕಂದದ ಮಹತ್ವ, ಅಪೂರ್ವವಾದ ಮಹತ್ವ ಅಂತ. ಅಂಥ ಮಾಡಬಾರದ ಹೀನ ಕಾರ್ಯಗಳನ್ನು ಮಾಡಿದ್ದರೂ ಕೂಡ ಉದ್ಧಾರವಾದ ಯೋಗ ಬಂದು ವಿಶಿಷ್ಟವಾದ ಸಿದ್ಧಿ ಪಡ್ಕೊಳ್ಳೋಕೆ ಕಾರಣವಾಯಿತು. ಆದ್ದರಿಂದ ಯಾರು ಭಾಗವತ ಷಷ್ಠ ಸಪ್ತಮ ಸ್ಕಂದವನ್ನು ಸರಿಯಾಗಿ ಕೇಳ್ತಾರೆ ಅವ್ರಿಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ತಿಳಿಸಿಕೊಡ್ತಾರೆ. ಸಪ್ತಮ ಸ್ಕಂದದ ಕಥೆ ಇದೆ, ಅಲ್ಲಿ ಪ್ರಹ್ಲಾದರಾಜರ ಕಥೆ ಇದೆ. ಹಿರಣ್ಯಕಶಿಪು ಅಲ್ಲಿದ್ದಾನೆ, ಯಥಾರ್ ನೋಡಿದರೆ ಗೊತ್ತೆ ಎಂಥ ಪಾಪ ಮಾಡಿದ್ದೆ ಹಿರಣ್ಯಕಶಿಪು. ಪರಮ ಎಷ್ಟು ಋಷಿಮುನಿಗಳನ್ನ ಕೊಂದಿದ್ದ ಲೆಕ್ಕನೇ ಇಲ್ಲ ಅವನು. ಅವನ ಕಾನೂನೇ ಹಾಗಿತ್ತು, ಋಷಿಗಳ ಆಶ್ರಮಕ್ಕೆ ಬೆಂಕಿ ಹೆಚ್ಚು, ಋಷಿಗಳನ್ನು ಕೊಂದು ಹಾಕಿಬಿಡಿ. ಅವರು ಋಷಿಗಳು ಸತ್ತಷ್ಟು ದೇವರಿಗೆ ನಾಶ ಕಾದತ್ತೆ ಅಂತ ಹಿರಣ್ಯಕಶಿಪು ಕಾನ್ಸೆಪ್ಟ್. ಋಷಿಗಳನ್ನು ಕೊಲ್ಲಬೇಕು, ಯಜ್ಞ ನಿಲ್ಲಿಸಬೇಕು, ಯಾಗ ನಿಲ್ಲಿಸಬೇಕು, ವೇದ ನಿಲ್ಲಿಸಬೇಕು, ಅದರಿಂದಾಗಿ ದೇವರಿಲ್ದಾಗಬೇಕು. ಇಂಥ ವಿಕೃತ ಮನಸ್ಸಿನ ರಾಕ್ಷಸ ಹಿರಣ್ಯಕಶಿಪು. ಆದರೆ ಅವನು ಕೂಡ ಉದ್ಧಾರವಾದ ಕಥೆ ಬರ್ತದೆ. ಹಿರಣ್ಯಕಶಿಪು ಇಷ್ಟೆಲ್ಲ ಮಾಡಿದ ಪ್ರಹ್ಲಾದರ ಮೇಲೆ, ಮಗನ ಮೇಲೆ ಅಷ್ಟು ಸಾಮಾನ್ಯವಾಗಿ ಮಕ್ಕಳು ಎಷ್ಟು ಅಯೋಗ್ಯರಾಗಿದ್ದರೂ ಕೂಡ ನಾವು ಮೆಚ್ಚೋದು ಇವತ್ತಿನ ಕಾಲದ ಪದ್ಧತಿ. ಮಕ್ಕಳು ಭಾರಿ ಕೆಟ್ಟವರಿರ್ತಾರೆ, ಆದರೆ ನಮ್ಮ ಕೂಸು ಅಂತ ಪಾಪ ತಡ್ಕೊಂಡಿರ್ತಾರೆ. ಆದರೆ ಹಿರಣ್ಯಕಶಿಪು ಅಂಥವನಲ್ಲ, ಕೆಟ್ಟ ಮಕ್ಕಳನ್ನ ನಾವು ಲೈಕ್ ಮಾಡಿದರೆ ಒಳ್ಳೆ ಮಗನ ಅವನು ಹೇಟ್ ಮಾಡ್ತಾನೆ ಅಂತ ಕಾಣಿಸ್ತದೆ. ಒಳ್ಳೆ ಮಗ 5 ವರ್ಷದ ಹುಡುಗ ಅಂತ ಮಗ ಹುಟ್ಟಬೇಕಾದ್ರೆ ಎಷ್ಟು ಕೋಟಿ ಜನ ಪುಣ್ಯ ಮಾಡಿರ್ಬೇಕೋ ಏನೋ ಅಂತ. ಅವ ಮನೆಯಲ್ಲಿದ್ದರೆ ಅವನು ಸತ್ರ ಸಾಕೋದು ಕೂತಿದ್ದಾನೆ, ಏನು ಮಾಡಬೇಕು, ಕೊಲ್ಲಕ್ಕೆ ಪ್ರಯತ್ನ ಪಡ್ತಾನೆ, ಏನೇನೋ ಮಾಡ್ತಾನೆ, ಚಿತ್ರಹಿಂಸೆ ಮಾಡ್ತಾನೆ. ಇವಳು ಮಾಡಿದ ಪಾಪ ಹೇಗೋ ಅವ್ರು ಮಾಡಿದ ಪಾಪ ಹಾಗೆ. ಆದರೆ ಅಷ್ಟೆಲ್ಲ ಪಾಪ ಕಳ್ಕೊಳ್ಳೋಕೆ ಯೋಗ ಬಂತು ಕೊನೆಗೆ. ನರಸಿಂಹದೇವರನ್ನು ಕಾಣೋ ಯೋಗ ಬಂತು ಅವನಿಗೆ, ನರಸಿಂಹದೇವರನ್ನು ಕಾಣೋ ಯೋಗ, ನರಸಿಂಹದೇವರು ಮುಟ್ಟೋ ಯೋಗ, ಅವ್ರ ದೇಹದಲ್ಲಿ ಕೈ ಹಾಕ್ತಾರೆ ಎಂದು ಒಂದು ಚಿತ್ರ ವಿಚಿತ್ರವಾದದ್ದು. ಮತ್ತೆ ಕೊನೆಗೆ ಅವನು ಸಾಯ್ತಾನೆ, ಸದ್ಗತಿ ಹೋಗ್ತಾನೆ. ಇವರು ಸದ್ಗತಿ ಹೋದರೆ ಅವನು ಸದ್ಗತಿ ಹೋದ ಕಥೆನೇ. ಮಹಾಪಾಪ ಮಾಡಿದ ಇವರಿಗೂ ಸದ್ಗತಿ, ಮಹಾಪಾಪ ಮಾಡಿದ ಹಿರಣ್ಯಕಶಿಪುಗೂ ಸದ್ಗತಿ. ನಮಗೆ ಆಗ ನಂಬಿಕೆ ಬರುತ್ತಂತೂ ಎಟ್ಟರೂ ಸದ್ಗತಿ ಬರುತ್ತೆ ಅಂತೇಳಿ. ಆದರೆ ಒಂದು ಸಮಸ್ಯೆ ಬರುತ್ತೆ. ಏನೋ ಸಮಸ್ಯೆ, ಅಷ್ಟು ಪಾಪ ಮಾಡಿ ಅಷ್ಟು ಹಿರಣ್ಯ ನರಸಿಂಹದೇವರ ಸ್ತೋತ್ರ ಮಾಡಿ ಜೀವನಪೂರ್ತಿ ಹರಿದೇವ ಪರಹ ಅಂತ ಬದುಕಿದ ಪ್ರಹ್ಲಾದನಿಗೂ ಸದ್ಗತಿ. ಅಂಥ ಪ್ರಹ್ಲಾದನ್ನು ದ್ವೇಷ ಮಾಡಿ ದೇವರನ್ನು ದ್ವೇಷ ಮಾಡಿದಂಥ ಹಿರಣ್ಯಕಶಿಪುಗೂ ಸದ್ಗತಿ. ಏನು ಡಿಫರೆನ್ಸ್ ಇದು? ಬರೀ ಪೇಪರ್ ಕೊಟ್ಟವನಿಗೂ ರ್ಯಾಂಕು, ಎಲ್ಲ ಬರೆದವನಿಗೂ ರ್ಯಾಂಕು. ಎಂಥ ವಿಶ್ವವಿದ್ಯಾಲಯ ದರಿದ್ರ ಅಂತ ಕರೀತಾರೆ, ಎಂಥ ಲೆಕ್ಕ ಅಂತ ಕೇಳಿದ್ರೆ ಹೇಳ್ತಾರೆ ಆಚಾರ್ಯ ತಾತ್ಪರ್ಯ ಬರೀತಾರೆ. ಅವನು ಸದ್ಗತಿ ಹೋಗಲಿಲ್ಲ, ಒಳಗಿದ್ದ ಜಯ ಸದ್ಗತಿ ಹೋದ. ಇದು ಅರ್ಥ ಮಾಡಿಕೊಂಡ್ರೆ ಇಂಥವರೆಲ್ಲ ಇಂಥ ಮಹಾಪಾಪ ಮಾಡಬೇಕಾದ್ರೆ ಒಂದು ಕಥೆ ತಿಳ್ಕೊಂಡಿರ್ಬೇಕಾಗ, ಜೀವದ್ವಯ ಆವೇಶ ಇರುತ್ತೆ ಅಂತ ಅರ್ಥ. ಇಂಥ ಮಹಾಪ ಇನ್ಕಂಪ್ಯಾಟಿಬಲ್ಲು, ಬೆಳಕಿದ್ದರೆ ಕತ್ಲೆ ಇಲ್ಲ, ಕತ್ಲಿದ್ದರೆ ಬೆಳಕಿಲ್ಲ. ಕೆಲವು ಪಾಪನ ಯಾರೂ ಮಾಡ್ಬೋದು, ಕೆಲವು ಪಾಪ ಒಬ್ಬರೇ ಮಾಡೋಕ್ಕಾಗೋದಿಲ್ಲ. ಡ್ಯುಯಲ್ ಪರ್ಸನಾಲಿಟಿ ಇರಬೇಕು. ಅದಕ್ಕೆ ಡ್ಯುಯಲ್ ಪರ್ಸನಾಲಿಟಿ ಕಾನ್ಸೆಪ್ಟನ್ನು ಫಸ್ಟ್ ಟೈಮ್ ಶಾಸ್ತ್ರದ ಆಧಾರ ಮೇಲೆ ಕೊಟ್ಟವರು ಮಧ್ವಾಚಾರ್ಯ. ಮೊನ್ನೆ ಹೇಳಿಲ್ಲ, ಪೂತನಿ ಸತ್ತಾಗ ಅವಳು ಸಂಸ್ಕಾರ ಮಾಡ್ತಾರೆ, ಮೊನ್ನೆ ಹೇಳಿದ ಅಂಥ ಕಥೆನೇ. ಅವಳ ದೇಹದಿಂದ ಇದು ಬಂತು, ಪ್ರೇತ ಧೂಮ ಬಂತು. ಎಷ್ಟು ಸುವಾಸನೆ ಇತ್ತು ಅಂತ ಗೊತ್ತಾ ಜನಕ್ಕೆ? ಪರಮಾಶ್ಚರ್ಯ, ಪ್ರೇತ ಅಸಹ್ಯ ಬರಬೇಕು, ದುರ್ವಾಸನೆ, ಸುವಾಸನೆ ಮಯ. ಆ ಸುವಾಸನೆ ಯಾರು ಆಗ್ರಹಣನ ಮಾಡಿದಾರಲ್ಲ ಅವರೆಲ್ಲ ಸದ್ಗತಿ ಹೋದರು ಅಂತ ಕಥೆ ಹೇಳಿತ್ತು ಮೊನ್ನೆ. ಇಲ್ಲಿ ಹಾಗಿದೆಯಂತೆ. ಆ ವೇದವ್ಯಾಸರು ಬರೀತಾರೆ, ಅಹೋಬಕೀಯಂ ಸ್ತನಕಾಲ ಕೂಟಂ. ಎಂಥ ರಾಕ್ಷಸಿ ಇವಳು, ಕೊಟ್ಟಿದ್ದು ವಿಷ ಹೋಗ್ತಿರೋ ಸ್ವರ್ಗಕ್ಕೆ ಏನು ಪುಣ್ಯಾತ್ ತೋಡು ಅಂತ ಹೊಗಳಿಬಿಡ್ತಾರೆ. ಸುಮ್ಮನೆ ಅಷ್ಟೇ ಅರ್ಥ ಮಾಡಿಕೊಂಡ್ರೆ ದೇವರಿಗೆ ನೈವೇದ್ಯ ಮಾಡೋಕ್ಕೆ ವಿಷ ಹಾಕೋದೇ ವಾಸಿ ಎನಿಸ್ಬಿಡ್ತದೆ. ಹಾಲಿಗೆ ಏನು ಕೊಡೋದಕ್ಕಿಂತ ವಿಷ ಹಾಕಿದ್ರೆ ದೇವರು ಬೇಗ ಅನುಗ್ರಹ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡುತ್ತೆ. ತಕ್ಷಣ ಆಚಾರ ಅರ್ಥ ಬರೀತಾರೆ, ಅಲ್ಲ, ಅವಳು ತಾಟಕ, ಸಾ ತಾಟಕಾಚ ಉರ್ವಶಿ ಸಂಪ್ರವಿಷ್ಠ, ಮಹಾರಾಕ್ಷಸಿ ಅವಳು. ಅವಳು ಕೃಷ್ಣದ್ವೇಷದಿಂದ ಅಂಧತಮಸ್ಸಿಗೆ ಹೊರಲು, ಸದ್ಗತಿ ಉರ್ವಶಿ ಇದ್ಲಲ್ಲ ಅವಳಿಗಾಯ್ತು. ಇದು ಅರ್ಥ ಮಾಡಿಕೊಂಡ್ರೆ ಕೆಲವು ಕಥೆಗಳಲ್ಲಿ ಅರ್ಥ ಹೀಗೆ, ಒಳಗಿರ ಸುಜೀವಿ ಮಾತ್ರ ಸದ್ಗತಿಯೇ ಹೊರತು ಅಯೋಗ್ಯರಿಗೆ ಅಸುರರಿಗೆ ಎಂದೂ ಸದ್ಗತಿ ಆಗೋದಿಲ್ಲ. ಹಿರಣ್ಯಕಶಿಪುವಿನ ಕಥೆಗೂ ಸಪ್ತಮಸ್ಕಂದದ ಈ ಕಥೆಗೂ ಮ್ಯಾಚ್ ಆಗುತ್ತೆ. ಅದು ಕೊಡಪುತ್ರ ಎಲ್ಲ ಇಲ್ಲಿ ಕೊಡಬೇಕಾಗ. ಹಿರಣ್ಯಕಶಿಪುವಿಗೆ ಸದ್ಗಾಯಿತಿ ಆಯಿತು ಅನ್ನೋದಕ್ಕೆ ಏನು ಅರ್ಥನೋ, ಇವರಿಗೆ ಸದ್ಗಾಯಿತಿ ಆಯಿತು ಅದೇ ಅರ್ಥನೇ. ಪಾಪ ಪಾಪನೇ, ಪುಣ್ಯ ಪುಣ್ಯನೇ. ಹೀಗೆ ಇಂಥ ಸಪ್ತಮಸ್ಕಂದದ ಶ್ರವಣ ನಮ್ಮ ಜೀವನಕ್ಕೆ ಹೊಸ ತಿರುವು ಕೊಡ್ತದೆ. ಇಬ್ಬರು ನರಸಿಂಹದೇವರನ್ನು ಕಂಡವರೇನೆ, ಭಕ್ತಿಯಿಂದ ಕಂಡವನು ಪ್ರಹ್ಲಾದ, ದ್ವೇಷದಿಂದ ಕಂಡವನು ಹಿರಣ್ಯಕಶಿಪು, ಇಬ್ಬರಿಗೂ ದರ್ಶನ ಆಯಿತು. ಆದರೆ ದರ್ಶನದ ಫಲ ಪಡೆದು ಸದ್ಗತಿ ವಿಶೇಷವಾದ ಗತಿ ಪಡೆದವನು ಪ್ರಹ್ಲಾದ, ಹಿರಣ್ಯಕಶಿಪುಗೆ ಸಿಗಲಿಲ್ಲ, ಒಳಗಿದ್ದ ಜೈನಿಗೆ ಮಾತ್ರ ಸಿಕ್ಕದ ಕಥೆಯಾಯಿತು. ಮುಂದೆ ಅಷ್ಟಮಸ್ಕಂದ ಕೇಳಿ, ಚಿಕ್ಕ ಕಥೆ ಅದು. ಅಷ್ಟಮಸ್ಕಂದದಲ್ಲಿ ಮತ್ತೊಬ್ಬ ರಾಜ ದಶಾರಣ ಅಂತ ಹೆಸರು. ಅವನು ಕೂಡ ಒಳ್ಳೆ ರಾಜನೇ, ಪಾಪ ಸಾತ್ವಿಕನಾದ ರಾಜ. ಅಂದರೆ ಪಾಪ ಮಾಡೋದ್ರಲ್ಲಿ ಸಾತ್ವಿಕರು ಇರ್ತಾರೆ, ದುಷ್ಟರೂ ಇರ್ತಾರೆ. ಸಂಚಾರ ಮಾಡ್ತಾ ಮಾಡ್ತಾ ಹೊರಟ, ಬೇಟೆ ಆಡಲಿಕ್ಕೆ ಅಂತ ಹೊರಟ. ಬೇಟೆ ಆಡ್ತಾ 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 ಅವನು ಯಾವುದೋ ಒಂದು ಶಬ್ದ ಬಂದು ಯಾರನ್ನೋ ಕೊಲ್ತೇನೆ ಅಂತ ಕೊಂದು ನೋಡಿದರೆ ಮುನಿಗೆ ಹೊಡೆದಿದ್ದ. ಮುನಿನ ದಶರಥ ಆದ ಕಥೆ ಇದ್ದ. ಶಬ್ದವೇದಿ ವಿದ್ಯೆ ಹೊಡಿತೇನೆ ಅಂಥೇಳಿ ಆನೆ ನೀರು ಕುಡಿಯುತ್ತೆ ಅಂತ ಭಾವಿಸಿ ಆತ ಹೊಡೆದಿದ್ದು ಆ ಮುನಿಗೆ ಬಂತು. ಎಷ್ಟು ಅನಾಹುತ ಆಯಿತು ನಮಗೆ ಗೊತ್ತಿದೆ. ಅದೇ ರೀತಿ ಆಯಿತು, ಆ ಮುನಿ ಸತ್ತೇ ಹೋದ. ಭಾರಿ ದುಃಖ ಪಡ್ತಾನೆ, ಎಷ್ಟು ಅನ್ಯಾಯವಾಯ್ತಲ್ಲ, ಎಷ್ಟು ಸಂಕಟವಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ರ ಪರಿಹಾರ ಹೇಗೆ ಅಂತ ಯೋಚನೆ ಮಾಡಿದಾಗ ಆಗ ಪಶ್ಚಾತ್ತಾಪ ಪಟ್ಟಿದ್ದ. ಸಂಚಾರ ಮಾಡ್ತಾ ಮಾಡ್ತಾ ಹೊರಟ, ತುಂಬ ನೋವು, ಎಂಥ ಅನಾಹುತವಾಯಿತು. ತನ್ನಿಂದ ಜ್ಞಾನಪೂರ್ವಕವಾಗಿದ್ದರೆ ಶಿಕ್ಷೆ ಭಾರಿ ಉಗ್ರ, ಅಜ್ಞಾನಪೂರ್ವಕವಾದದ್ದು ಏನು ಮಾಡಬೇಕು ಅಂತ ಹೊರಟ. ಆಗ ಆತನಿಗೆ ಈ ಭಾಗವತ ಅಷ್ಟಮಸ್ಕಂದ ಭಾಗವತ ಕೇಳೋ ಯೋಗ ಬಂತು. ಅದರ ಪರಿಣಾಮದಿಂದ ಅವನಿಗೆ ಆ ಪಾಪ ಪರಿಹಾರವಾಗಿ ಮುಂದೆ ಸದ್ಗತಿ ಹೋಗೋ ಅವಕಾಶ ಬಂತು. ಅಷ್ಟಮಸ್ಕಂದ ಭಾಗವತದಿಂದ ನಾವೇನಾದ್ರು ಅಜ್ಞಾತವಾಗಿ ಇಂಥ ಪಾಪ ಮಾಡಿದರೆ ಅದು ಪರಿಹಾರ ಆಗುತ್ತೆ. ಜ್ಞಾತ ಅಜ್ಞಾತ, ಕೃತ ಅಕೃತ, ದುಷ್ಟ ಅದೃಷ್ಟ, ಈ ಪಾಪಗಳು ಅನೇಕ ವೆರೈಟಿ ಇರುತ್ತೆ. ನಾವು ಹೋಗ್ತಾ ಹೋಗ್ತಾ ಎಷ್ಟೋ ಪ್ರಾಣಿ ಸತ್ತೋಗ್ಬಿಡುತ್ತೆ ಅಜ್ಞಾತ. ನಡೀತಾ ನಡೀತಾ ಹೋಗ್ತಿರ್ತೇವೆ ನಾವು, ಇಲ್ಲಿ ಹುಷಾರಾಗಿ ಹೋಗೋದು ಭಾರಿ ಕಷ್ಟ. ಎಷ್ಟೇ ಹುಷಾರಾಗಿದ್ದು ಸೂಕ್ಷ್ಮ ಪ್ರಾಣಿ ಕಣ್ಣಿಗೆ ಕಾಣೋದೇ ಇಲ್ಲ. ಆ ರೀತಿ ನೋಡ್ಕೊತ ಕೂತ್ಕೊಂಡು ಹೋಗೋಕ್ಕೆ ಬರೋದು, ನಡೀ ಸಂಚಾರ ಮಾಡಲಿಕ್ಕೆ ಬರೋದಿಲ್ಲ. ಆ ಪಾಪ ಹಾಗೇ ಆಗುತ್ತಾಗ ಅಂಥ ಪಾಪ ಕಳ್ಕೋಬೇಕು. ಕೆಲವು ನೋನ್ ಇರುತ್ತೆ, ಅನ್ನೋನ್ ಇರುತ್ತೆ. ಸಂಧ್ಯಾನೆ ಮಾಡೋ ಉದ್ದೇಶ ಅದು ಸೇರ್ಕೊಂಡ್ಬಿಟ್ಟಿದೆ. ಜಲಾಭಿಮಂತ್ರಣ ಮಾಡಿ ತಗೋತೇವಲ್ಲ, ಯಾತಕ್ಕೆ ಗೊತ್ತಾ? ಕೆಲವು ಪಾಪಗಳು, ಮಾತಿನ ಪಾಪ, ಕೇಳಿದ ಪಾಪ, ಹಾಡಿದ ಪಾಪ, ಮೈಯ ಪಾಪ, ಕಾಯೇನ ವಾಚ ಮನಸ್ಸೆಯಿಂದ ಎಷ್ಟು ರೀತಿ ಪಾಪ ಬೇಕಾದ್ರೆ ಮಾಡಿರ್ಬೋದು. ಆ ಪಾಪದ ಅನುಸಂಧಾನ ಮಾಡಿಕೊಂಡು ಅದು ನಾಶವಾಗಲಿ ಅಂತ ಹೇಳಿ ನಾವೇನು ಜಲಾಭಿಮಂತ್ರಣ ಕುಡಿತೇವಲ್ಲ ಆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಮೂರು ಸಂಧ್ಯಾಕಾಲ, ಬೆಳಗಿನ ಸಂಧ್ಯಾ ವಂದನೆ, ಮಧ್ಯಾಹ್ನಕ್ಕೆ ಸಂಧ್ಯಾ ವಂದನೆ, ಸಾಯಂಕಾಲ ಸಂಧ್ಯಾ ವಂದನೆ. ಮೂರು ಪಾಪಗಳು ಹೋಗ್ಬೇಕು ನಮಗೆ. ಮೂರು ಕಾಲಕ್ಕೆ ಕ್ಲೀನ್ ಮಾಡಿಬಿಡೋದು. ಮನೆಯಲ್ಲಿ ಮೂರು ಥರ ಕಸ ಕೊಡಿಸಿದ್ರೆ ಹಾಗೋ ಹಾಕಿ, ಕಸ ಗುಡಿಸಿ ಮನೆ ಕಸ ಕ್ಲೀನಾಗಿಡೋ ಭಾಳ ಜನಕ್ಕೆ ಗೊತ್ತು, ಆದರೆ ಮನಸ್ಸು ಕ್ಲೀನಾಗಿಟ್ಕೊಳ್ಳೋದು ಗೊತ್ತಿರಲಿಲ್ಲ ನನಗಡೆ. ಮನೆ ಕ್ಲೀನಾಗಿರಬೇಕು, ಅಸಹ್ಯ ಕಾಣುತ್ತೆ ಅಂತ ಹೇಳ್ತೀರಲ್ಲ, ನಮಗೆ ಅಸಹ್ಯ ಕಾಣುತ್ತೆ. ದೇವತೆಗಳ ಮನಸ್ಸು ಅಸಹ್ಯ ಕಾಣುತ್ತೆ. ಎಷ್ಟು ಅಸಹ್ಯ ಮನಸ್ಸು ಇವರಿಗೆಲ್ಲ ಅಂತಾರೆ, ಇಲ್ಲ ಶುದ್ಧ ಮಾಡ್ಕೋಬೇಕಲ್ಲ. ಅದಕ್ಕಾಗಿ ಆ ಮಂತ್ರ ಹೇಳಿಕೊಂಡು ಪ್ರತಿ ಸೂರ್ಯಶ್ಚ ಮಾಮನ್ಯುಶ್ಚ, ಅದೇ ರೀತಿಯಲ್ಲಿ ಅಗ್ನಿಶ್ಚ ಮಾಮನ್ಯುಶ್ಚ ಈ ಮಂತ್ರದಿಂದ ಹೇಳಬೇಕು. ಮಧ್ಯಾಹ್ನಕ್ಕೂ ಕೂಡ ಅಂದರೆ ಮೂರು ಹೊತ್ತಿನ ಸಂಧ್ಯಾಕಾಲಗಳು. ಸಂಧ್ಯಾಕಾಲದಲ್ಲಿ ಪಾಪದ ಇಂಪ್ಯಾಕ್ಟ್ ಭಾರಿ ಜಾಸ್ತಿ. ಭಾಗವತಲ್ಲಿ ಹೇಳ್ತಾರೆ, ರಾಮಾಯಣದಲ್ಲಿ ಹೇಳ್ತಾರೆ, ಏಷಾ ಘೋರತಮ ಸಂಧ್ಯಾ ಅಂತ. ಸಂಧ್ಯಾಕಾಲದಲ್ಲಿ ಪಾಪಗಳ ಪ್ರಸಕ್ತಿಗೆ ತುಂಬ ಅವಕಾಶ ಜಾಸ್ತಿ ಅಂತ. ಸಂಧ್ಯಾಕಾಲೇ ತು ರಕ್ಷಾಂಸಿ ದುರ್ಧರ್ಷಾಣಿ ಭವಂತಿ, ರಾಮಾಯಣದ ವಾಕ್ಯ. ಸಂಧ್ಯಾ ವಂದನೆ ಯಾತಕ್ಕೆ ಮಾಡಬೇಕು ಅಂತ ಹೇಳ್ತಾರೆ, ರಾಕ್ಷಸಿ ಶಕ್ತಿಗಳ ಶಕ್ತಿ ತುಂಬ ಜಾಸ್ತಿ ಆಗುತ್ತದೆ ಸಂಧ್ಯಾಕಾಲದಲ್ಲಿ. ರಾತ್ರಿ ಕಳ್ಳರಿಗೆ ಅವಕಾಶ ಜಾಸ್ತಿ ಅಲ್ಲ, ಹಾಗೆ ಕಳ್ಳರು ಯಾವಾಗಲೂ ಮಾಡ್ತಾರೆ, ಅವರು ರಾತ್ರಿ ಹೋಮ್ ಪಿಚ್ಚಿದ್ದ ಹಾಗೆ, ಅವ್ರ ಹೋಮ್ ಟೈಮ್ ಇದ್ದ ಹಾಗೆ. ಸುಮಧ್ವಿದ ಹೇಳ್ತದಲ್ಲ ರಾಕ್ಷಸ, ಅಸ್ಮದ್ ವಿಹಾರ ಸಮಯೋಪಗತಾನ್ ಸಮಗ್ರ ಅಂದಿದ್ದಾಗೆ, ಅವರ ವಿಹಾರದ ಕಾಲ ಅದು. ಆದ್ದರಿಂದ ಸಂಧ್ಯಾಕಾಲದಲ್ಲಿ ರಾಕ್ಷಸಿ ಶಕ್ತಿಗಳು ಮನಸ್ಸಿನೊಳಗೆ ಎಂಟ್ರಾಗಲಿ ಟ್ರೈ ಮಾಡುತ್ತೆ. ಯಾರು ಸಂಧ್ಯಾರ್ಘ್ಯವನ್ನು ಕೊಡ್ತಾರೆ, ಸಂಧ್ಯಾ ವಂದನೆ ಮಾಡ್ತಾರೆ, ಗಾಯತ್ರಿ ಜಪ ಮಾಡ್ತಾರೆ, ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಹೋಗಿಬಿಡುತ್ತೆ ಆ ಕಡೆ. ಆ ದೃಷ್ಟಿಯಿಂದ ಅಜ್ಞಾತ ಪಾಪ ಪರಿಹಾರಕ್ಕೆ ಫಲ ಹೇಳಿದ್ದಾರೆ. ಅದರ ಜೊತೆಗೆ ಅಷ್ಟಮಸ್ಕಂದ ಭಾಗವತ ಕೇಳಿದರೆ ಎಲ್ಲ ಪಾಪ ಪರಿಹಾರ ಆಗುತ್ತೆ. ಇಂಥ ಒಂದು ಅಜ್ಞಾತ ಪಾಪ ಎಂಥ ದೊಡ್ಡದಾಗಿದ್ದರೂ ಕೂಡ ಅದು ಪರಿಹಾರಕ್ಕೊಂದು ರಾಜಮಾರ್ಗವನ್ನು ಶಾಸ್ತ್ರ ಕೊಟ್ಟು ಅಷ್ಟಮಸ್ಕಂದ ಭಾಗವತ ಕೇಳಿ ಅಂತ ಹೇಳ್ತಾರೆ. ಇದು ಅಷ್ಟಮಸ್ಕಂದ ಭಾಗವತಕ್ಕೂ ಈ ರೀತಿ ಪಾಪ ಕಡೆಯೋದು ಏನು ಸಂಬಂಧ ಅಂತ ಹೇಳೋದ್ರ ಜೊತೆಗೆ ನಾಳೆ ದಿವಸ ಇನ್ನು ಮೂರ್ನಾಲ್ಕಿದೆ, ಇನ್ನು ನಾಲ್ಕು ಸ್ಕಂದ ಇದೆ, 9, 10, 11, 12. ಜೊತೆಗೆ ಗೋಕರ್ಣನ ಕಥೆ ಇದೆ. ನಮಗಿರೋ ಮೂರು ದಿವಸದಲ್ಲಿ ಅಷ್ಟು ಮುಗಿಸ್ಬೇಕು. ತುಂಬ ದೊಡ್ಡ ಕಥೆಗಳು ಬರುತ್ತೆ ನಾಳೆ. ಆದರೆ ನಾಳೆ ಸರಿ, ಇವತ್ತು ಸ್ವಲ್ಪ ತಡ ಆಯಿತು ಶುರುವಾಗೋದು. ನಾಳೆ ಆರಂಭಕಾಲಿ ಶುರು ಮಾಡಿ ನಾಲ್ಕು ಕಥೆಗಳನ್ನು ನಾಳೆ ಮುಗಿಸಿದರೆ ಶನಿವಾರ ಭಾನುವಾರ ಉಳಿದ ಮಹತ್ವವನ್ನು ಹೇಳಿಬಿಟ್ಟು ಪೂರ್ತಿ ಭಾಗವತ ಮಹಾತ್ಮೆ ಹೇಳೋದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ನಿನ್ನೆ ಹರಿಭಕ್ತಿ ಸಾರದ ಸಿ ಡಿ ಸಿಗುತ್ತೆ ಅಂತ ಹೇಳಿದ್ದೆ, ಕೆಲವು ಸಿಗಲಿಲ್ಲ, ಇವತ್ತು ಬಂದಿದೆ. ಮತ್ತೆ ಅದು 30 ರೂಪಾಯಿ ಬೆಲೆ ಸಿ ಡಿ, ಕನಕದಾಸರ ಹರಿಭಕ್ತಿ ಸಾರ ಪೂರ್ತಿ ಇದೆ. ಪ್ರವಚನ ಇದೆ, ಕನಕದಾಸರ ಹಾಡುಗಳು ಇದೆ, ಹೊರಗೆ ಮಾಡೋ ವ್ಯವಸ್ಥೆ ಇದೆ. ಬೇಕಾದವ್ರನ್ನ 30 ರೂಪಾಯಿ ಬೆಲೆ 25 ರೂಪಾಯಿಗೆ ಸಿಗುತ್ತೆ, ಬೇಕಾದವ್ರು ತಗೊಳ್ಬೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.